श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराचितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदम् बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः तेजो वारिमृदां व्यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। नन्तर रुक्मिणीदेवीय पत्रविचार बन्दित्तु निन्ने। ರುಕ್ಮಿಣಿ ದೇವಿ ಪತ್ರದಲ್ಲಿ ಕೃಷ್ಣ ನೀನು ಬರಬೇಕಯ್ಯ, ಕೃಷ್ಣನಿಗೆ ತಿಳಿಸಿಕೊಟ್ಟ ಕ್ರಮ ನೀನು ಬೇಕು ನನಗೆ, ಅಲ್ಲ ನೀನೇ ಬೇಕು ನನಗೆ, ನಾನೇ ಹಾಕಬೇಕು ಅಂದರೆ ನಿನ್ನ ಕುರಿತು ಕೇಳಿ 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 ಅಂದರೆ ದೇವರು ನಮಗೆ ವಿಶೇಷವಾಗಿ ದೇವರಲ್ಲಿ ಪ್ರೀತಿ ಬರಬೇಕಾದರೆ ನಾವು ಮಾಡಬೇಕಾಗಿದ್ದೇನು ಶ್ರವಣಂ, ದೇವರ ಕುರಿತು ಕೇಳಬೇಕು. ಅಲ್ಲಾರಿ ಕೇಳ್ತಾನೇ ಇದ್ದೇವೆ, ಹುಟ್ಟಿದಾಗ್ಲಿಂದ ಭಾಗವತ ಕೇಳ್ತಾನೇ ಇದ್ದೇವೆ, ನಿದ್ದೆ ಜಾಸ್ತಿ ಬರ್ತಾ ಇದೆ ಅಷ್ಟೇ ಹೊರತು ಇಂಪ್ರೂವ್ಮೆಂಟ್ ಏನಿಲ್ಲಲ್ಲ. ಅಂದರೆ ಕೇಳಬೇಕಾದವರ ಬಾಯಿಂದ ಕೇಳಬೇಕಾದ ರೀತಿಯಲ್ಲಿ ಕೇಳಿ ಅಂದರು. ಶ್ರವಣ ಅಂದರೆ ಏನು ಅದಕ್ಕೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ನಮಗೆ ಉಪಕಾರಿ. ಇವಾಗ ನೋಡಿ ಸಾಮಾನ್ಯ ಯಾರೋ ಯಾರ ಕೊರತೋ ಹೇಳ್ತಾ ಇದ್ದಾರೆ, ಹೇಳ್ತಿರ್ತಾರೆ, ನಾವು ಕೇಳ್ತಾ ಇರ್ತೀವಿ. ಕೇಳುವ ಕಾಲಕ್ಕೇನೆ ಅಶ್ರದ್ಧೆ ಇರುತ್ತೆ ನಮಗೆ, ಅವ್ರು ಹೇಳ್ತಿರ್ತಾರೆ ಅವ್ರು ಹೀಗ್ರಿ ಇವ್ರು ಹಾಗ್ರಿ ಅಂತೆಲ್ಲ ಹೇಳ್ತಿರ್ತಾರೆ. ಕೇಳೋ ಕಾಲಕ್ಕೆ ಮೈಂಡ್ ಆಬ್ಸೆಂಟ್ ಆಗಿರುತ್ತೆ ನಮ್ಮದು, ಇವ್ರು ಮುಗಿಸಿದ್ರೆ ಸಾಕು ಅಂತ ನೋಡ್ತಾ ಇರ್ತೀವಿ. ಆ ಥರ ಭಾಗವತ ಕೇಳಬೇಡಿ. ಹೇಗೆ ನಮಗೆ ಉಪಕಾರ ಮಾಡುವ ವ್ಯಕ್ತಿ ಭಗವಂತ, ಅವನು ಮಾಡುವ ಉಪಕಾರದ ಪರಿಚಯ ನಮ್ಮ ತಲೆಗೆ ಬರಬೇಕು. ಆ ಉಪಕಾರಿಯಾದವನ ಗುಣಗಳು ಎಂಥವು ಅಂತ ತಿಳಿಯಬೇಕು. ಅದು ತಿಳಿಯಲಿಕ್ಕೆ ಶ್ರವಣ ಮಾಡಬೇಕು. ಹೇಗೆ ಆಸಕ್ತಿಯಿಂದ ಮಳೆಯ ನೀರಿಗೆ ಚಕೋರ ಪಕ್ಷಿ ಹೇಗೆ ಕಾತಿರುತ್ತೆ, ಚಾತಕ ಪಕ್ಷಿ ಅಂತ ಹೇಳ್ತಾರೆ. ಚಾತಕ ಪಕ್ಷಿ ಅಂದರೆ ಅದರ ದೀಕ್ಷೆ ನೋಡಿ, ಅದು ಹೊರಗಿನ ನೀರನ್ನು ಹಾಕೋದೇ ಇಲ್ಲ ಬಾಯಿಗೆ. ಬಂದರೆ ಮಳೆ ನೀರು ಡೈರೆಕ್ಟಾಗಿ ಬಾಯಿಗೆ ಬೀಳಬೇಕು, ಫ್ರೆಶ್ ಆಗಿರೋದು. ಇಲ್ಲ, ಬಾಯಿ ಮುಚ್ಚಿರುತ್ತೆ, ಹಾಗೇ ಕಾದಿರುತ್ತೆ. ಎಷ್ಟು ಬಾಯಾರಿಕೆ ಆಗ್ತಾ ಇರಬೇಕು ಅದಕ್ಕೆ, ಕಾದೇ ಇರುತ್ತೆ. ಚೂರು ನೀರು ಬರುತ್ತೇನೋ, ನೀರು ಬರುತ್ತೇನೋ ಅಂತ. ಹಾಗೆ ನಾವು ಚಾತಕ ಪಕ್ಷಿ ಅಂತೆ ಭಾಗವತದಲ್ಲಿರುವ ವಿಶೇಷ ವಿಷಯಗಳು ನಮ್ಮ ತಲೆಗೆ ಬರಬೇಕು, ಅನುಷ್ಠಾನಕ್ಕಿಡಬೇಕು ಅಂತ ನಾವು ಭಾಗವತ ಕೇಳಬೇಕು ಅಂತಾರೆ. ಆ ರೀತಿ ಕೇಳಿದವರಿಗೆ ದೇವರ ಕುರುತಾದ ಅಪರೂಪದ ಪ್ರೀತಿ ಬರುತ್ತೆ. ದೇವರ ಕುರುತು ಕೇಳಿ 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 ಪ್ರೀತಿ ಬರುತ್ತೆ. ಆ ಪ್ರೀತಿ ಬಂದಾಗ ದೇವರು ಬೇಕು ಅನ್ನಿಸುತ್ತೆ, ದೇವರೇ ಬೇಕು ಅನ್ನಿಸುತ್ತೆ. ಆ ದೇವರೇ ಬೇಕು ಎಂಬ ಭಾವನೆ ಒಳಗೆ ದೃಢವಾಗಿ ಬರ್ತಾ ಬಂದಾಗ ಭಗವಂತ ನಮ್ಮ ಹತ್ರ ಬರ್ತಾನೆ. ಇದೆಲ್ಲ ಹೇಗೆ, ದೇವನಿಗಿಂತ ಮೊದಲು ನಮಗೆ ಸಿಗೋದೇ ಫಸ್ಟ್ ಫೇಸ್ ಯಾರು ಅಂದರೆ ಗುರುಗಳು. ಗುರುಗಳ ಬಗ್ಗೆಯೂ ವಿಶೇಷವಾಗಿ ನಮಗೆ ದೃಢತೆ ಬರಬೇಕು, ಪ್ರೀತಿ ಬರಬೇಕು, ಇವರು ಬೇಕು ನನಗೆ ಅಂತ ತಲೆಯಲ್ಲಿ ಬರಬೇಕು, ಅವರ ಉಪಾಸನೆ ನಡೆಯಬೇಕು, ಅವರ ಮೂಲಕ ಭಗವಂತ ನಮಗೆ ಅನುಗ್ರಹ ಮಾಡುವುದು ಶುರು ಮಾಡಬೇಕು. ಆ ಥರ ಗುರುಗಳನ್ನು ಉಪಾಸನೆ ಮಾಡಿ ಗುರುಗಳಂತರ್ಯಾಮಿ ಪಾದ ಹಿಡಿದರೆ ಸುಲಭವಾಗಿ ಭಗವಂತ ಬರ್ತಾನೆ. ಇದು ಇಲ್ಲಿ ತಿಳಿಸಿಕೊಡುವ ಕ್ರಮ. ನಂತರ ರುಕ್ಮಿಣಿ ದೇವಿಗೆ ಕೃಷ್ಣ ಬ್ರಾಹ್ಮಣನ ಮೂಲಕ ಪತ್ರ ಕಳಿಸಿ ತಾನು ರುಕ್ಮಿಣಿ ದೇವಿಯನ್ನು ಕರಕೊಂಡು ಬರ್ತಾ ಇದ್ದಾನೆ. ನಂತರ ಬಲರಾಮ ದೇವರು ಬಂದು ಮಿಕ್ಕವರನ್ನು ಸೋಲಿಸಿ ಕೃಷ್ಣ ರುಕ್ಮಿಣಿಯರ ಮದುವೆ ಮಾಡಿಸಿದರು ಅಂತ ನಿನ್ನೆವರೆಗೂ ಬಂದಿತ್ತು. ನಂತರ ಸತ್ರಾಜಿತ ಸಮಂತಕ ಮಣಿಯನ್ನು ವಿಶೇಷವಾಗಿ ಸೂರ್ಯದೇವರಿಂದ ಪಡೆದರು. ಸೂರ್ಯದೇವರಿಂದ ಪಡೆದ ಮೇಲೆ ಸತ್ರಾಜಿತ ಕೃಷ್ಣ ಕೇಳಿದರೂ ಕೊಟ್ಟಿಲ್ಲ. ಕೃಷ್ಣ ಯಾಕೆ ಕೇಳಿದ್ದು ಅಂದರೆ ಲೋಕ ನೀತಿಯಂತೆ ಕೇಳಿದ. ತುಂಬ ಬಂಗಾರ ಬರುತ್ತೆ, ಅದು ಇಟ್ಟುಕೊಂಡ್ರೆ ನಿಂಗೆ ಹಾಳಾಗುತ್ತೆ ಬದುಕು, ಅದು ಎಲ್ಲಿದ್ರೆ ನಿನ್ನ ಪ್ರಾಣಕ್ಕೆ ಕುತ್ತು, ಬೇಡಪ್ಪ ಇದು ನಿನ್ನ ಹತ್ರ ಅಂತ ಕೃಷ್ಣ ಹೇಳಿದ್ದು. ಅದು ಸತ್ರಾಜಿತನ ತಲೆಗೆ ಹೋಗಲಿಲ್ಲ. ಕೃಷ್ಣನಿಗೆ ಆ ಮಣಿಯ ಮೇಲೆ ವ್ಯಾಮೋಹ ಅಂತ ತಿಳ್ಕೊಂಡ. ಆದರೆ ರಹಸ್ಯ ಗೊತ್ತಿಲ್ಲ, ಆ ಕಲ್ಲು ಕೊಡೋದಲ್ಲ, ಅದರೊಳಗೆ ನಿಂತು ಕೃಷ್ಣನೇ ಕೊಡ್ತಾನೆ, ಅಲ್ಲೂ ಕೃಷ್ಣನೇ ಕೊಡೋದು ಕೇಳಲಿಲ್ಲ. ಇನ್ನೊಬ್ಬ ತಮ್ಮ ಪ್ರಸೇನ, ಅವನು ಮಾತು ಕೇಳದವ. ಇಲ್ಲೆಲ್ಲ ಮಾತು ಕೇಳದವರ ಸ್ಥಿತಿ ಅಂತಹದ್ದು. ದೇವರ ಮಾತು, ಗುರುಗಳ ಮಾತು ಕೇಳದವರ ಸ್ಥಿತಿ ಅಂತಹದ್ದು ಹೇಳುತ್ತಾರೆ. ಪ್ರಸೇನನಿಗೆ ಹೇಳಿದರಂತೆ, ಗಿಳಿಗೆ ಹೇಳಿದಂತೆ, ಅಲ್ಲಯ್ಯ ಮನೆಯಲ್ಲಿ ಇಟ್ಟುಕೊಂಡು ಪೂಜಾ ಮಾಡಬೇಕಾದ ಮಣಿಯದು ಅದನ್ನು ಕುತ್ತಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೀಯ, ಅದು ಮೈಲಿಗೆ ಅಶುಚಿಯಾಗಿದ್ದಾಗ ಧಾರಣೆ ಮಾಡಿದ. ಅಶುಚಿಯಾಗಿದ್ದಾಗ ಧಾರಣೆ ಮಾಡಿದ್ದಕ್ಕೆ ಏನಾಯಿತು ಅಂದರೆ ಸಿಂಹ ಬಂದು ಕೊಂದು ಬಿಡ್ತು. ಸಿಂಹ ಕೊಲ್ಲಲಿಕ್ಕೆ ಕಾರಣ ಏನು? ಆ ಮಣಿಗೆ ಮಾಡಿದ ಅವಮಾನ. ಅದಕ್ಕೆ ಸಿಂಹ ಕೊಂದು ಕೆಂಪಾದ ಮಣಿಯನ್ನು ಅದು ಮಾಂಸ ಅಂತ ಭ್ರಾಂತಿಯಿಂದ ಹೊತ್ತುಕೊಂಡು ಹೋಗ್ತಾ ಇದ್ದರೆ ಜಾಂಬವಂತ ಕೊಂದ. ಜಾಂಬವಂತನತ್ತರಿಂದ ಕೃಷ್ಣ ವಿಶೇಷವಾಗಿ ಮಣಿಯನ್ನು ತಂದ, ಜಾಂಬವತಿಯನ್ನು ತರ್ತಾ ಕರ್ಕೊಂಡು ಬರ್ತಾ ಇದ್ದಾನೆ. ನಂತರ ಸತ್ರಾಜಿತನ ಮಗಳಾಗಿರತಕ್ಕಂಥ ಸತ್ಯಭಾಮೆಯನ್ನೂ ತಾನು ವಿಶೇಷವಾಗಿ ಕರಕೊಂಡು ಬಂದ. ಇಷ್ಟ ಆಗಿದ್ದರೆ ಅಷ್ಟಕ್ಕೆ ನಿಲ್ತಾ ಇತ್ತು. ನಂತರ ಆ ಮಣಿಯ ಮೇಲೆ, ಕನ್ಯಾಮಣಿಯ ಮೇಲೆ ಕಣ್ಣು ಹಾಕಿದವರಿದ್ದರು. ಯಾರು? ಅಕ್ರೂರನಿಗೂ ಶತಧನ್ವನಿಗೂ ಎಲ್ಲರಿಗೂ ಸತ್ಯಭಾಮೆಯ ಮೇಲೆ ಕಣ್ಣಿತ್ತು. ನಮಗೆ ಕೊಟ್ಟು ಮದುವೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ತಲೆಯಲ್ಲಿತ್ತು. ಮಣಿಯನ್ನೂ ಕೊಡಬೇಕು ಅಂತಿತ್ತು, ಕೊಡಲಿಲ್ಲ ಸತ್ರಾಜಿತ. ಅದಕ್ಕೆ ಶತಧನ್ವ ಕೊಂದು ಬಿಟ್ಟ ಸತ್ರಾಜಿತನನ್ನ, ಮಣಿಗಾಗಿ ಕ್ರೂರವಾಗಿ ಕೊಲ್ತಾ ಇದ್ದಾನೆ. ಅದು ಕೃಷ್ಣ ಹೇಳಿದ್ದು, ನಿನಗೆ ಯೋಗ್ಯವಲ್ಲದ ಮಣಿಯನ್ನ ನೀನಿಟ್ಟುಕೊಂಡರೆ ಅದು ನಿನ್ನತ್ರ ಉಳಿಯಲ್ಲ, ಅದಕ್ಕೆ ಕೊಂದು ಆ ಮಣಿಯನ್ನ ಏನು ಮಾಡಿದ ಶತಧನ್ವ? ಅದನಿಗೆ ಕೃಷ್ಣನ ಭಯ, ಅದಕ್ಕೆ ಅಕ್ರೂರನಿಗೆ ಕೊಟ್ಟು ಹೇಳಿ ನಿನ್ನತ್ರ ಬಚ್ಚಿಟ್ಟುಕೋ ಅಂದಾಗ ಅಕ್ರೂರ ತಾನು ವಾರಣಾಸಿಗೆ ಹೋಗಿಬಿಟ್ಟ. ಆವಾಗ ಕೃಷ್ಣ ಬರ್ತಾನೆ ಗೊತ್ತಾಗಿ, ಅಂದರೆ ಕೃಷ್ಣ ಸತ್ಯಭಾಮಯರು ಬರುವ ಪರ್ಯಂತ ಆ ರಾಜನ ಸತ್ರಾಜಿತನ ದೇಹವನ್ನ ಎಣ್ಣೆಯಲ್ಲಿ ಇಟ್ಟಿರುತ್ತಾರೆ. ಹಾಗೆ ನಂತರ ಕೃಷ್ಣ ಬಂದು ದಹನ ಕ್ರಿಯಾದಿಗಳನ್ನು ಮಾಡಿಸಿ ನಂತರ ಶತಧನ್ವನ ಹಿಂದೆ ಬೀಳುತ್ತಾನೆ. ಶತಧನ್ವನನ್ನು ಸಂಹಾರ ಮಾಡುತ್ತಾನೆ. ಬಲರಾಮ ಕೃಷ್ಣರಿಬ್ಬರು ಹೋಗ್ತಾರಲ್ಲಿ, ಹುಡುಕ್ತಾನೆ. ಕೃಷ್ಣನಿಗೆ ಗೊತ್ತಿಲ್ವಾ, ಹುಡುಕಿದಂತೆ ಮಾಡ್ತಾನೆ, ಮಣಿ ಇರಲ್ಲ. ಬಲರಾಮ ಮಣಿಗಾಗಿ ನೋಡುತ್ತಾ, ಎಲ್ಲರಿಗೂ ಆ ಮಣಿ ಮೇಲೆ ಕಣ್ಣಿರುತ್ತೆ, ಎಲ್ಲರಿಗೂ ಇರುತ್ತೆ ನೋಡಿ. ಪಕ್ಕದಲ್ಲೇ ನೀಲಮಣಿ ಕೃಷ್ಣ, ಅವನಕ್ಕಿಂತ ಮಣಿ ಮೇಲೆ ಕಣ್ಣು ಬಂತು. ಆದರೆ ಶೇಷದೇವರು ಹಾಗಲ್ಲ, ಚೂರಷ್ಟೇ ಅವರಿಗೆ ಬಂದದ್ದು. ನಂತರ ಕೃಷ್ಣನ ಕೇಳುತ್ತಾರೆ, ಆ ಮಣಿಯಲ್ಲಿ? ಕೃಷ್ಣ ಅಂದ, ಇಲ್ಲ. ಹೌದಾ, ಬಚ್ಚಿಡತಾ ಇದ್ದಾನೆ ಕೃಷ್ಣ ಅಂತ ಸಿಟ್ಟಿನಿಂದ ಮಿಥಿಲಾನಗರಕ್ಕೆ ಹೋಗಿಬಿಡುತ್ತಾರೆ. ಆವಾಗ ಏನು ಮಾಡೋಣ, ಅಣ್ಣ ಹೊರಟು ಹೋಗಿದ್ದು, ಅಪವಾದ ಬಂದಿದೆ, ಅದಕ್ಕೆ ಹೇಳಿ ಕಳಿಸ್ತಾನೆ ಎಲ್ಲರಿಗೂ, ಅಕ್ರೂರ ಎಲ್ಲಿದ್ರೆ ಅಲ್ಲಿ ಕರ್ಕೊಂಡು ಬನ್ನಿ. ಅವರು ಅಂತಾರೆ, ಹೇಗೆ ಗೊತ್ತಾಗ್ಬೇಕು ಅಲ್ಲೂ ಅಕ್ರೂರ ಎಲ್ಲಿದ್ದಾನೆ? ಹೇಳುತ್ತಾನೆ ಕೃಷ್ಣ, ಎಲ್ಲಿ ಸಮೃದ್ಧಿಯಾಗಿ ಮಳೆ ಆಗ್ತಾ ಇದೆಯೋ, ಯಾವ ದೇಶದಲ್ಲಿ ವಿಸ್ತಾರವಾಗಿ ಯಜ್ಞಗಳಾಗ್ತಾ ಇವೆಯೋ, ಎಲ್ಲಿ ಬ್ರಾಹ್ಮಣರಿಗೆ ಭೂರಿ ದಕ್ಷಿಣೆಗಳು ಸಿಗ್ತಾ ಇದೆ ಅಂತ ವಾರ್ತೆ ಬರುತ್ತೋ ಅಲ್ಲಿ ಅಕ್ರೂರ ಇರುತ್ತಾನೆ ಅಂತ ಲಕ್ಷಣ ನೋಡಿ, ಅಕ್ರೂರನ ಲಕ್ಷಣಗಳೇ. ಅದಕ್ಕೆ ಅವರಿಗೆ ಗೊತ್ತಾಗುತ್ತೆ, ಕಾಶಿಪಟ್ಟಣದಲ್ಲಿ ಇದ್ದಕ್ಕಿದ್ದಂತೆ ಯಜ್ಞಗಳು ತುಂಬ ನಡೆಯುತ್ತಾ ಇವೆ, ದಕ್ಷಿಣೆಗಳು ತುಂಬ ಕೊಡ್ತಾ ಇದ್ದಾರೆ, ಯಾರೋ ಮಾಡ್ತಾ ಇದ್ದಾರಂತೆ. ವಾರ್ತೆ ಬಂದುಕೊಳ್ಳೆ ಹೋದರೂ ಅಕ್ರೂರ ಇದ್ದ, ಅಕ್ರೂರನ ಕರ್ಕೊಂಡ್ಬರ್ತಾ ಇದ್ದಾರೆ. ಕೃಷ್ಣ ಕರೆದಾನೆ, ತಪ್ಪಿದ್ದಲ್ಲ, ಬರ್ತಾ ಇದ್ದಾನೆ. ಬರುವಾಗಲೇನೆ ತನ್ನ ಮೈ ಮೇಲಿನ ವಸ್ತ್ರಕ್ಕೆ ಮಣಿಯನ್ನು ಕಟ್ಕೊಂಡು ಬಂದ. ಕೃಷ್ಣ ಕೇಳಿದ್ರೆ ಕೊಟ್ಬಿಡ್ಬೇಕು ಅಂತ ಸಭೆಯಲ್ಲಿ ಕೃಷ್ಣ ಕರೆದ. ಕರೆದಾಗ ಅಕ್ರೂರ ಬಂದ, ಹೇ ಅಕ್ರೂರ, ಮಣಿ ಕೊಡು. ಅಕ್ರೂರ ಏನು ಮಾತಾಡಲಿಲ್ಲ, ಭಗವಂತ ಗೊತ್ತು. ಅದಕ್ಕೆ ಮಣಿ ತೆಗೆದು ಕೊಟ್ಟ. ಕೃಷ್ಣ, ನಾನು ಕೊಂದಿಲ್ಲ ನಿಮ್ಮ ಮಾವನನ್ನ, ಶತಧನ್ವ ಕೊಂದಿದ್ದು, ನಂಗೆ ಕೊಟ್ಟ, ಇದರಿಂದ ಯಜ್ಞ ಮಾಡಿದೆ. ಹೌದು, ನಿನಗೆ ಹೇಳದೆ ತಗೊಂಡದ್ದು, ತಪ್ಪಿಗೆ ಕ್ಷಮಾ ಮಾಡು, ನಿನ್ನಿಷ್ಟ, ಶಿಕ್ಷಾ ಕೊಡು ಅಂದಾಗ ಕೃಷ್ಣ ಆ ಮಣಿಯನ್ನ ಎಲ್ಲರಿಗೂ ತೋರಿಸಿದ. ತೋರಿಸುವಾಗ ಎಲ್ಲರಿಗೂ ಅನಿಸಿತ್ತಂತೆ, ಕೆಲವರಿಗೆಲ್ಲ ಆಚಾರ ಬರೀತಾರೆ, ಕೃಷ್ಣ ನಮಗ್ ಕೊಡ್ತಾನೆ ನಮಗ್ ಕೊಡ್ತಾನೆ ಅಂತ ಅಂದುಕೊಂಡಿರುತ್ತೆ. ಅಂದುಕೊಂಡಾಗ ಕೃಷ್ಣ ಯಾರಿಗೂ ಕೊಡಲಿಲ್ಲ, ಮತ್ತು ಅಕ್ರೂರನ ಕೈಯಲ್ಲೇ ಕೊಟ್ಟು ನೀನೇ ಯಜ್ಞಗಳು ಮಾಡು ಹೋಗು, ನನಗೆ ಅಪವಾದ ಬೇಡ, ಅದಕ್ಕಾಗಿ ತಗೊಂಡೆ ಅಷ್ಟೇ, ಆ ಮಣಿ ಕಟ್ಟಿಕೊಂಡು ನಾನೇನು ಮಾಡಲಿ ಅಂತ ಮಣಿಯನ್ನ ಕೊಟ್ಟು ಕಳಿಸಿಬಿಡುತ್ತಾನೆ ಕೃಷ್ಣ. ನಂತರ ವಿಶೇಷವಾಗಿ ಕೃಷ್ಣ ಇಂದ್ರಪ್ರಸ್ಥಕ್ಕೆ ಬರ್ತಾ ಇದ್ದಾನೆ. ಇಂದ್ರಪ್ರಸ್ಥದಲ್ಲಿ ಸ್ವಲ್ಪ ಕಾಲ ಅಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ನಂತರ ಅರ್ಜುನನ ಜೊತೆಗೆ ಅಲ್ಲಿ ಬೇಟೆಗೆ ಹೋಗ್ತಾ ಇದ್ದಾನೆ. ಬೇಟೆಗೆ ಹೋದಾಗ ಅಲ್ಲಿ ಕಾಲಿಂದಿ ಅಷ್ಟಮಹಿಷಿಯರಲ್ಲಿ ಒಬ್ಬಾಕೆ, ಆಕೆಯನ್ನು ನೋಡುತ್ತಾ ಇದ್ದಾನೆ. ಆಕೆಯನ್ನು ಕರಕೊಂಡು ಬಂದು ದ್ವಾರಕೆಯಲ್ಲಿ ವಿಶೇಷವಾಗಿ ಮದುವೆ ಮಾಡಿಕೊಳ್ಳುತ್ತಾ ಇದ್ದಾನೆ. ನಂತರ ಮಿತ್ರರಿಂದ, ನಂತರ ನಗ್ನಜಿತನ ವಿಶೇಷವಾಗಿರತಕ್ಕಂಥ ನಗ್ನಜಿತನ ಮಗಳಾಗಿರತಕ್ಕಂಥ ನೀಲಾದೇವಿ ಎಲ್ಲರನ್ನೂ ವಿಶೇಷವಾಗಿ ಮದುವೆ ಮಾಡಿಕೊಂಡು ಬಂದ. ಹೇಳುತ್ತಾರೆ, ಇವನಿಗೆ ಇವರಿಂದ ಏನು ಪ್ರಯೋಜನ? ಇದು ಚರ್ಚೆ. ಸಾಮಾನ್ಯ ರಾಜರಿಗಾದರೆ 10 ಜನ ಹೆಂಡತಿಯರು ಬೇಕು ಅಂತ, ಲಕ್ಷ್ಮೀದೇವಿಯೇ ಇವನಿಗೆ ಬೇಡ, ಲಕ್ಷ್ಮೀದೇವಿಗೆ ಇವ ಬೇಕು, ಇವನಿಗೆ ಲಕ್ಷ್ಮೀದೇವಿಯೇ ಬೇಡ, ಒಳಗೆ ಆನಂದ ಪಡುತ್ತಿರ್ತಾನೆ. ಇವನಿಗೆ ಇನ್ನೊಬ್ಬರಿಂದ ಆನಂದ ಅಂಬೋದು ಇಲ್ಲ. ಅಂಥವನಿಗೆ ಈ ಗುಂಪು ಕಟ್ಟಿಕೊಂಡು ಏನು ಮಾಡಬೇಕು ಅಂದರೆ, ಅವರವರಿಗೆ ಆನಂದ ಕೊಡಲಿಕ್ಕೆ ಮಾತು ಕೊಟ್ಟಿದ್ದ, ತಪಸ್ಸುಗಳು ಮಾಡಿದ್ರು, ಅದಕ್ಕಾಗಿ ಅವರನ್ನೆಲ್ಲ ಮದುವೆ ಮಾಡಿಕೊಂಡ. ನಂತರ ಇಂದ್ರದೇವರು ದ್ವಾರಕೆಗೆ ಬರ್ತಾ ಇದ್ದಾರೆ. ಇಂದ್ರದೇವರಿಗೆ ಸತ್ಕಾರ ಆಯಿತು. ಕೃಷ್ಣ ಕೇಳುತ್ತಾನೆ, ಇಂದ್ರ ಬಂದ ಕಾರಣವೇನು? ನರಕಾಸುರನ ಉಪದ್ರವ ಜಾಸ್ತಿ ಆಗಿದೆ ಕೃಷ್ಣ, ಸ್ವಲ್ಪ ಅವನ ಕತೆ ನೋಡಯ್ಯ. ಕೃಷ್ಣ ವಿಶೇಷವಾಗಿ, ಎಂದೂ ಯಾರು ಯುದ್ಧಕ್ಕೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾರ? ಹೆಂಡತಿಯರನ್ನು ಯುದ್ಧಕ್ಕೆ ಕರ್ಕೊಂಡು ಹೋಗಲ್ಲ, ಯುದ್ಧಕ್ಕೆ ಸತ್ಯಭಾಮೆಯನ್ನು ಕರ್ಕೊಂಡು ಹೋದ. ಯಾಕೆ? ಆಕೆ ಇರುವ ಕಾಲಕ್ಕೇನೆ ಅವನಿಗೆ ಮಗನಿಗೆ ಸಾವು ಬರಬೇಕು. ಯಾರು? ನರಕಾಸುರ, ಭೂದೇವಿಯ ಮಗ. ಆದ್ದರಿಂದ ತಾನು ವಿಶೇಷವಾಗಿ, ಕೃಷ್ಣ ಇವನನ್ನು ಕೊಲ್ಲಲಿಕ್ಕೆ ಮೊದಲು ಅವನ ಮಂತ್ರಿ ಇದ್ದಾನೆ, ಮುರ ನಾಮಕ ಮಂತ್ರಿ. ಅವನ ಪಾಶಗಳಿತ್ತು, ತುಂಬಾ ಪಾಶಗಳು ಕಟ್ಟಿದ್ದ ಶತ್ರುಗಳು ಬರಬಾರದು ಅಂತ. ಆ ಮುರನ ಪಾಶಗಳನ್ನು ಕತ್ತರಿಸಿ ಅವನನ್ನು ಸಂಹಾರ ಮಾಡಿದ. ಅವನ ಮಕ್ಕಳನ್ನೂ ಸಂಹಾರ ಮಾಡುತ್ತಾ ಇದ್ದಾನೆ. ನಂತರ ನರಕಾಸುರ ಹೊರಗೆ ಬಂದ, ನಾನು ಇದ್ದೇನೆ ಅಂತ. ನರಕಾಸುರನನ್ನು ಹೇಗೆ ಸಂಹಾರ ಮಾಡಿದ್ದು? ಕಥಾ ಬರುವುದು, ಕೃಷ್ಣ ಯುದ್ಧ ಮಾಡಲಿಕ್ಕೆ ಹೋದ, ನರಕಾಸುರ ಬಾಣ ಬಿಟ್ಟ. ನಿಮ್ಗೆ ಗೊತ್ತಿದ್ದ ಕಥೆ ಅಲ್ವಾ? ಕೃಷ್ಣ ಮೂರ್ಛಾಕ್ರಾಂತನಾಗಿ ಬಿದ್ದ. ಅವಾಗ ಸಿಟ್ಟಿನಿಂದ ಸತ್ಯಭಾಮೆ ಬಾಣ ಬಿಟ್ಲು, ಸತ್ತ ಅಂತ. ಇದು ಚಾಲ್ತಿಯಲ್ಲಿರುವಂಥ ಕಥ ಹೌದೋ ಇಲ್ಲ? ಕೃಷ್ಣ ಚಕ್ರದಿಂದಲೇನೆ ನರಕಾಸುರನ ಸಂಹಾರ ಮಾಡುತ್ತಾ ಇದ್ದಾನೆ. ಅಲ್ಲ, ಮತ್ತೇನು ಹೇಳ್ತಾರಲ್ವಾ? ಹೌದು, ಸತ್ಯಭಾಮೆಯ ಸನ್ನಿಧಾನ ಬೇಕಾಗಿತ್ತು. ಅವನಿಗೇನು ವರಾಹದೇವರಲ್ಲಿ ಬರಬೇಡಿದ್ದ. ಅಯ್ಯ, ನಿಮ್ಮ ಒಂದು ಹಲ್ಲು ಕಿತ್ತುಕೊಡಿ ನನಗೆ, ಕೋರೆ ಹಲ್ಲು. ಯಾಕಪ್ಪ? ಇದರಿಂದ ತುಂಬ ಜನ ಕೊಲ್ಲಬೇಕು ಅಂತ ತಲೆಯಲ್ಲಿತ್ತು ಅವನಿಗೆ, ನಂಗೆ ಬೇಕು ಅಂತ ಕೇಳಿದ್ದ. ವರಾಹದೇವರು ಗೊತ್ತಿತ್ತು, ಕೊಟ್ಟರು. ಆದ ಮೇಲೆ ಅವನ ಸಂಹಾರಕ್ಕಾಗಿ ನೋಡಿದಾಗ ಅವ ಕೇಳುತ್ತಾನೆ, ನನ್ನನ್ನು ನೀನು ಸಂಹಾರ ಮಾಡಬಾರದು ಅಂದರೆ? ಅವಾಗ ನಿನ್ನ ತಾಯಿ ಬಿಟ್ಟರೆ ಯಾರು ಸಂಹಾರ ಮಾಡಲ್ಲ, ಇದೆಲ್ಲ ಚಾಲ್ತಿಯಲ್ಲಿದೆ ಕಥ. ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ತಾಯಿ ಇರುವಾಗ ನಾನು ಕೊಂದರೆ ಸರಿ, ಅಷ್ಟರವರೆಗೂ ನೀನು ತಂದುಕೋಬೇಡ ಅಂದರು. ಅಂದುಕೊಂಡ, ವರಾಹ ನನ್ನೆಲ್ಲಿ ಕೊಲ್ತಾನೆ ಅಂದುಕೊಂಡ. ವರಾಹನೇ ಕೃಷ್ಣನಾಗಿ, ಆ ಭೂಮಿಯೇ ಸತ್ಯಭಾಮೆಯಾಗಿ, ಇಬ್ಬರೂ ಸೇರಿ ತನ್ನ ಸಂಹಾರ ಮಾಡುತ್ತಾರೆ ಅಂತ ನರಕಾಸುರ ಅಂದುಕೊಂಡಿಲ್ಲ. ಭಾಗವತದಲ್ಲಿ ಸ್ಪಷ್ಟ ಬರ್ತಾ ಇದೆ, ಚಕ್ರದಿಂದಲೇ ನರಕಾಸುರನ ಸಂಹಾರ ಆಗ್ತಾ ಇದೆ. ಆ ಚಕ್ರದಿಂದ ಕತ್ತರಿಸಿದ ಕೂಡಲೇ ಆ ತಲೆ ಕೆಳಗೆ ಬೀಳತಾ ಇದೆ. ಭೂದೇವಿ ಬಂದು ಸ್ತೋತ್ರ ಮಾಡುತ್ತಾ ಇದ್ದಾಳಲ್ಲಿ. ಹೇಳ್ತಾರೆ, ಭೂದೇವಿ ಸ್ತೋತ್ರ ಬಹಳ ಅದ್ಭುತವಾಗಿದೆ. ಹೇ ಕೃಷ್ಣ, ನೀನು ಮಾಡಿದ್ದು ಸರಿ, ಹರಿಯೇ, ಮಗನ ತಲೆ ಅಲ್ಲಿ ಬಿದ್ದಿದೆ, ತಾಯಿ ಸ್ತೋತ್ರ ಮಾಡುತ್ತಾ ಇದ್ದಾಳೆ. ನನಗೆ ಇವ ಮಗ ಎಂಬ ಅಭಿಮಾನವೂ ಕತ್ತರಿಸಿದ್ದಿ, ದುಷ್ಟನಾದ ಈ ಮಗನನ್ನು ಕತ್ತರಿಸಿದ್ದಿ, ಅನುಗ್ರಹ ಮಾಡಿದ್ದಿ ಹರಿಯೇ ಅಂತ ಸ್ತೋತ್ರ ಮಾಡುತ್ತಾಳೆ. ನಂತರ ಕೃಷ್ಣನಿಗೆ ಸತ್ಕಾರ. ಸತ್ಕಾರ ಆದ ಮೇಲೆ ಸ್ವಲ್ಪ ನಂದನವನಕ್ಕೆ ಹೋಗಿ ಬರಲಿಕ್ಕೆ ಇಂದ್ರದೇವರು ಹೇಳ್ತಾರೆ, ಸ್ವಲ್ಪ ವಿಹಾರ ಮಾಡಿ ಬನ್ನಿ, ಚೆನ್ನಾಗಿರುತ್ತೆ ಅಂತ. ಏನಿರುತ್ತೆ ನಮ್ಮ ವನಗಳಂತೆ? ಅದು ವನ ಅಂದರೆ ಹೇಳ್ತಾರೆ, ಹಾಗಲ್ಲ, ಅಲ್ಲಿ ಪಾರಿಜಾತ ವೃಕ್ಷವಿದೆ. ಆ ಪಾರಿಜಾತ ವೃಕ್ಷದ ಒಂದೊಂದು ಪುಷ್ಪ ಯೋಜನಗಳ ದೂರ ಸುಗಂಧ ಬೀರತಾ ಇರುತ್ತೆ. ಅದ್ಭುತವಾಗಿರತಕ್ಕಂಥದ್ದು ಆ ನಂದನವನ. ಆ ನಂದನವನದಲ್ಲಿ ಯಾರು ವಿಹಾರ ಮಾಡುತ್ತಾರೋ ಅವರಿಗೆ ರೋಗಗಳೇ ಬರಲ್ಲ, ರೋಗಗಳು ಪರಿಹಾರ ಅಂತ ಹೇಳ್ತಾರೆ. ಆದ್ದರಿಂದ ಅವರಿಗಲ್ಲ, ಭೂಮಿಯಲ್ಲಿದ್ದು ಬೆಳಿಗ್ಗೆ ಯಾರಾದರೆ ನಂದನವನವನ್ನ, ನಂದನವನ ಅಭಿಮಾನಿ ದೇವತೆಗಳನ್ನ, ಪಾರಿಜಾತ ವೃಕ್ಷವನ್ನ ನೆನೆದು ಮನೆಯಲ್ಲಿ ನಮಸ್ಕಾರ ಮಾಡುತ್ತಾರೋ ಅವರಿಗೆ ವಿಶೇಷ ಫಲ ಅಂತ ಹೇಳುತ್ತಾರೆ ಮಾರ್ಕಂಡೇಯ ಪುರಾಣಾದಿಗಳಲ್ಲಿ. ಅಂಥದ್ದು ಅಲ್ಲಿಗೆ ಕೃಷ್ಣ ಹೊರಟ. ಚೂರು ಶಚಿದೇವಿಗೆ ಅಹಂಕಾರ ಬಂದಿತ್ತು. ಸ್ವಲ್ಪ ಹೆಣ್ಣು ಮಕ್ಕಳು ಸೇರಿದಾಗ ಈ ಚಕಮಕಿಗಳು ನಡೀತಾ ಇರುತ್ತೆ, ಅಲ್ಲೂ ಬಿಟ್ಟಿಲ್ಲ. ಸತ್ಯಭಾಮೆ ಎದುರಿಗೆ ಶಚಿದೇವಿ ಸ್ವಲ್ಪ ಗರ್ವ ತೋರಿದ್ರಂತೆ. ಏನು, ನನ್ನ ಗಂಡ ಮಹಾಪರಾಕ್ರಮವಂತ ಅಂತ. ಅದು ಸತ್ಯಭಾಮಾದೇವಿ ಕೃಷ್ಣನಿಗೆ ಹೇಳ್ತಾರೆ, ನೋಡ್ರಿ ಅವರು ತುಂಬ ಪರಾಕ್ರಮವಂತರಂತೆ, ಅದು ನನ್ನ ಮುಂದೇ ತೋರ್ತಾ ಇದ್ದಾಳೆ. ಹೌದೇನು, ಸರಿ ಹಾಗಾದ್ರೆ ಸರ್ ನಂದನವನಕ್ಕೆ ಹೋಗೋಣ. ಹೋದರು, ಹೋದಾಗ ಪಾರಿಜಾತ ವೃಕ್ಷ ಚೆನ್ನಾಗಿತ್ತು. ಸತ್ಯಭಾಮೆ ಕೇಳ್ತಾಳೆ, ಇದು ಚೆನ್ನಾಗಿದೆಯಲ್ವಾ, ಚೆನ್ನಾಗಿದೆ, ಏನು ಮಾಡೋಣ, ಮನೆಗೆ ತಗೊಂಡು. ಏ, ಮನೆಗೆ ತಗೊಂಡು ಹೋದಲ್ಲ, ಇದು ಇಲ್ಲಿದೆ, ಇದೇ ಇವಾಗ ಶಾಪಿಗೆ ಹೋಗ್ತೀರಿ. ಶಾಪಿಗೆ ಹೋದಾಗ ಅಲ್ಲಿ ಯಾವ ಸೀರೆ ತಗೋಬೇಕು, ಅವನು ತೋರಿಸಿದ್ದು ತಗೋಬೇಕು. ಆ ಗೊಂಬೆ ಕಟ್ಟಿದ ಸೀರೆ ತಗೊಂಡು ಹೋಗ್ತೀನಿ ಅಂತ ಬಿಡ್ತಾನ ಅವನು, ಆ ಗೊಂಬೆ ಕಟ್ಟಿದ್ದು ಅಲ್ಲೇ ಇರಬೇಕು. ಹಾಗೆ ಪಾರಿಜಾತ ವೃಕ್ಷ ಅಲ್ಲೇ ಇರಬೇಕದು, ಹೋಗ್ತಾನೆ. ಆದರೆ ಸತ್ಯಭಾಮ ಹೇಳಿದ್ಲು, ಸ್ವಾಮಿ ಇದು ಬರಲಿ. ಆಕೆ ಅಭಿಪ್ರಾಯ ಕೃಷ್ಣನಿಗೆ ಅರ್ಥ ಆಯಿತು ಕೂಡಲೇ. ಅದಕ್ಕೆ ಬಹಳ ಜನ ಹೇಳ್ತಾರೆ, ಕೃಷ್ಣ ಅಂದರೆ ಹೆಂಡತಿ ಮಾತು ಚಾಚು ತಪ್ಪದೆ ಕೇಳುವಂಥವ ಅಂತ. ಆ ರೀತಿಯಲ್ಲಿ ಸತ್ಯಭಾಮ ಅಂದರೆ ಹೆದರ್ಕೊಂತಾನೆ. ಸತ್ಯಭಾಮೆ ಸಿಟ್ಟು ಮಾಡಿದರೆ ಮುಗಿದೋಯಿತು ಕೃಷ್ಣನಿಗೆ, ಯಪ್ಪ ಹೆದರ್ಕೊಳ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ತೊಟ್ಟನೆ ತೆಗೆದ ಗಿಡವನ್ನೇ ಗರುಡನ ಮೇಲಿಟ್ಟ, ಹೊರಟೇ ಬಿಟ್ಟ. ಎಲ್ಲ ಯುದ್ಧಕ್ಕೆ ಬಂದು ಇದೇನು ಕೃಷ್ಣ ಹೀಗೆ ಹೊತ್ಕೊಂಡು ಹೋಗ್ತಾ ಇದ್ದಾನಲ್ಲ. ಹೇಳಿದರು ನಂದನವನ ಪಾಲಕರು, ಕೃಷ್ಣ ತಗೊಂಡು ಹೋಗಬಾರ್ದು, ಏ ಹೋಗೋ ನಿಮ್ಮವ್ರಿಗೆ ಹೇಳ್ಕೊ. ಏನು ಯುದ್ಧ ಶುರುವಾಯಿತು, ದೊಡ್ಡ ಯುದ್ಧ, ಎಲ್ಲರೂ ಸೋತರು, ಇಂದ್ರದೇವರು ಸೋಲ್ತಾ ಇದ್ದಾರೆ. ಆಗ ಬಾಯಿ ತೆಗೀತಾ ಇದ್ದಾಳೆ ಸತ್ಯಭಾಮೆ, ಹೇ ಇಂದ್ರ ಸೋತಿದೆಯಲ್ಲ, ಈಗ ಹೋಗಿ ನಿನ್ನ ಹೆಂಡತಿಗೆ ಹೇಳು ನಿನ್ನ ಪರಾಕ್ರಮ. ಆವಾಗ ಇಂದ್ರದೇವರು ಹೇಳುತ್ತಾರೆ, ಸ್ವಾಮಿ ಜಗತ್ತಿಗೆ ತಂದೆ ತಾಯಿ ನೀವು, ಅದು ಮರೆತು ಹೋಗ್ತಾ ಇರ್ತೇವೆ. ಆ ಮರು ನೀ ಕೊಟ್ಟರೇನೆ ನಮ್ಮ ಕರ್ಮಾನುಸಾರ ಬರ್ತಾ ಇದೆ. ಅದ್ಭುತವಾದ ಸ್ತೋತ್ರ ಇದೆ ಇಂದ್ರದೇವರದ್ದು. ನಾನು ನಿನ್ನ ಜೊತೆಗೆ ಯುದ್ಧ ಮಾಡಿದೆ ಹರಿಯೇ, ಅದು ಹೇಗಿದೆ ಗೊತ್ತಾ ಅಂತ ಹೇಳ್ತಾರೆ. ಈ ಕರು ಆಕಳ ಹಾಲನ್ನು ಕುಡಿಯುತ್ತೆ, ಆಕಳ ಹಾಲನ್ನು ಕುಡಿಯುವಾಗ ಆ ಕರು ಕುಡಿಯೋದು ನೋಡಿದ್ದೀರಾ, ಅದು ಮುಖದಿಂದ ತಿವಿದು ತಿವಿದು ಕುಡಿಯುತ್ತೆ. ಆ ತಿವಿಯೋದು ಹೇಗೆ ತಿವಿಯುತ್ತೆ, ಒಂದ್ಸಲ ಪಕ್ಕದಲ್ಲಿದ್ದು ನೋಡಿ, ಅದು ಹಾರಿ ಹಾರಿ ಬೀಳ್ತಾ ಇರುತ್ತೆ. ಯಾವುದು ತಾಯಿ ಆಕಳು ಏನು ಅಷ್ಟು ಹಾರಿ ಬೀಳುವಂತೆ ತಿವಿತಾ ಇರುತ್ತದು. ಏ ತಿವಿದೆಯಾ, ಹೋಗುವಂಬಲ್ಲ, ಅದು ಎಷ್ಟು ತಿವಿದ್ರೂ ಹಾಲು ಕೊಡುತ್ತೆ ಹತ್ತಿರ ಕರೆದು. ಹಾಗೆ ನಾವು ಮಾಡಿದ ಯುದ್ಧ ಹಾಗೆ ಹರಿಯೇ. ಆಗ ಕೃಷ್ಣ ಬಾಯಿ ಬಿಡುತ್ತಾನೆ, ನಿನ್ನೊಳಗೆ ನಿಂತು ನಾನೇ ಮಾಡಿಸಿದ್ದು ಹೀಗೆ ಜಗತ್ತಿಗೆ ನಾನು ಯಾರು ಅಂತ ತೋರಲಿಕ್ಕೆ. ಕೊನೆಗೆ ಹೇಳುತ್ತಾರೆ ಇಂದ್ರದೇವರು, ಹೇಗೂ ಪಾರಿಜಾತ ವೃಕ್ಷ ತಗೊಂಡು ಹೋಗ್ತಾ ಇದ್ದೀರಲ್ಲ, ತಗೊಂಡು ಹೋಗ್ರಿ. ಅವಾಗ ಸತ್ಯಭಾಮೆ ಹೇಳ್ತಾಳೆ, ಈ ಗಿಡ ಕಟ್ಕೊಂಡು ನಾನೇನು ಮಾಡಬೇಕು, ಈ ಗಿಡದಲ್ಲಿ ನಿಂತು ವರ ಕೊಡೋದು ಈ ಸ್ವಾಮಿಯೇ, ಇವನೇ ಎಲ್ಲ ಕಡೆ ನಿಂತು ವರ ಕೊಡೋದು, ಗಿಡ ಅಲ್ಲ, ಗಿಡ ಕಟ್ಕೊಂಡು ನಾನೇನು ಮಾಡಬೇಕು ಅದು ನಂಗೆ ಗೊತ್ತು. ಆದರೆ ನಿಮ್ಮ ಸೊಕ್ಕು ಕಳೀಬೇಕು ಅಂತ ಗಿಡ ಕಿತ್ತಿದ್ದಷ್ಟೇ, ನಿನ್ನ ಗಿಡ ನೀನೇ ಇಟ್ಕೋ ಅಂದಾಗ ಅವಾಗ ಇಂದ್ರದೇವರು ಹೇಳ್ತಾರೆ, ತಾಯಿ ತಪ್ಪಾಯಿತಮ್ಮ, ಈ ಗಿಡ ನಿಮ್ಮ ಹತ್ರೇ ಇರಲಿ, ನೀವಿರುವ ಪರ್ಯಂತ ಇರಲಿ ಭೂಮಿ ಮೇಲೆ, ನಂತರ ತಾನಾಗಿ ಮೇಲಕ್ಕೆ ಬರಲಿ ಎಂದಾಗ ಕೃಷ್ಣ ಆ ವೃಕ್ಷವನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಸ್ವಲ್ಪ ನಾವೆಲ್ಲ ಮನೆಯಲ್ಲೆಲ್ಲ ಕಲರ್ಫುಲ್ ಆಗಿರುತ್ತೆ ಗೋಡೆಗಳು ಟಿವಿಗಳು ಎಲ್ಲ, ನಾವು ಪುರಾಣ ಕೇಳೋದು ಮಾತ್ರ ಬ್ಲ್ಯಾಕ್ ಆ್ಯಂಡ್ ವೈಟ್, ಏನು ಕಲರೇ ಹಾಕಲ್ಲ ಮೈಂಡಲ್ಲಿ. ಹೇಳ್ತಾರೆ ಆಚಾರ್ಯ ಎಷ್ಟು ಚೆನ್ನಾಗಿ ವರ್ಣನೆ ಮಾಡುತ್ತಾರೆ, ಕೃಷ್ಣ ಆ ವೃಕ್ಷವನ್ನು ಹಿಡ್ಕೊಂಡು ಬರುವ ರೀತಿ ಹೇಳ್ತಾರೆ. ಆ ನರಕಾಸುರನ ಸಂಹಾರ ಮಾಡಿದ ಪ್ರಾಂತ ಕತ್ತಲು, ಇಡೀ ಆಕಾಶದಲ್ಲಿ ಕತ್ತಲು, ಆ ಕತ್ತಲಲ್ಲಿ ಅಮಾವಾಸ್ಯ ಕತ್ತಲು, ಆ ಕತ್ತಲಲ್ಲಿ ಕೃಷ್ಣ ಬರ್ತಾ ಇದ್ದಾನೆ. ಆ ಆಕಾಶದಲ್ಲಿ ಬರುವಾಗ ಕೃಷ್ಣ ಕೂತದ್ದು ಗರುಡನ ಮೇಲೆ, ಗರುಡನ ಮೇಲಿರದವ ದೇವರ ತೊಡೆಯ ಮೇಲೆ ಕೂತಿತ್ತು ಸತ್ಯಭಾಮೆ, ಅವರ ಹಿಂದೆ ಇರೋದು ಗರುಡನ ಮೇಲೆ ಯಾವುದು ಪಾರಿಜಾತ ವೃಕ್ಷ. ಅಲ್ಲಿ ಹೇಳ್ತಾರೆ ಕೃಷ್ಣ ನೀಲಮಣಿ ಕಾಂತಿ ಅವನು ಹಾಕಿದ್ದೆಲ್ಲ ಬಂಗಾರದ ಆಭರಣ. ಆತ ನೀಲಿ ಆವಾಗ ಆಭರಣ ಹಳದಿ ಬಣ್ಣ ಇದ್ರೆ ಹೇಗೆ ಕಾಣಿಸ್ತಾನೆ? ಅದ್ಭುತವಾಗಿ. ಯಾವಾಗೂ ನಾವು ಆಭರಣಗಳಾಗಲಿ ವಸ್ತ್ರಗಳಾಗಲಿ ಹೇಗೆ ಉಡಬೇಕು ಅಂತ ಅದಕ್ಕೆ ಕೃಷ್ಣ ಹೇಳ್ಕೊಡ್ತಾನೆ, ನಿಮ್ಮ ಬಾಡಿಗೆ ಆಪೋಸಿಟ್ ಕಾಂಬಿನೇಷನ್ ಹಾಕ್ಕೊಳ್ರಿ ಅಂತ ಹೇಳ್ತಾರೆ. ನಾವು ನಮ್ಮ ಕಣ್ಣಿಗೆ ಸೂಟ್ ಆಗಿದ್ದು ಹಾಕ್ಕೊಳ್ತೀವಿ, ಎಡವಟ್ಟಾಗಿ ಕಾಣಿಸ್ತಾ ಇರ್ತೀವಿ. ಕೃಷ್ಣ ಹೇಳ್ತಾನೆ ನೋಡಿ, ಕೃಷ್ಣ ಹುಟ್ಟಿದ್ದು, ಕೃಷ್ಣ ಇದ್ದದ್ದು ಕಪ್ಪು, ಅವನು ಹುಟ್ಟಿದ್ದು ಯಾವಾಗಲೂ ಪೀತಾಂಬರ, ಆಪೋಸಿಟ್ ಕಾಂಬಿನೇಷನ್ ಚೆನ್ನಾಗಿ ಕಾಣ್ತಾ ಇದ್ದ. ಇಲ್ಲಿ ಬಲರಾಮ ಬಂಗಾರದ ಬಣ್ಣ, ಆತ ಯಾವಾಗೂ ಹುಟ್ಟಿದ್ದು ನೀಲಿ ಪೀತಾಂಬರ, ಎಷ್ಟು ಎತ್ತಿ ಕಾಣಿಸ್ತಾನೆ. ಆ ಥರ ಕೃಷ್ಣ ಅದ್ಭುತವಾಗಿ ಹೊಳಿತಾ ಇದ್ದಾನೆ. ಅವನ ಕಾಂತಿ ಆಭರಣಗಳ ಮೇಲೆ ಬಿದ್ದು ಪಕ್ಕದಲ್ಲೇ ಕೂತಿದ್ದಾಳೆ ಬಂಗಾರದ ಮುದ್ದೆ, ಯಾರು? ಸತ್ಯಭಾಮೆ. ಆಕೆ ಹಾಕಿದ್ದು ಮೈತುಂಬ ರತ್ನಗಳ ಹಾರಗಳು, ರತ್ನ ಕೆಂಪು ಹಾಕಿದ್ದಾಳೆ, ಅದರ ಮೇಲೆ ಬಿದ್ದು ಬಂಗಾರ ಕೆಂಪು ನೀಲಿ ಕಾಂತಿ ಮೇಲಕ್ಕೆ ಬಂದು ಎಲ್ಲಿಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದ್ರೆ ಗರುಡನ ಮೇಲೆ ಬೀಳ್ತಾ ಇದೆ. ಗರುಡ ದೇವರು ಹೇಗಿದ್ದಾರೆ? ಚಿತ್ರ ವಿಚಿತ್ರ ಗರಿಗಳು, ಆ ಗರಿಗಳು ಅದ್ಭುತವಾದ ಬಣ್ಣ, ಅದು ಹೊಳೆಯುತ್ತಾ ಇವೆ. ಈ ಬಣ್ಣ ಆ ಬಣ್ಣ ಎಲ್ಲ ಸೇರಿ ಆ ಕಾಂತಿ ಹಿಂದೆ ಪಾರಿಜಾತ ವೃಕ್ಷದ ಮೇಲೆ ಬೀಳುತ್ತಾ ಇದೆ. ಆ ಪಾರಿಜಾತ ವೃಕ್ಷ ಮಾಮೂಲು ಗಿಡ ಅಲ್ಲ, ಅದು ಕೆಲಿ ನೋಡಿದ್ರು ವಜ್ರ ಹವಳ ಕೂತಿರುತ್ತಂತೆ. ಅದಂತ ಗಿಡ ನಾನು ನೋಡಲೇ ಇಲ್ಲ, ಅಂಥ ಅದ್ಭುತವಾದ್ದು. ಅದರ ಮೇಲೆ ಬಿದ್ದು ದಿಕ್ಕು ದಿಕ್ಕಿಗೆ ಕಾಂತಿ ಬರ್ತಾ ಇದೆ, ಮೇಲಿಂದ ನಿಧಾನಕ್ಕೆ ಇಳಿತಾ ಇದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಮೇಲೆ ನೋಡುತ್ತಾ ಇದ್ರೆ. ಬೆಟ್ಟಿಮಲ್ ಕಾಂಬಿನೇಷನ್ ಆಚಾರ ಹೇಳಿದ್ದು ನಾವಲ್ಲ, ನೀವು ಸುಮ್ಮನೆ ಕೇಳಬೇಡಿ, ಸ್ವಲ್ಪ ಕಣ್ಣು ಮುಚ್ಚಿ ಆ ಟ್ರಾನ್ಸಿಗೆ ಹೋಗಿಬಿಡಿ, ಆವಾಗ ಪುರಾಣ ಅಷ್ಟು ಸುಂದರವಾಗಿರುತ್ತೆ. ಇಲ್ಲೇ ಇದ್ದು ಕೇಳಿದರೆ ಅಯ್ಯೋ ಅಂತಿರುತ್ತಪ್ಪ, ಅಲ್ಲಿ ಹೋಗಿ ಅಂತಾರೆ. ಆ ಥರ ಕೃಷ್ಣ ಬಂದ, ವೃಕ್ಷವನ್ನ ದ್ವಾರಕೆಯಲ್ಲಿ ಸ್ಥಾಪನೆ ಮಾಡುತ್ತಾ ಇದ್ದಾನೆ, ಶಂಖಧ್ವನಿ ಮಾಡುತ್ತಾ ಇದ್ದಾನೆ. ಸರಿ, ಇಷ್ಟೆಲ್ಲ ಆದ ಮೇಲೆ ಆ ನರಕಾಸುರನ ಹತ್ತಿರ 16,000 ಜನ ಹೆಣ್ಣು ಮಕ್ಕಳು, ಆ ಹೆಣ್ಣು ಮಕ್ಕಳನ್ನೆಲ್ಲ ಬಿಡುಗಡೆ ಮಾಡಿದ ಕನ್ಯೆಯರನ್ನ. ಯದ್ಯಪಿ ನರಕಾಸುರ ಅವರನ್ನು ಮುಟ್ಟಿದ್ದಿಲ್ಲ. ಅವರಂದರು, ಕೃಷ್ಣ ಅಂದ, ನಿಮ್ಮ ಮನೆಗಳಿಗೆ ನೀವು ಹೋಗಬಹುದು. ಅವರಂದರು, ಕೃಷ್ಣ ಇನ್ನೊಬ್ಬರ ಸೆರೆಯಲ್ಲಿದ್ದವರು, ನಮ್ಮನ್ನು ಯಾರು ಮದುವೆ ಆಗ್ತಾರೆ? ಯಾರೂ ಆಗಲ್ಲ, ಸಂಶಯವೇ ಇರುತ್ತೆ. ಮತ್ತೆ ನಮ್ಮ ಕುರಿತು ಚೆನ್ನಾಗಿ ಗೊತ್ತಿದ್ದವ ನಮ್ಮೊಳಗಿರುವವ ನೀನೇ, ನಿನಗೆ ಗೊತ್ತು ನಾವು ಶುದ್ಧರು ಹೌದೋ ಅಲ್ವೋ ಅಂತ. ಆದ್ದರಿಂದ ನಮ್ಮನ್ನು ನೀನೇ ಪರಿಗ್ರಹ ಮಾಡಬೇಕು ಅಂದಾಗ ಕೃಷ್ಣ ನೋಡಿ, ವಿಶೇಷವಾಗಿ ಒಬ್ಬರಲ್ಲ ಇಬ್ಬರಲ್ಲ, ಎಷ್ಟು 16,000 ಜನ. ಮಾಡಿಕೊಳ್ಳೋದು ಸುಲಭ, ಕಟ್ಟಿಕೊಂಡು ಅವರ ಜೊತೆಗೆ ಸಂಸಾರ ಮಾಡುವುದು ಹೇಗೆ? ಹೌದಾನೆ, ವಿಚಿತ್ರ ವಿಚಿತ್ರ ಸ್ವಭಾವಗಳೆಲ್ಲ, 16,000 ಸ್ವಭಾವಗಳು ಒಂದಕ್ಕೊಂದು ಬೀಳಲ್ಲ, ಅದ್ಭುತವಾದ್ದು. ಹೇಳ್ತಾರೆ ಯಾರು, ದಾಸರೇ ಹೇಳುತ್ತಾರೆ, ಭಾಗವತ ಹೇಳುತ್ತೆ, 2 ಜನ ಇಬ್ಬರು ಹೆಂಡತಿಯರಿದ್ದರೆ ಇಬ್ಬರಿಗೂ ಗಂಡನ ಮೇಲೆ ಅನುರಾಗ ಜಾಸ್ತಿ ಆದಾಗ ಊಟ ಎಲ್ಲಿ ಮಾಡಬೇಕು ಅಂತ ಗಂಡನಿಗೆ ತೊಂದರೆ ಆಗುತ್ತಂತೆ. ಯಾಕೆ? ಇಬ್ಬರೂ ಸೌಟ್ ಹಿಡ್ಕೊಂಡು ನಿಂತ್ಕೊಳ್ತಾರೆ, ನಮ್ಮನೆಯಲ್ಲಿ ಊಟ ಬಾ ಇಲ್ಲಿ ಬಾ ಅಂತ ಎಲ್ಲಿ ಊಟ ಮಾಡಬೇಕು, ಕೈ ಸೆಳೆಯುತ್ತಾರೆ. ಅದನ್ನು ಹೇಳುತ್ತಾರೆ, ವಿಶೇಷವಾಗಿರತಕ್ಕಂಥ ಇವರ ಕೈಲಿ ಸಿಕ್ಕಾಕೊಂಡ ಆ ವ್ಯಕ್ತಿಯ ಪರಿಸ್ಥಿತಿಯಂತೆ ಜೀವನ ಪರಿಸ್ಥಿತಿ ಅಂತಾರೆ. ಮತ್ತು 16,000 ಜನ ಮಧ್ಯೆ ಸಿಕ್ಕಾಕೊಂಡ್ರೆ ಇದನ್ನ ಗತಿ ಏನಾಗಬೇಕು? ಸರಿ, 16,000 ಮಂಟಪಗಳಲ್ಲಿ ಅವರಿಗೂ ಸಂಶಯ ಬಂತು, ನಮ್ಮನ್ನೆಲ್ಲರನ್ನ ಒಬ್ಬನೇ ಕಟ್ಟಿಕೊಂಡ್ರೆ ಇವನು ದಿನಕ್ಕೆ ಒಬ್ಬರ ಮನೆಯಲ್ಲಿ ಒಂದು ನಿಮಿಷವೂ ಇರಲಿಕ್ಕಿಲ್ಲ, ಹೇಗೆ? ಅದಕ್ಕೆ 16,000 ರೂಪಗಳಿಂದ 16,000 ಮಂಟಪಗಳಲ್ಲಿ ಏಕಕಾಲದಲ್ಲಿ ಮದುವೆ ಆಗಿ ಅವರು ಭೂಮಿಯ ಮೇಲಿರುವ ಪರ್ಯಂತ ಅವರವರ ಮನೆಗಳಲ್ಲಿ ಒಂದು ರೂಪದಿಂದ ಸದಾ ವಾಸ ಮಾಡಿಕೊಂಡಿದ್ದ. ಅದು ಭಗವಂತನ ಅದ್ಭುತ ಪರಾಕ್ರಮ ಅಂತಾರೆ ಆ ಯೋಗಶಕ್ತಿ ಸ್ವಾಮಿದು. ನಂತರ ವಿಶೇಷವಾಗಿ ಕೃಷ್ಣನಿಗೆ ಮಕ್ಕಳಾಗಲಿಲ್ಲ, ನೋಡಿ, ದೇವರಿಗೂ ಮಕ್ಕಳಾಗಲ್ಲ ಅಂದರು. ಅದಕ್ಕೆ ಯಾರೋ ಅಂದರು, ಅವನು ದೇವರಲ್ಲ ನಮ್ಮ ಥರನೇ. ಅದಕ್ಕೆ ಮಕ್ಕಳಿಗೋಸ್ಕರ ರುದ್ರದೇವರ ಆರಾಧನೆ ಮಾಡಿದ. ದೇವರಾದರೆ ಯಾಕ್ರಿ ಹೀಗೆ ಮಾಡ್ತಾನೆ, ನೀವು ಸುಮ್ಮನೆ ತಾಳ ತಪ್ಪಿ ಹಿಡ್ಕೊಂಡು ದೇವರು ದೇವರು ಅಂತೀರಿ ಅಂತ ಹೇಳ್ತಾರೆ. ಅವ್ರು ಹಾಗೆ ಅನ್ಲಿ ಅಂತಲೇ ರುದ್ರದೇವರ ಹತ್ರ ಹೋಗಿದ್ದು. ರುದ್ರದೇವರು ನೋಡಿದ್ರಂತು, ಸ್ವಾಮಿ ನಿಂಗೇನು ಬೇಕಯ್ಯ, ನನಗೆ ಎಲ್ಲ ಕೊಡುವ, ನನ್ನ ಹತ್ರ ಯಾಕೆ ಬಂದೀಯ, ನನ್ನ ಮಕ್ಕಳನ್ನು ಕೊಡೋ. ಸ್ವಾಮಿ ನಾನೇನು ಕೊಡ್ತೀನಿ, ನಿನ್ನ ಮಗನ ಮಗನೇ ನಾನು, ನಿನಗೆ ನಾನೇನು ಮಕ್ಕಳನ್ನು ಕೊಡುತ್ತೇನೆ ಹರಿಯೇ. ನೋಡಿ ಸ್ವಲ್ಪ ಆಚಾರ ಹೇಳ್ತಾರೆ, ಬುದ್ಧಿ ಬಳಸಿ ಅಂತ ಹೇಳ್ತಾರೆ. ರುದ್ರದೇವರ ಹತ್ರ ತಪಸ್ಸಿಗೆ ಹೋಗ್ಲಿಕ್ಕೆ ಮೊದಲೇ, ರುದ್ರದೇವರು ಯಾರು, ಈತನ ಮೊಮ್ಮಗ ತಾನೆ, ಮೊಮ್ಮಕ್ಕಳನ್ನ ಮಕ್ಕಳು ಕೊಡು ಅಂತ ಕೇಳಬೇಕು ಅಂತಾದ್ರೆ ಅದು ನಾಟಕ ಅಲ್ಲದೆ ನಿಜ ಹೇಗಾಗುತ್ತೆ ಅಂತ ಆಚಾರ ಹೇಳ್ತಾರೆ. ನಂತರ ವಿಶೇಷವಾಗಿ ಮಗನನ್ನ ಪಡೆದದ್ದು. ಅಲ್ಲ, ಈ ಮಗನನ್ನ ಪಡೀಲಿಕ್ಕೆ ತಪಸ್ಸು ಮಾಡ್ಲಿಕ್ಕೆ ಹೋದ್ರಲ್ಲ ಯಾರು ಕಾರಣ, ರುಕ್ಮಿಣಿ ದೇವಿ ರೀ, ಸ್ವಲ್ಪ ಮಕ್ಕಳಾಗಬೇಕು, ರುದ್ರದೇವರು ತಪಸ್ಸು ಮಾಡಿ ಬನ್ರಿ ಅಂತ ಕಳಿಸಿದ್ದೇ ಈಕೆ. ಅಲ್ಲ, ರುಕ್ಮಿಣಿ ದೇವಿ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಕಲ್ಪನೆ ಇರೋದೇನು ಅಂದರೆ, ರುಕ್ಮಿಣಿ ದೇವಿ ತುಂಬ ಒಳ್ಳೆಯವಳು, ಸತ್ಯಭಾಮೆಯ ಜಗಳ ಗಂಟೆ, ಭಾರಿ ಜಗಳ, ಯಾವಾಗೂ ಜಗಳ. ಸತ್ಯಭಾಮ ರುಕ್ಮಿಣಿ ಬಹಳ ಸಾತ್ವಿಕ. ಇನ್ನು ಅದಕ್ಕೆ ತಕ್ಕಂತೆ ಕಥೆ ಬರುತ್ತಲ್ವಾ, ಏನು ತುಲಾಭಾರ, ತುಲಾಭಾರದಲ್ಲಿ ನಾರದರಿಗೆ ದಾನ ಕೊಟ್ಟು ತಿರುಗಾ ಕೃಷ್ಣನ ತಗೋಬೇಕಾದರೆ ಎಲ್ಲ ಸಂಪತ್ತು ಹಾಕಿದ್ರು ಕೃಷ್ಣ ತೂಗ್ಲಿಲ್ಲ, ಅದಕ್ಕೆ ತಲೆ ಹಿಡ್ಕೊಂಡು ಕೂತ್ಲು ಯಾರು, ಸತ್ಯಭಾಮೆ. ರುಕ್ಮಿಣಿಯ ದೇವಿ ಬಂದು ತುಳಸಿ ಇಟ್ಟರೆ ಕೃಷ್ಣ ತೂಗಿದ ಅಂತ ಹೌದ್ ತಾನೆ. ಅವಾಗ ಅರ್ಥ ಆಗೋದೇನು, ಸತ್ಯಭಾಮೆಗೆ ಬುದ್ಧಿಯೇ ಇಲ್ಲ, ರುಕ್ಮಿಣಿಯ ದೇವಿ ಪರಮಜ್ಞಾನಿ ಅಂತ. ಹೀಗೆ ತಿಳ್ಕೊಂಡು ದೈತ್ಯರು ತಮಸ್ಸಿಗೆ ಹೋಗಬೇಕು ಅಂತ ಲಕ್ಷ್ಮೀದೇವಿಯೇ ನಾಟಕ ಆಡೋದು. ಆಕೆಯೇ ಸತ್ಯಭಾಮೆ, ಆಕೆಯೇ ರುಕ್ಮಿಣೀದೇವಿ. ಸತ್ಯಭಾಮೆಗೆ ಸಿಟ್ಟಿಲ್ಲ, ಆಕೆ ಜಗಳ ಆಡಿಲ್ಲ, ದೈತ್ಯರ ಮೋಹಕ್ಕಾಗಿ ಅವರು ಹಾಗೆ ನಾಟಕ ಮಾಡಿದರು ಅಂತ ಆಚಾರ ನಿರ್ಣಯ ಕೊಡುತ್ತಾರೆ. ಹೇಗೆ ದೇವರ ರೂಪಗಳ ಮಧ್ಯೆ ಭೇದ ಚಿಂತನೆ ಮಾಡಿದರೆ ತಮಸ್ಸು ಖಚಿತವೋ, ಲಕ್ಷ್ಮೀದೇವಿಯ ರೂಪಗಳ ಮಧ್ಯೆ ಭೇದ ಚಿಂತನೆ ಮಾಡಿದರೂ ತಮಸ್ಸು ಖಚಿತ ಅಂತಾರೆ. ಆ ರೀತಿಯಲ್ಲಿ ಕೃಷ್ಣ ಮಗನನ್ನು ಪಡೆದ. ಆ ಮಗ ಯಾರು, ವಿಶೇಷವಾಗಿರತಕ್ಕಂಥ ಪ್ರದ್ಯುಮ್ನ. ಆ ಪ್ರದ್ಯುಮ್ನ ಪಾಪ ಚಿಕ್ಕ ಮಗು, ತೊಟ್ಟಿಲಲ್ಲಿ ಇಲ್ಲ, ದಿನದ ಕೂಸು ಮಲಗಿದ್ದಾನೆ. ನಾರದರು ಸುಮ್ಮನೆ ಇರಬೇಕೋ ಇಲ್ವೋ, ನಾರದರು ಹೋಗಿ ಶಂಬರಾಸುರನಿಗೆ ಹೇಳ್ತಾರೆ. ಅವರು ಎಲ್ಲ ಕಡೆ, ಅವರಿಗೂ ಬೇಕು ಇವರಿಗೂ ಬೇಕು, ದೈತ್ಯರಿಗೂ ಬೇಕು ದೇವತೆಗಳಿಗೂ ಬೇಕು, ಆ ಥರ ಅವರದ್ದು ಹೋಗಿ ಹೇಳ್ತಾರೆ. ಅವನು ಹೇಳ್ತಾನೆ, ಏನು ಸ್ವಾಮಿ ಬಂದ್ಬಿಟ್ಟಿದ್ದೀರಾ, ಬಹಳ ಅನುಗ್ರಹ ಮಾಡಿದ್ದೀರಾ, ಏನು ನಿಂಗೆ ಒಳ್ಳೆ ವಿಷಯ ಹೇಳಬೇಕೇನು, ನಿನ್ನನ್ನು ಕೊಲ್ಲೋ ಹುಡುಗ ಹುಟ್ಟಿದ್ದಾನೋ, ಹೌದಾ ಎಲ್ಲಿ ಕೃಷ್ಣನಿಗೆ, ಹೌದಾ ಏನು ಮಾಡಲಿ ನೋಡು, ಹೋದ ಆ ಕೂಸನ್ನು ಕರ್ಕೊಂಡ ಸಮುದ್ರದಲ್ಲಿ ಎಸೆದು ಬಿಟ್ಟು ಹೋಗಿಬಿಟ್ಟ ನೋಡಿ. ಆದರೆ ಪ್ರಾರಬ್ಧ ಕರ್ಮ ನಾವು ಎಲ್ಲಿ ಎಸೆದರೂ ನಮ್ಮ ತಲೆಗೆ ಬರುತ್ತೆ ಅಂತ. ಎಸಿದ ಕೂಸು ಅದನ್ನು ಮೀನು ನುಂಗೋದೇನು, ಮೀನಿನ ಹೊಟ್ಟೆಯಲ್ಲಿ ಕೂಸು ಜೀರ್ಣ ಆಗದೆ ಒಂದು ಪಕ್ಕಕ್ಕೆ ಕೂತಿರೋದೇನು, ಆ ಮೀನನ್ನು ಹಿಡ್ಕೊಂಡು ಶಂಬರಾಸುರನ ಮನೆಗೇನೇ ತಗೊಂಡು ಹೋಗಿ ಕೊಡೋದೇನು, ಅಲ್ಲಿರತಕ್ಕಂಥ ಅಡಿಗೆ ಮನೆಯಲ್ಲಿ ಹೆಣ್ಣಿರೋದೇನು, ಆಕೆ ಮೀನನ್ನು ಕತ್ತರಿಸೋ ಕಾಲಕ್ಕೆ ಕೂಸು ಸಾಯ್ಬೇಕಲ್ಲ, ಆಕೆ ಯಾವ ರೀತಿ ಕತ್ತರಿಸಿದ್ದು ಅಂದರೆ ಕೂಸಿಗೇನೂ ಆಗಲಿಲ್ಲ. ಆ ಕೂಸನ್ನು ನೋಡ್ತಾಳೆ, ನೋಡಿ ಎಂಥದ್ದು, ಆ ಕೂಸನ್ನು ನೋಡಿ ಬೆಳೆಸ್ತಾಳೆ. ಇದೆಲ್ಲ ಕೇಳಿದ್ದೀರಾ, ಭಾಗವತದಲ್ಲೇ ಬರುತ್ತೆ, ಇಲ್ಲ ಹರಿವಂಶದಲ್ಲಿ ಇನ್ನೂ ವಿಸ್ತಾರ ಬರುತ್ತೆ, ಚೆನ್ನಾಗಿ ಬರುತ್ತೆ. ಆಕೆ ಬೆಳೆಸುವ ಕಾಲಕ್ಕೇನೆ ಕೂಸಿನ ಮೇಲೆ ಪ್ರೀತಿ ವಿಶೇಷ ಮಾಡುತ್ತಿದ್ಲು. ಆ ಕೂಸಿಗೆ ಸ್ವಲ್ಪ ಸಂಶಯ ಬರಲಿಕ್ಕೆ ಶುರುವಾಯಿತು. ದೊಡ್ಡವನಾದ ಮಗುವಿಗೆ ಈಕೆ ಬೆಳೆಸಿದ್ದು ತಾಯಿಯಂತೆ, ಪ್ರೀತಿ ಮಾತ್ರ ಹೆಂಡತಿಯಂತೆ ಮಾಡ್ತಾ ಇದ್ದಾಳೆ, ಇದೇನು ಅಂತ ಸೀದ ಕೇಳೇ ಬಿಡುತ್ತಾನೆ. ನನ್ನ ಬೆಳೆಸ್ತಾ ಇದ್ದೀಯಾ ತಾಯಿಗೆ ಸಮಾನ, ಹೆಂಡತಿಯಂತೆ ಪ್ರೀತಿ ತೋರಿಸ್ತಾ ಇದ್ದೀಯಾ ಅಂದರೆ ನಾನು ಹೆಂಡತಿಯ ತಾಯಿ ಅಲ್ಲ ಅಂತ ಹೇಳ್ತಾಳೆ. ನಾನು ರತಿ, ನೀನು ಮನ್ಮಥ, ಆದ್ದರಿಂದ ವಿಶೇಷವಾಗಿರತಕ್ಕಂಥ ನಿನ್ನನ್ನ ಕಾಯಲಿಕ್ಕೆ ಈ ಅಡಿಗೆ ಮನೆಯಲ್ಲಿ ಕೂತಿದ್ದೇನೆ, ಶಂಬರಾಸುರ ಕಟ್ಟಿ ಹಾಕಿದ್ದಾನೆ, ಅದಕ್ಕೆ ವೈಷ್ಣವಿ ಮಾಯೆಯನ್ನು ಹೇಳಿಕೊಟ್ಟರೆ ಅದರಿಂದ ವಿಶೇಷವಾಗಿ ಶಂಬರಾಸುರನ ಸಂಹಾರ ಮಾಡಿ. ಚೆನ್ನಾಗಿ ಹೇಳ್ತಾರೆ, ದ್ವಾರಕೆಯಲ್ಲಿ ಪ್ರತ್ಯಕ್ಷ ಇಬ್ಬರು ಯೋಗ ಸಿದ್ಧಿಯಿಂದ. ಅವಾಗೆಲ್ಲರೂ ನೋಡ್ತಾರೆ, ಪ್ರದ್ಯುಮ್ನ ಅಂದರೆ ಕೃಷ್ಣನ ಡಿಟ್ಟೋ ಜೆರಾಕ್ಸ್ ಪ್ರಿಂಟ್ ಹಾಗೆ ಕೃಷ್ಣ ಬರ್ತಾ ಇದ್ದಾನೆ. ಎಲ್ಲರೂ ನೋಡಿದ್ರು ಕೃಷ್ಣ ಕೃಷ್ಣ ಅಂತಾರೆ, ಪಕ್ಕದಲ್ಲಿ ಬೇರೆ ಯಾರು ಇದ್ದಾರೆ, ಅಯ್ಯೋ ಯಾರಿದು ಯಾರಿದು ಕೃಷ್ಣ ಅಂತ ನೋಡಿದಾಗ ಕೃಷ್ಣ ಅಲ್ಲ ಗೊತ್ತಾಗ್ತಾ ಇದೆ ಅವರಿಗೆ. ಅವಾಗ ರುಕ್ಮಿಣೀ ದೇವಿ ನೋಡುತ್ತಾಳೆ, ಯಾರೋ ಹುಡುಗ ಬಂದಿದ್ದಾರಂತೆ. ಹುಡುಗನ ನೋಡುತ್ತಾ ಇದ್ರೆ ಆಕೆ ಸ್ತನದಲ್ಲಿ ಹಾಲು ಬರ್ತಾ ಇದೆ. ಅವಾಗ ನಾರದರು ಪ್ರತ್ಯಕ್ಷ, ಅಮ್ಮ ನಿನ್ನ ಮಗ ಅವನೇ ಬಂದಿದ್ದಾನೆ ಅಂತ ಹೇಳ್ತಾರೆ. ಆ ರೀತಿ ವಿಶೇಷವಾಗಿ ಕೃಷ್ಣ ತನ್ನ ಮಗನನ್ನು ಪಡೆದ ಅಂತ ಹೇಳ್ತಾರೆ. ನಂತರ ಇನ್ನೊಬ್ಬ ಬರ್ತಾ ಇದ್ದಾನೆ, ದೊಡ್ಡದು ಯಾವುದು, ದಶಮಸ್ಕಂಧ, ತುಂಬಾ ದೊಡ್ಡದು. ಎಷ್ಟು ಕಥೆಗಳು ಅಂದರೆ ನಾವು ಹೇಳದೇ ಇರುವಷ್ಟು ತುಂಬಾ ಕಥೆಗಳಿವೆ. ಪೌಂಡ್ರಕ ಬಂದ, ಅವನಿಗೆ ಕೃಷ್ಣನ ಮೇಲೆ ಸಿಟ್ಟು. ಯಾಕೆ ಅಂದರೆ ನಿನಗೂ ವಾಸುದೇವ ಅಂತ ಹೆಸರು, ನನಗೂ ವಾಸುದೇವ, ನೀನು ವಸುದೇವನ ಮಗ, ನಾನು ವಸುದೇವನ ಮಗ, ಇಬ್ಬರಲ್ಲಿ ಒಬ್ಬರು ಉಳಿಯಬೇಕು. ಒಂದೇ ಹೆಸರಿದ್ದರೆ ಅಲ್ಲ, ಒಂದೇ ಹೆಸರಿದ್ದಾಗ ಇಬ್ಬರಿದ್ರೆ ಕರೆದ್ರೆ ಇಬ್ಬರು ಬರ್ತಾರೆ, ಹೌದ್ ತಾನೆ? ಅದಕ್ಕೆ ಈ ಜಗತ್ತಿನಲ್ಲಿ ನೀನಾ ಇರಬೇಕು, ನಾನಾ ಇರಬೇಕು. ಕೃಷ್ಣ ಅಂದ, ನಿನ್ನ ಪಾಡಿಗೆ ನೀನಿರು, ನನಗೇನು ತೊಂದರೆ ಇಲ್ಲಪ್ಪ ಅಂತ ಹೇಳಿದರೆ ಇಲ್ಲ ಅಂದ. ಯುದ್ಧಕ್ಕೆ ಬಂದ. ಆ ಯುದ್ಧಕ್ಕೆ ಕೃಷ್ಣ, ಹರಿವಂಶದಲ್ಲಿ ಬರುತ್ತೆ, ಯಾವ ಯುದ್ಧಕ್ಕೂ ತನ್ನ ಫ್ಯಾಮಿಲಿಯನ್ನ ಕರ್ಕೊಂಡು ಹೋಗಿದ್ದಿಲ್ಲ. ಅಂದರೆ ಟೋಟಲ್ ಎಲ್ಲರನ್ನ ಕರ್ಕೊಂಡು ಹೋದ, ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರನ್ನ ಕರ್ಕೊಂಡು ಹೋದ. ಅವರಿಗೆಲ್ಲ ಅರ್ಥ ಆಗಲಿಲ್ಲ, ಯುದ್ಧಕ್ಕೆ ನಮ್ಮನ್ನೇ ಕರ್ಕೊಂಡು ಹೋಗ್ತಾ ಇದ್ದಾನೆ, ಇದೇ ಏನೋಪ್ಪ, ತೀರ್ಥಕ್ಷೇತ್ರಗಳಿಗೋ ಎಲ್ಲಿಗೋ ತಿನ್ನಲಿಕ್ಕೋ ಕರ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅಂತ. ಯುದ್ಧದಲ್ಲಿ ಬಡೀತಾ ಇದ್ರೆ ನಮಗೆ ಬಡಿದ್ರೆ ಗತಿ ಏನಪ್ಪ, ಅದಕ್ಕೆ ಅಲ್ಲಿ ನಾವೇನು ಮಾಡಬೇಕು? ಕೃಷ್ಣ ಅಂದ, ಚೂರು ಬಂದು ನೋಡೋಣ. ಅಲ್ಲಿಗೆ ಹೋದಾಗ ಅವರಿಗೆ ಅರ್ಥ ಆಯಿತು. ಏನದು ಅಂದರೆ ನಗೋದು ಅಂತ ನಮ್ಮಲ್ಲಿ ಇರುತ್ತೆ, ಚೂರು ಹಾಸ್ಯ ಬಂದಾಗ ನಗೋದಿರುತ್ತಲ್ಲ, ಹೊಟ್ಟೆ ಹಿಡ್ಕೊಂಡು ಕಳಗ ಕೂತು ಹೊಟ್ಟೆ ಒಡೆಯೋ ಹಾಗೆ ನಗೋದಿರುತ್ತಲ್ಲ, ಅದು ಎಂದಾದ್ರೂ ಅನುಭವ ಆಗಿದೆಯಾ? ಅದು ಅವರಿಗೆಲ್ಲ ಆಗಿದೆ. ಯಾರು ಆ ಪೌಂಡ್ರಕ ವಾಸುದೇವನ ನೋಡ್ತಾ ಇದ್ದಾರೆ. ಹೇಗಿದ್ದಾನೆ ಅಂದರೆ, ಅವನಿಗೆ ಎರಡೇ ಕೈ ಇರೋದು, ನಾಲ್ಕಿಲ್ಲ, ಕೃಷ್ಣನಿಗೆ ನಾಲ್ಕು ಕೈ ಇದೆ. ಏನು ಮಾಡಿದ? ಎರಡು ಕಬ್ಬಿಣದ ಕೈ ಹಿಡ್ಕೊಂಡಿದ್ದಾನೆ, ಅದು ಈ ಎರಡು ಕೈಯಿಂದ ಆ ಎರಡು ಕೈ ಹಿಡ್ಕೊಂಡಿದ್ದಾನೆ. ಆದ ಮೇಲೆ ಅದರಲ್ಲಿ ಚಕ್ರ ಶಂಖ ಹಿಡ್ಕೋಬೇಕಲ್ಲ, ಅದಕ್ಕೊಂದು ಚಕ್ರ ಇಲ್ಲೊಂದು ಶಂಖ. ಆದ ಮೇಲೆ ಗರುಡ ಬೇಕಲ್ಲ, ಕಬ್ಬಿಣದ ಗರುಡ, ಅದರ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ. ಎಷ್ಟು ಹೇಗಿದ್ದಾನೆ, ಆಂಗ್ಲದಲ್ಲಿ ಹೇಳ್ತಿರಲ್ಲ ಜೋಕರ್ ಅಂತ, ಬಫೂನ್ ಆ ಥರ ಇದ್ದಾನೆ. ಅದನ್ನು ನೋಡಿ ಕೃಷ್ಣ ಪಾಪ ಸೀರಿಯಸ್ ಆಗಿದ್ದ, ಏನು ಮಾತಾಡಲಿಲ್ಲ. ಈ ಪಕ್ಕದಲ್ಲಿದ್ದ ಎಲ್ಲರೂ ಬಿದ್ದು ಬಿದ್ದು ಉರುಳಾಡ್ತಾ ಇದ್ದಾರಂತೆ, ಇದೇನಿದು ಅಂತ ನೋಡಿದ. ಈ ಕೃಷ್ಣನಂತೆ ನಾನಿರಬೇಕು ಅಂತ ನೋಡಿದ. ಶ್ರೀವತ್ಸ ಶಿಕ್ಷಣೆ ಬೇಕಲ್ಲ, ಎಲ್ಲಿಂದ ಬರಬೇಕು ಅವನಿಗೆ ಲಕ್ಷ್ಮಿಯಲ್ಲಿ, ಅವನ ಮೈ ತುಂಬ ಲಕ್ಷ್ಮಿ. ಅದಕ್ಕೆ ನೋಡಿದ, ನಿನಗೆ ಗುರುತಿದೆಯಲ್ಲ, ನಾನು ಮಾಡಿಕೊಡ್ತೀನಿ ಅಂದರೆ ಕೊಳ್ಳಿ ತಗೊಂಡು ಚುಚ್ಕೊಂಡ ಇಲ್ಲಿ ಪಾಪ. ಹೌದು, ಸತ್ಯವಾಗಿ ಕೊಳ್ಳಿಯಿಂದ ಮಾಡಿಕೊಂಡಿದ್ದು, ದೊಡ್ಡ ಚಿಕ್ಷೆ ಮಾಡಿಕೊಂಡ. ಅದು ನೋಡಿ ಎಲ್ಲರೂ ನಗ್ತಾ ಇದ್ದಾರೆ, ಏನಾಯ್ತು ನಿಮಗೆ, ಇದೇ ಶ್ರೀವಾಸ ಚಿಕ್ಷೆ, ಎಲ್ಲರೂ ನಗ್ತಾ ಇದ್ದಾರೆ. ಕೊನೆಗೆ ಕೃಷ್ಣನಿಗಂದ್ರು, ಇಂಥ ಪರಿ ನಗೋ ಸ್ಥಿತಿಗೆ ಕರ್ಕೊಂಡು ಬಂದಿಯಲ್ಲ, ಅದಕ್ಕೆ ಯುದ್ಧಕ್ಕೆ ಕರ್ಕೊಂಡು ಬಂದಿದ್ದು ಅಂದ. ನಂತರ ಅವನ ತಲೆಯನ್ನು ಕತ್ತರಿಸಿ ಹಾಕ್ತಾ ಇದ್ದಾನೆ. ಅಂದರೆ ಅಸ್ವತಂತ್ರನಾದ ಜೀವ, ತಾನು ನಾನೇ ಸ್ವತಂತ್ರನಾದ ಭಗವಂತ ಅಂತ ಬಂದರೆ ಅವನ ಪಾಡು ಹೇಗಿರುತ್ತೆ ಅಂತ ನೋಡಿಸಿದರು. ನಂತರ ಅವರ ಮಗ ಸುದರ್ಶನ, ಅವನ ಹೆಸರೇ ಸುದರ್ಶನ, ಅವನು ಯುದ್ಧ ಮಾಡಲಿಕ್ಕೆ ಬಂದ. ಕೃಷ್ಣನ ಮೇಲೆ ಒಂದು ಭೂತ ಕೃತ್ಯವನ್ನು ಪ್ರಯೋಗ ಮಾಡಿದ. ಕೃಷ್ಣ ನೋಡಿದ, ಚಕ್ರ ಪ್ರಯೋಗ ಮಾಡಿದರೆ ಅದು ಕೃತ್ಯ ಸಹಿತವಾಗಿ ಇಡೀ ವಾರಾಣಸಿ ಪಟ್ಟಣವನ್ನೇ ದಹನ ಮಾಡಿಬಿಡ್ತಾ ಇದೆ, ಸ್ಮಶಾನ ಆಯಿತು ಅಂದರು. ಆವಾಗ ಪ್ರಶ್ನೆ ಬಂತು, ಆ ಸ್ಮಶಾನದಲ್ಲಿ ಯಾರಿರಬೇಕು ಅಂದರೆ ರುದ್ರದೇವರಂದರು. ಚಕ್ರಸ್ಪರ್ಶವಾದ ಸ್ಮಶಾನ ನಾನಿರ್ತೇನೆ ಅಂತ ರುದ್ರದೇವರು ವಾರಣಾಸಿಯಲ್ಲಿ ಸ್ಮಶಾನವಾಸಿ ಕೃತಭಸ್ಮರಾಶಿ ಅಂತ ವಿಶೇಷವಾಗಿ ವಾದಿರಾಜರ ವರ್ಣನೆ ಮಾಡ್ತಾರೆ. ಆ ಸ್ಮಶಾನ ಸುಮ್ಮನೆ ಸ್ಮಶಾನ ಅಲ್ಲ, ಅದು ಕೃಷ್ಣನ ಚಕ್ರ ಸ್ಪರ್ಶವಾದಂತಹ ಸ್ಮಶಾನ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅಂತಹ ಸ್ಮಶಾನ ಆಯಿತಲ್ಲಿ. ನಂತರ ವಿಶೇಷವಾಗಿರತಕ್ಕಂಥ ಸೂರ್ಯಗ್ರಹಣ ಬರ್ತಾ ಇದೆ. ಸೂರ್ಯಗ್ರಹಣ ಬಂದ ಕೂಡಲೇ ಕೃಷ್ಣನಿಗೆ ಗೊತ್ತಾಯಿತು ಪಾಂಡವರು ಅಲ್ಲಿಗೆ ಬರ್ತಾರೆ ಅಂತ. ಅದಕ್ಕೆ ಅಲ್ಲಿಗೆ ವಿಶೇಷವಾಗಿರತಕ್ಕಂಥ ಬ್ರಹ್ಮ ಸರೋವರ, ಅದ್ಭುತವಾದ ದೊಡ್ಡ ಸರೋವರ. ಈಗ ಚಿಕ್ಕದಾಗಿದೆ, ತುಂಬ ದೊಡ್ಡ ಸರೋವರ ಅದು. ಅಲ್ಲಿಗೆ ಎಲ್ಲರೂ ಬರ್ತಾ ಇದ್ದಾರೆ. ಕೆಲವರಿಗೆ ಅದು ಮರೆಯಲಾರದೆ ಇರುವಂತಹ ಸರೋವರ, ಹೌದಾನೆ, ಅದ್ಭುತವಾದ ಸರೋವರ. ಹೌದು, ನಮಗೆಲ್ಲ ಮರೆಯಲಾರದೆ ಇರುವಂತಹ ಸರೋವರ ಅದು. ನಂತರ ವಿಶೇಷವಾಗಿರತಕ್ಕಂಥ ಅಲ್ಲಿಗೆ ಬಂದಾಗ ತುಂಬ ನಡೆಯಿತು. ಇದೆಲ್ಲ ಸಾಯಲಿಕ್ಕೆ ಸಿದ್ಧನಾದ ಯಾರಿಗೆ? ಪರೀಕ್ಷಿತನಿಗೆ ಶುಕಾಚಾರ್ಯ ಹೇಳಿದ್ದು. ಅಲ್ಲೇನು ನಡೆಯಿತು? ಒಬ್ಬೊಬ್ಬರು ಗುಂಪು ಗುಂಪು ಸೇರಿ ಮಾತಾಡಿದ್ದೆಲ್ಲ ರೆಕಾರ್ಡ್ ಮಾಡಿದ್ದಾರೆ. ಯಾರು ಯಾರು? ವಸುದೇವ ಮತ್ತು ವಿಶೇಷವಾಗಿರತಕ್ಕಂಥ ಧರ್ಮರಾಜ, ಅವರಿಬ್ಬರು ಮಾತಾಡಿದ್ದು. ಏನ್ರಿ ನೀವು ತಿಂದ್ರ ನೀವು ತಿಂದ್ರ ಇದೆ ತಾನೆ? ಇಲ್ಲ, ಇಬ್ಬರು ಭಗವತ್ ತತ್ವದ ವಿಚಾರ ಮಾಡಿದರು, ಅದನ್ನ ಹೇಳಿದರು. ನಂತರ ಹೆಣ್ಮಕ್ಕಳೆಲ್ಲ ಗುಂಪು ಕೂತರು. ಯಾರು? ದ್ರೌಪದಿ ದೇವಿ, ಅಷ್ಟಮಹಿಷಿಯರು ಕೂತಿದ್ದಾರೆ. ಆವಾಗ ದ್ರೌಪದಿ ದೇವಿ ಎಂಥದ್ದು ಗೊತ್ತಾ ವಿಷಯ ಕೇಳ್ತಾಳೆ, ನಿಮ್ಮ ನಿಮ್ಮ ಮದುವೆ ಹೇಗಾಯಿತು ಹೇಳ್ರಿ. ನಂದು ಸ್ವಯಂವರದಲ್ಲಿ ಅರ್ಜುನ ನಮ್ಮನ್ನ ವಿವಾಹ ಮಾಡಿದ, ಆಡುಕೆ ಮಾಡಿದ, ಅಂದರೆ ವಿಶೇಷವಾಗಿ ವಿವಾಹ ಆದ, ನಿಮ್ದು ಹೇಗಾಯಿತು ಅಂದಾಗ ಹೇಳ್ತಾರೆ, ಕೃಷ್ಣನ ಸರ್ವೋತ್ತಮತ್ವ ಅದ್ಭುತವಾಗಿ 8 ಜನ ಸ್ಥಾಪನೆ ಮಾಡುತ್ತಾರೆ. ಯಾರು? ದ್ರೌಪದಿ ದೇವಿ ಅಂದರೆ ವೇದಾಭಿಮಾನಿನಿ, ಹರಿಸರ್ವೋತ್ತಮತ್ವ ಅವರೆಲ್ಲರ ಬಾಯಿಯಿಂದ ಹೇಳಿಸಿದ್ದು ಅಂತ ಚೆನ್ನಾಗಿ ಹೇಳುತ್ತಾರೆ. ನಂತರ ವಿಶೇಷವಾಗಿ ಎಲ್ಲ ಋಷಿ ಮುನಿಗಳು ಬಂದಿದ್ದಾರೆ. ಅಲ್ಲಿ ಬಂದಾಗ ವಾಸುದೇವ ಕೇಳ್ತಾ ಇದ್ದಾನೆ, ವಸುದೇವ ಅಯ್ಯ, ಈ ಕರ್ಮಗಳು ತುಂಬ ಇದ್ದಾಗ ಚೂರು ಕಳ್ಕೋಬೇಕಾದ್ರೆ ಏನು ಮಾಡಬೇಕು? ಸ್ವಲ್ಪ ನೀನು ಕ್ಷತ್ರಿಯನಯ್ಯ, ಯಾಗ ಮಾಡು. ಹೌದಾ, ಯಾಗ ಮಾಡುತ್ತೇನೆ ಅಂದಾಗ ಕೃಷ್ಣನೇ ಇದ್ದಾನೆ, ಕೃಷ್ಣನೆದುರಿಗೆ ವಸುದೇವ ಯಾಗ ಮಾಡುತ್ತಾ ಇದ್ದಾನೆ. ತಾಯಿಗೆ ಸಂಕಟ. ಏನು, ನಿನ್ನ ಅಣ್ಣಂದರು 6 ಜನ ಸತ್ತೋಗಿದ್ದಾರಯ್ಯ, ನಿನಕ್ಕಿಂತ ಮೊದಲು ಬಂದವರು, ಅವರೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಅನುಗಾಲವು ಚಿಂತೆ ಜೀವಕ್ಕೆ ಅಂತ. ಈಗಿದ್ದ ದುಃಖ ಅದೊಂದು ಸಪರೇಟ್ ಸೆಟ್ ಇರುತ್ತೆ. ಇನ್ನ ಅಂದ್ರೆ ಮಾಮೂಲಾಗಿ ಇನ್ನ ಹುಡುಗಿದ್ದ ಕಾಲಕ್ಕೆ ನಾನು ನಮ್ಮ ಪಕ್ಕ ಮನೆಯವರು ಬಂದು ನನ್ನ ಬೈದಿದ್ರು ಅಂತ ನೆನಪಾಗುತ್ತೆ. ಅದಕ್ಕೆ ಅಳ್ತಾ ಕೂತಿರ್ತಾರೆ, ಯಾಕಪ್ಪ ಅಳ್ತಾ ಇದ್ದಿ ಅಂದ್ರೆ ಅವನ್ ನನ್ನ ಬೈದಿದ್ದ ಅಂತ. ಅಯ್ಯೋ ರಾಮ, ಅದಕ್ಕೆ ಒಟ್ಟಾರೆ ದುಃಖ ಪಡೋದಂತೂ ನಮ್ಮ ಹಣೆಯಲ್ಲಿ ಹಾಗೆ ಆಗಲ್ಲ. ವಿಶೇಷವಾಗಿ ದೇವಕಿ ದೇವಿ ಆ ಮಕ್ಕಳ ಮೇಲೆ ಅನುರಾಗ ಬಂತು ಅಂದರೆ ಅವರಿಗೆ ಅನುಗ್ರಹ ಮಾಡಲಿಕ್ಕಾಯಿತು. ಕೃಷ್ಣ ಆ ಮಕ್ಕಳನ್ನು ಹಾಗೇ ಬಲಿಮಹಾರಾಜನ ಸನ್ನಿಧಾನದಲ್ಲಿ ಇಟ್ಟಿದ್ದ, ಕರೆಸಿದ. ನೋಡಿ, ಇನ್ನ ಇವರು ದೊಡ್ಡವರಾಗಿದ್ದಾರೆ, ಅವರಿನ್ನ ಚಿಕ್ಕವರೇ. ಆದ್ದರಿಂದ ವಿಶೇಷವಾಗಿ ಹಾಲು ಕುಡಿಸಿ ಕಳಿಸಿಕೊಟ್ಟ. ನಂತರ ಯಜ್ಞ ಪೂರ್ಣ ಆಗ್ತಾ ಇದೆ ವಸುದೇವನದ್ದು. ನಂತರ ದ್ವಾರಕೆಗೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಇನ್ನ ಒಂದು ನಡೆಯಿತು. ಏನು? ಪಾಪ ರುಕ್ಮಿಣಿ ಕೃಷ್ಣ ಇಬ್ಬರು ಏಕಾಂತದಲ್ಲಿ ಕೂತಿದ್ದಾರೆ. ಅಲ್ಲ, ಇದು ಪರ್ಸನಲ್, ಅದು ರೆಕಾರ್ಡ್, ಅದು ಹೇಳ್ತಾ ಇದ್ದಾರೆ, ಅವರಿಬ್ಬರ ಮಧ್ಯೆ ನಡೆದದ್ದು. ಕೃಷ್ಣ ಹೇಳ್ತಾ ಇದ್ದಾನೆ, ರುಕ್ಮಿಣಿ ನನ್ನ ಮಾತು ಕೇಳ್ತೀಯ? ಏನು? ನಿನಗೆ ನಾನು ಸರಿಯಾದ ಗಂಡ ಅಲ್ಲ. ಅಲ್ಲ, ಮದುವೆ ಆದ್ಮೇಲೆ 8 ವರ್ಷಕ್ಕ ಮಕ್ಕಳಾದ್ಮೇಲೆ, ಇವಾಗ ಸಬ್ಜೆಕ್ಟು ಅದಕ್ಕೆ ಹೇಳ್ತಾ, ನಿನಗೆ ನಾನು ಸರಿಯಾದ ಗಂಡ ಅಲ್ಲ. ಮತ್ತಿನ್ಯಾರು? ಆ ಜರಾಸಂಧ, ರುಕ್ಮಿ, ಯಾರು, ಶಿಶುಪಾಲ, ಇವರಾದ್ರೆ ನಿಂಗೆ ಸರಿ ಹೋಗ್ತಾರವರು. ನಿಂಗೆ ತಕ್ಕಂಥ ದೊಡ್ಡ ದೊಡ್ಡ ರಾಜರವರು. ನಾನಾ ಅವ್ರ ಸರಿ ಯುದ್ಧ ಮಾಡಲಾರದೆ ಓಡಿ ಬಂದವ, ಸಮುದ್ರ ಮಧ್ಯೆ ಹೆದರ್ಕೊಂಡು ಕಟ್ಕೊಂಡಿದ್ದೇನೆ, ನನ್ನ ಸರಿ ಯಾಕೆ ನಿನಗೆ? ಇನ್ನು ಹೋಗಿಬಿಡಲ್ಲಿಗೆ, ಏನು ಮಾಡಬೇಕು? ಅವಾಗ ಕೃಷ್ಣನ ಮಾತಿಗೆ ಮೂರ್ಛಾಕ್ರಾಂತಳಾಗ್ತಾಳೆ ರುಕ್ಮಿಣಿ. ನೋಡೋರಿಗೆ ಮೋಹ, ಯಪ್ಪ ಏನಿದು ಅಂತ. ಅದಕ್ಕೆ ಹೇಳ್ತಾರೆ, ಈತ ಹಾಗೆ ಹೇಳಿದ್ದು ನಾಟಕ, ಆಕೆ ಮೂರ್ಛೆ ಹೋದದ್ದು ನಾಟಕ. ನಂತರ ಹೇಳ್ತಾಳೆ, ಕೃಷ್ಣ ನೀನೇ ಸರ್ವೋತ್ತಮ, ನಿನಗಾಗಿಯೇ ಬಂದದ್ದು ಅಂತ ಸ್ಥಾಪನೆ ಮಾಡಿದಾಗ ಕೃಷ್ಣ ನಗತ ಆಕೆಯನ್ನ ಸಾಂತ್ವನ ಮಾಡಿದ. ನಂತರ ಮತ್ತು ಕೇಳ್ತಾರೆ, ನೋಡಿ ಎಷ್ಟು ಪ್ರಶ್ನೆಗಳು. ಆ ಕೃಷ್ಣನಿಗೆ ಎಷ್ಟು ಜನ ಹೆಂಡತಿಯರು, ಅವರಿಗೆ ಎಷ್ಟು ಜನ ಮಕ್ಕಳು, ಅವರವರೆಲ್ಲ ಹೆಸರು ಹೇಳಿ ಶುಕಾಚಾರ ಅಂತಾರೆ, ಅಷ್ಟು ಜನ ಹೆಸರು ಹೇಳಲಿಕ್ಕೆ ಈ ವಾರ ಸಾಕಾಗಲ್ಲಪ್ಪ. ಆದ್ದರಿಂದ ಆತನಿಗೆ 16,108 ಜನ ಹೆಂಡತಿಯರು, ಅವರಿಗೆ ಒಬ್ಬೊಬ್ಬರಿಗೂ 10 ಗಂಡು ಒಂದು ಹೆಣ್ಣು ಪ್ರಕಾರ ಕ್ರಮ ಪ್ರಕಾರ ಎಲ್ಲರಿಗೂ ಕೊಟ್ಟ. ಮತ್ತು ಅಲ್ಲಿ ಒಬ್ಬರಿಗೆ ಹೆಚ್ಚು ಒಬ್ಬರು ಕಡಿಮೆ ಆದ್ರೆ ಮತ್ತು ಕೇಳ್ತಾರೆ, ಇನ್ನು ಈ ದೇವರಲ್ವಾ ನೀ ಯಾಕೆ ಮಾಡಿದ್ವಿ ಹೀಗೆ ಅಂತ ಮತ್ತು ಕೇಳ್ತಾರೆ. ಅದಕ್ಕೆ ಎಲ್ಲರಿಗೂ ಸಮಾನವಾಗಿ ಕೊಟ್ಟ. ನಂತರ ವಿಶೇಷವಾಗಿ ಇನ್ನೊಂದು ಕಥಾ ಪ್ರಸಂಗ ಬರ್ತಾ ಇದೆ. ಅಲ್ಲಿ ಅನಿರುದ್ಧ, ಪ್ರದ್ಯುಮ್ನನ ಮಗ ಅನಿರುದ್ಧ. ಆ ಅನಿರುದ್ಧ ರುಕ್ಮಿಯ ಮಗಳು ರೋಚನ, ಆ ರೋಚನೆಯನ್ನ ಮದುವೆ ಆಗ್ತಾ ಇದ್ದಾನೆ. ಆ ಮದುವೆ ಪ್ರಸಂಗ ಅಲ್ಲಿ ಪಗಡೆ ಶುರುವಾಯಿತು. ಪಗಡೆ ಆಡುವಾಗ ಈ ರುಕ್ಮಿ, ಅವನ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಎಲ್ಲ ಕೂತ್ಕೊಂಡಿದ್ರು, ಬಲರಾಮ ದೇವರನ್ನ ಅಪಹಾಸ ಮಾಡುತ್ತಾರೆ. ಆವಾಗ ಆ ಪಗಡೆ ಆಡುವಂಥ ಏನು ಆ ವಿಶೇಷವಾಗಿರತಕ್ಕಂಥ ದಾಳ ತಗೊಂಡು ಅವನನ್ನು ಕೊಂದು ಬಿಡುತ್ತಾರೆ ಪರಶುರಾಮ ದೇವರು. ಅದಕ್ಕೆ ಕೃಷ್ಣ ಬಿಟ್ಟಿರ್ತಾನೆ, ಯಾರು ಬಲರಾಮ ದೇವರಿಂದ ಸತ್ತು ಹೋಗಬೇಕು ಅಂತ ಕೃಷ್ಣ ಬಿಟ್ಟಿರ್ತಾನೆ. ನಂತರ ನಾರದರು ಬರ್ತಾ ಇದ್ದಾರೆ, ಕೃಷ್ಣ ಎಲ್ಲಿದ್ದಾನೆ, 16,000 ಜನರಲ್ಲಿ ಎಲ್ಲಿ ಸಂಸಾರ ಮಾಡ್ತಿದ್ದಾನೆ. ಒಂದು ಮನೆಗೆ ಬರ್ತಾರೆ, ಅಲ್ಲಿ ಕೃಷ್ಣ ವಿಶೇಷವಾಗಿ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇರುತ್ತಾನೆ. ಅದು ನೋಡ್ತಾರಂತೆ, ಅಲ್ಲಿ ಕೇಳ್ತಾರೆ ಪಕ್ಕದಲ್ಲಿ, ಈ ಕೃಷ್ಣ ಎಷ್ಟೊತ್ತಿರ್ತಾನೆ ಇಲ್ಲಿ? ಅಯ್ಯೋ ಇಲ್ಲೇ ಇರ್ತಾನೆ. ನಂತರ ಇನ್ನೊಂದು ಮನೆಗೆ ಹೋದನು, ಇನ್ನೊಂದು ಮನೆಗೆ ಹೋದರೆ ಅಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಮುಹೂರ್ತ ಮುಂಜಿ ಮುಹೂರ್ತ ಎಲ್ಲ ಇಡ್ತಾ ಇದ್ದಾನೆ. ಅಲ್ಲೂ ಪಕ್ಕದಲ್ಲಿ ಕೇಳಿದ್ರು ಎಷ್ಟೊತ್ತಿರುತ್ತಾನೆ ಇಲ್ಲಿ, ಎಷ್ಟು ಹೊತ್ತು? ಅನ್ನು ಇಲ್ಲೇ ಇದ್ದಾರೆ, ಮದುವೆ ಆದಾಗ್ಲಿಂದ ಇಲ್ಲೇ ಇರ್ತಾರೆ. 16,000 ಜನ ಹತ್ರ ಹೋಗ್ಲಿಕ್ಕೆ ಸಾಕಾಯ್ತಿನ್ನ. ಹೊರಗೆ ಬಂದು ಕೂತಾಗ ಕೃಷ್ಣ ಬಂದ, ಆಯ್ತಾ ನಿಮ್ ಪರೀಕ್ಷಾ? ಅವಾಗನು, ಸ್ವಾಮಿ ಜಗತ್ತಿಗೆ ತೋರ್ಲಿಕ್ಕೋ ಸಹಸ್ರ ಶೀರ್ಷ ಪುರುಷ ಅಂತ ಅನಂತ ರೂಪಗಳಿಂದಿರತಕ್ಕಂಥ ನೀನು ಅದ್ಭುತವಾಗಿರತಕ್ಕಂಥ ರೂಪಗಳಿಂದ ಎಲ್ಲ ಕಡೆ ನಿಂತಿದ್ದೀಯಾ ಅಂತ ಹೇಳಿದರು. ನಂತರ ಈ ಕೃಷ್ಣನೇ ಬೆಳಿಗ್ಗೆ ಎದ್ದು ಮಾಡುವ ವ್ಯಾಪಾರಗಳನ್ನು ಹೇಳಿದರು. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾ ಇದ್ದಂತೆ, ಎದ್ದ ಮೇಲೆ ಕೃಷ್ಣ ಬೆಳಿಗ್ಗೆದ್ದು ದೊಡ್ಡವರಿಗೆ ನಮಸ್ಕಾರ ಮಾಡ್ತಿದ್ದ. ಎಲ್ಲ ಪಟ್ಟಿ ಕೊಡ್ತಾರೆ, ದೊಡ್ಡವರಿಗೆ ನಮಸ್ಕಾರ ಮಾಡುವುದು, ಸ್ನಾನಕ್ಕಿಂತ ಮೊದಲು ಮನೆಯಲ್ಲಿದ್ದ ದೊಡ್ಡವರಿಗೆ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಅಪ್ಪಣೆ ತಗೋಬೇಕಂತೆ, ಅಪ್ಪಣೆ ತಗೊಂಡು ಹೋಗಬೇಕಂತೆ. ಮನೆಯಲ್ಲಿ ಯಾರು ದೊಡ್ಡವರಿಲ್ಲ ಅಂದರೆ ಗಂಡಸರು ಇರ್ತಾರಲ್ಲ, ಅವ್ರಿಗಿಂತ ದೊಡ್ಡವರು ಯಾರು ಇರಲ್ಲ. ಅಂಥ ಕಾಲಕ್ಕೆ ದೇವರ ಹತ್ರ ನಮಸ್ಕಾರ ಮಾಡಿ ಗುರುಗಳ ಆಜ್ಞಾ ಅಂತ ತಗೊಂಡು ಹೋಗಬೇಕು, ಗುರುಗಳ ನಮಸ್ಕಾರ ಮಾಡಿಕೊಂಡು ಹೋಗಬೇಕು. ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದರೆ ಗಂಡನ ಹತ್ರ ಕೇಳಿ ಹೋಗ್ಲೇಬೇಕಂತೆ, ಇಲ್ಲದಿದ್ರೆ ಸ್ನಾನ ಮಾಡಿದ ಫಲ ಬರಲ್ಲ. ಏನ್ರಿ ಎಲ್ಲ ಹೊಸದು ಹೇಳ್ತಾ ಇದ್ದೀರಿ ಆಚಾರ್ಯ ಅಂತೀರಾ? ಎಸ್ ಇಟ್ ಈಸ್. ಅಲ್ಲ, ನಿಮ್ ನಿಮ್ ಸೆಟಪ್ ನಿಮ್ ಮನೆಯಲ್ಲಿ ಹೇಗಿದೆಯೋ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಆದರೆ ಸತ್ಯವಾದ ವಿಚಾರ, ಗಂಡನಲ್ಲೇ ಭಗವಂತನನ್ನ ನೋಡಬೇಕು, ಗಂಡ ಪ್ರತಿಮಾ ಆ ಗಂಡನನ್ನ ಕೇಳಿ ಹೋಗಬೇಕು. ಏನು ಅಂತ ಸ್ನಾನಕ್ಕೆ ಹೋಗ್ಲಾ? ಅವರು ಬೇಡ ಅಂತ ಹೇಳಬಾರದಷ್ಟೆ. ಸರಿ, ಅವರು ತಕ್ಕಂತೆ ಇರಬೇಕು, ಇವರು ತಕ್ಕಂತೆ ಹೋಗಬೇಕು. ಒಟ್ಟಾರೆ ಮಕ್ಕಳಿಗೂ ಹೇಳಿಕೊಡಬೇಕು, ಮಕ್ಕಳಿಗೂ ದೊಡ್ಡವರಿಗೆ ನಮಸ್ಕಾರ ಮಾಡೋದು ಹೇಳಿಕೊಡಬೇಕು, ಅಪ್ಪ ಅಮ್ಮಂದರನ್ನ ಅಪ್ಪ ಅಮ್ಮ ಅಂತ ಕರೆಯೋದು ಹೇಳಿಕೊಡಬೇಕು ಅಲ್ವಾ? ಮನೆಯಲ್ಲಾದರೂ ಅಪ್ಪ ಅಂತ ಕರಿಬೇಕು. ಅದು ಏನೋ ಶಬ್ದ, ಯಾವುದು? ಡ್ಯಾಡ್. ಅದರ ಅರ್ಥ ಏನೋ ನಂಗೆ ಇಷ್ಟವರೆಗೆ ಗೊತ್ತಾಗ್ಲಿಲ್ಲ, ಮಮ್ಮಿ ಗೊತ್ತಾಯ್ತು, ಡ್ಯಾಡ್ ಗೊತ್ತಾಗಿಲ್ಲ. ಬೆಳಿಗ್ಗೆದ್ದು ಪಾಪ ಪ್ರಾಣ ಕೊಡೋ ತಾಯಿಯನ್ನ ಹಾಯ್ ಮಾಮ್ ಅಂತ ಕರೀತಾರೆ, ಮಾಮ್ ಅಂತ ಏನು ಅಂತ ಕೇಳಿದೆ, ಮಮ್ಮಿ ಅಂತ. ಮಮ್ಮಿ ಅಂದ್ರೆ ಏನು? ಹೂತಿಟ್ಟ ಹೆಣ ಅಲ್ವೇ? ಬೆಳಿಗ್ಗೆದ್ದು ತಾಯಿಯನ್ನ ಪ್ರೀತಿಯಿಂದ ಏ ಹೂತಿಟ್ಟ ಹೆಣ ನಮಸ್ಕಾರ ಅಂತ ಹೇಳಿ ಹೋಗ್ಬೋದು. ಇದೇನು ಪ್ರಾರಬ್ಧ? ಹೌದ್ತಾನೆ. ಆದ ಕಾರಣ ಈ ದರಿದ್ರ ಲ್ಯಾಂಗ್ವೇಜ್ ನಮ್ಗೆ ಬೇಡೇ ಬೇಡ. ಹಾಗೆ ಸ್ವಲ್ಪ ಬಳಸೋಣ. ಎಲ್ಲಿ ಎಲ್ಲಿ ಕೆಲವು ನಮಗೆ ಅಡಿಕ್ಟ್ ಆಗಿದೆಲ್ಲ ಆ ಲ್ಯಾಂಗ್ವೇಜ್ಗೆ, ಅದು ಹೇಳಿದಾಗ ಸುಲಭ ಅರ್ಥ ಆಗುತ್ತೋ ಅಲ್ಲಿ ಬಳಸೋಣ. ಆದರೆ ಹೀಗೆಲ್ಲ ತಂದೆ ತಾಯಿಗಳಿಗೆ ಅವಮಾನ ಆಗುವ ಶಬ್ದಗಳೆಲ್ಲ ಬೇಡ. ಸರಿಯಾಗಿ ಅಪ್ಪ ಅಮ್ಮ ಅಂತ ಕರೆಯುವಂಥ ಲಕ್ಷಣ ಬರಲಿ. ನಂತರ ವಿಶೇಷವಾಗಿ ಅದ್ಭುತವಾದ ಆತನ ಪೂಜಾದಿಗಳು ಸಂಧ್ಯಾದಿಗಳು ಎಲ್ಲವನ್ನ ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಅಷ್ಟರೊಳಗೆ ದೂತ ಬರ್ತಾ ಇದ್ದಾನೆ ಕೃಷ್ಣನ ಹತ್ತಿರ. ಏನು ಅಂತ, ಅಯ್ಯ ಜರಾಸಂಧ ರಾಜರನ್ನೆಲ್ಲ ಕಟ್ಟಿ ಹಾಕಿದ್ದಾನೆ, ರಾಜರನ್ನ ರುದ್ರದೇವರ ಯಾಗದಲ್ಲಿ ಬಲಿ ಕೊಡಬೇಕು ಅಂತಿದ್ದಾನೆ, ಅನ್ನ ನೀರು ಇಲ್ಲದೆ ಕಟ್ಟಿ ಹಾಕಿದ್ದಾನೆ ಅಂದಾಗ ಅವರೆಲ್ಲ ದೂತರ ಕಳಿಸ್ತಾರೆ. ಆವಾಗ ಉದ್ಧವ ಹೇಳುತ್ತಾನೆ, ಆ ಪತ್ರ ಚೆನ್ನಾಗಿದೆ, ಅದು ಓದುವ ಪುರುಸತ್ತಿಲ್ಲ, ಓಡಬೇಕಾಗಿದೆ. ಯದ್ಯಪಿ ಆ ಪತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ, ಹೇಳ್ತಾರೆ ಕೃಷ್ಣ, ಬದುಕಿದಷ್ಟು ಕಾಲ ನಾವು ರಾಜರು ಅಂತ ಸೊಕ್ಕಿನಿಂದ ಒಬ್ಬರಿಗೊಬ್ಬರು ಜಗಳ ಆಡುತ್ತಾ ಸಂಪತ್ತಿನಿಂದ ಇದ್ವಿ, ಇವನು ನಮ್ಮನ್ನ ಕಟ್ಟಿ ಹಾಕಿ ಸರಿ ಮಾಡಿದ್ದಾನೆ, ಅನ್ನ ನೀರು ಇಲ್ಲದೆ ಕಟ್ಟಿ ಹಾಕಿದ್ದಾನೆ, ಬುದ್ಧಿ ಬಂದಿದೆ ಹರಿಯೇ, ನಿನ್ನ ಸ್ಮರಣೆ ಮಾಡುತ್ತೇವೆ, ಬಿಡಿಸು ಅಂತ ಕಳಿಸ್ತಾರೆ. ನಂತರ ಉದ್ಧವ ಹೇಳುತ್ತಾನೆ, ಕೃಷ್ಣ ಆ ಜರಾಸಂಧ ಭೀಮನ ತುತ್ತಲ್ಲವಾ? ಅದಕ್ಕೆ ಕೃಷ್ಣ ಅಂದ, ಸರಿ ಸರಿ, ಅವನ ಕೊಲ್ಲಬೇಕಾದ್ರೆ ಏನೋ ಒಂದು ಮಾಡಬೇಕು ಅಂತ ಧರ್ಮರಾಜನ ಹತ್ರ ಹೋಗಿ ಧರ್ಮರಾಜ ರಾಜಸೂಯ ಯಾಗ ಮಾಡೋಣ ಅಂದಾಗ ಧರ್ಮರಾಜ ಹೇಳಿದ, ಬೇಡ ಕೃಷ್ಣ. ಯಾಕಪ್ಪ ಬೇಡ ಅಂತೀಯ, ಜರಾಸಂಧ ಇದ್ದಾನೆ, ರಾಜಸೂಯ ಯಾಗ ಅಂದ್ರೆ ರಾಜರನ್ನ ಗೆದ್ದು ಮಾಡುವಂತಹ ಯಾಗ, ಅದರಲ್ಲಿ ಆ ಜರಾಸಂಧನ ಗೆಲ್ಲಬೇಕು, ಮಹಾಪಾಪಿ ಅವನು, ಅವನ ತಂಟೆಗೆ ಹೋಗೋದು ಬೇಡ ಅಂತ ಹೇಳ್ತಾರೆ ಯಾರು, ಧರ್ಮರಾಜ. ಕೃಷ್ಣ ಅಂದ, ಈ ಯಾಗ ಇಟ್ಟದ್ದೇ ಅವನ್ನ ಕೊಲ್ಲಕ್ಕೆ, ಮತ್ತೆ ಅವನ್ನ ಹೆದರ್ಕೊಂಡು ಯಾಗ ಬಿಡೋದ್ಯಾಕೆ, ನೀನ್ ಇಲ್ಲೇ ಇರಪ್ಪ, ಇವರಿಬ್ಬರನ್ನ ಕರ್ಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೋಗಿ ಯಾರನ್ನ, ಅರ್ಜುನ ಭೀಮರನ್ನ ಕರ್ಕೊಂಡು ಹೋಗಿದ್ದು. ಭೀಮ ಒಬ್ಬನೇ ಸಾಕು, ಅರ್ಜುನನನ್ನ ಯಾಕೆ ಕರ್ಕೊಂಡು ಹೋಗಿದ್ದು? ಆಚಾರ್ಯ ಹೇಳ್ತಾರೆ, ಅರ್ಜುನನಿಗೆ ಸ್ವಲ್ಪ ಇತ್ತಂತೆ ಚೂರು, ಐ ಆಮ್ ಕ್ಯಾಪಬಲ್ ಅಂತ ಸ್ವಲ್ಪ ಇತ್ತಂತೆ. ಏನು, ಆ ಜರಾಸಂಧನ ಜೊತೆಗೆ ಯುದ್ಧ ಮಾಡುವಾಗ ನನ್ನ ಯಾಕೋ ಕರೀತಾ ಇಲ್ಲ ಕೃಷ್ಣ, ನಾನು ಇದ್ದೇನಲ್ಲ. ಹೌದಾ, ನೀನು ಬಾ. ಕರ್ಕೊಂಡು ಹೋಗಿದ್ದು ಜರಾಸಂಧನ ಮುಂದೆ ನಿಂತಾಗ ಯಾರು ನೀವು, ಗೊತ್ತಾಯ್ತು ಕೃಷ್ಣ ಭೀಮ ಅರ್ಜುನ ಅಂತ ಗೊತ್ತಾಯ್ತು. ಗೊತ್ತಾದ ಕಾಲಕ್ಕೆ ಕೇಳಿದ್ದು, ಯಾರು ಸರಿ ಯುದ್ಧ ಮಾಡ್ತೀಯ? ಗೊತ್ತಿತ್ತು, ಮೊದಲೇ ಪೆಟ್ಟು ತಿಂದಿದ್ದ ಕೃಷ್ಣನ ಜೊತೆಗೆ ಬಲರಾಮನ ಜೊತೆಗೆ. ಬಲರಾಮ ಸೆಳೆದು ನೇಗಿಲಿನಿಂದ ಸೆಳೆದು ಒನಕೆಯಿಂದ ಏಟು ಬಿದ್ದು ಎರಡು ಹೋಳಾಗ್ಬೇಕು ತಲೆ, ಆಕಾಶವಾಣಿ ಬಂತು, ಬಿಟ್ಟು ಬಿಡಯ್ಯ ಅಂದಾಗ ಬಿಟ್ಟದ್ದು. ಅದು ಗೊತ್ತವನಿಗೆ, ಅದಕ್ಕೆ ಲೋಕಕ್ಕೆ ಹೆದರ್ಕೊಂಡು ಹೇಳ್ದ, ನೀನು ಗೊಲ್ಲ, ಅದಕ್ಕೆ ನಿನ್ ಸರಿ ನಾನು ಯುದ್ಧ ಮಾಡಿದರೆ ನಂಗಷ್ಟು ಯಾವುದು ಪ್ರೆಸ್ಟೇಜ್ ಇರಲ್ಲ, ಆದ ಕಾರಣ ಈ ಕ್ಷತ್ರಿಯರ ಜೊತೆಗೆ ಮಾಡ್ತೇನೆ ನಾನು. ಯಾರ ಸರಿ ಮಾಡ್ತೀಯ? ಅರ್ಜುನ, ಛೆ ಚಿಕ್ಕ ಹುಡುಗ ಅರ್ಜುನ ಹೀಗೆ ನೋಡ್ತಾ ಇದ್ದಾನೆ, ಏ ನಾನು ಇವ್ನು ಸರಿ ಮಾಡಲ್ಲ ಅಂತ. ಕೃಷ್ಣ ನೋಡ್ತಾ ಇದ್ದಾನೆ, ಏ ನಾನು ದೊಡ್ಡ ಹುಡುಗ, ನಾ ಮಾಡ್ತೀನಿ ಅಂತ ಹೇಳ್ತಾನೆ. ಹೇಳಿಲ್ಲ, ಹೆದರ್ಕೊಂಡಿದ್ದ, ಎಲ್ಲಿ ಚಚ್ಚಿ ಬಿಡ್ತಾನೋ ಅಂತ. ಅರ್ಜುನ ಅಲ್ಲೇ ಕೂತಿದ್ದ, ಕೃಷ್ಣ ನಗ್ತಾ ಇದ್ದ, ಬಹಳ ಕಿಲಾಡಿ, ಯಾರ್ಯಾರಿಗೆ ಎಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಲ್ಲೇ ಕೊಡ್ತಾನೆ. ಭೀಮಸೇನನ್ನು ನೋಡಿ ಈತನ ಸರಿ ಯುದ್ಧ ಮಾಡ್ತೀನಿ ಅಂದಾಗ ಸೀಳಿ ಹಾಕಿದ್ರು ಭೀಮಸೇನ ದೇವರು. ಹೇಗೆ ಹುಲ್ಲನ್ನ ಸೀಳಿದಂತೆ ಸೀಳಿ ಹಾಕಿದ್ರು. ಅಲ್ಲಿ ಕೃಷ್ಣ ಹುಲ್ಲು ಕಟ್ಟಿಯನ್ನ ಸೀಳೋದರಲ್ಲಿ ತಾತ್ಪರ್ಯ ಏನು, ಭೀಮನಿಗೆ ಇವನನ್ನ ಸೀಳೋದು ಅಂತಹದ್ದೇ ಅಂತ ತೋರಿಕೊಟ್ರು. ನಂತರ ವಿಶೇಷವಾಗಿರತಕ್ಕಂಥ ಕೃಷ್ಣ ಜರಾಸಂಧನ ಸಂಹಾರ ನಂತರ ಪಾಪ ಕಟ್ಟಿ ಹಾಕಿದ ರಾಜರನ್ನೆಲ್ಲ ಬಿಡುಗಡೆ ಮಾಡಿ ಅವರಿಗೆಲ್ಲ ಕ್ಷೌರ ಮಾಡಿಸಿ ಅವರಿಗೆಲ್ಲ ಸತ್ಕಾರ ಮಾಡಿ ಊಟಕ್ಕೆ ಹಾಕಿ, ಊಟವೇ ಇಲ್ಲ ತುಂಬ ಕಾಲದಿಂದ ಅವರಿಗೆ, ಊಟಕ್ಕೆ ಹಾಕಿ ಅವನ್ನೆಲ್ಲ ಕಳಿಸಿಕೊಡ್ತಾ ಇದ್ದಾರೆ, ಅವರೆಲ್ಲ ಸಂತೋಷ ಪಡ್ತಾ ಇದ್ದಾರೆ. ಪಾ ಕೃಷ್ಣ, ನಿನ್ನಿಂದ ಬದುಕಿದ್ವಿ ನಾವು ಅಂತ. ಸರಿ, ಇಷ್ಟಾದ ಮೇಲೆ ಇನ್ನ ಅದು ಮುಗೀತು, ನಿಜವಾಗಿ ರಾಜಸೂಯಾಗ ಅಲ್ಲಿಗೆ ಮುಗೀತು, ಇನ್ನು ಮಾಡಬೇಕಾಗಿದ್ದು ಯಾಕೆ, ಇನ್ನೊಬ್ಬನಿಗೆ ಹೊಟ್ಟೆಯಲ್ಲಿ ಕೊಳ್ಳಿ ಇಡಬೇಕು, ಅದಕ್ಕೆ ರಾಜಸೂಯಾಗ ಮಾಡಿದ್ರು. ಮಾಡಿದ ಕಾಲಕ್ಕೆ ಎಷ್ಟು ಜನ ಕಪ್ಪ ಕಟ್ಟಲಿಕ್ಕೆ ಬಂದ್ರು ಅಂದ್ರೆ ಅದು ಯಾರು ಹೇಳಬೇಕು? ಪಾಂಡವರು ಹೇಳಿಕೊಂಡಿಲ್ಲ, ದುರ್ಯೋಧನ ಹೇಳಿಕೊಂಡ, ಅಪ್ಪನ ಹತ್ರ ಬಂದವನು. 4 ಅಧ್ಯಾಯಗಳು ಹೊಟ್ಟೆ ಉರಿ ಹೇಗೆ ಬಗ 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 ಉರಿತಾ ಇದೆ ಅವನಿಗೆ. ಯಾಕೆ ಕೃಷ್ಣ ನೀನೇ ಕೂಡು ಅಂತ ಕೂಡಿಸಿದ್ರು. ದೂರ ಕೂತ್ರೆ ಗೊತ್ತಾಗಲ್ಲ, ಮನೆಯಲ್ಲಿ ಉಡುಗೊರೆ ಬಂದ್ರೆ ಕಲೆಕ್ಷನ್ ಮಾಡ್ಲಿಕ್ಕೆ ಒಬ್ಬರನ್ನ ಕೂಡಿಸ್ತಾರಲ್ಲ, ಆ ಥರ ಎಲ್ಲಾ ಉಡುಗೊರೆ ಬಂದದ್ದೆಲ್ಲ ದುರ್ಯೋಧನನಿಗಿಟ್ಟ. ದುರ್ಯೋಧನಿಗೆ ಮೊದಲೇ ಹೊಟ್ಟೆ ಉರಿತಾ ಇದೆ. ಹೇಳ್ತಾನೆ ಅಲ್ಲಿ ಬಂದ ವಸ್ತ್ರಗಳಲ್ಲಿ ವಸ್ತ್ರಗಳ ರಾಶಿ ಬಿದ್ದಿದೆ, ನಮ್ಮಲ್ಲಿ ಅದರಲ್ಲಿ ಒಂದು ಇಲ್ಲ ಅಂತ. ಅಂಥ ವಸ್ತ್ರಗಳು ಬಂದಿವೆ, ಅಂಥ ರತ್ನಗಳು ಬಂದಿವೆ, ಏನು ಹೊಟ್ಟೆ ಉರಿದು ಕಣ್ಣು ಕೆಂಪಾಗ್ಬಿಟ್ಟಿದೆ. ಜೊತೆಗೆ ಮಯ ಸಭೆಯಲ್ಲಿ ಬರ್ತಾ ಇದ್ದಾನೆ, ಸಭೆಯಲ್ಲಿ ಬಂದಾಗ ನೀರಿಲ್ಲದ ಕಡೆ ನೀರಿದೆ ಅಂತ ವಸ್ತ್ರ ಮೇಲಕ್ ಮಾಡ್ಕೊಂಡು ಬರ್ತಾನೆ, ನೀರಿದ್ದ ಕಡೆ ನೀರಿಲ್ಲ ಅಂತ ಜಾರಿ ಬೀಳತಾ ಇದ್ದಾನೆ. ಯದ್ಯಪಿ ನಗಬಾರದಾಗಿತ್ತು, ನಕ್ರು ಯಾರು? ದ್ರೌಪದಿ ದೇವಿ ನಕ್ಕಿದ್ದಾಳೆ, ಭೀಮಸೇನ ದೇವರು ನಕ್ರು ಅಲ್ಲ, ಅವರಾದರೂ ನಗ್ತಾ ಇದ್ದಿಲ್ಲ. ಯಾಕೆ ನಕ್ರು ಅಂದ್ರೆ ಕೃಷ್ಣ ಹೇಳಿದ್ದಕ್ಕ ನಕ್ರು. ಯಾಕೆ? ಕೃಷ್ಣನ ಸೇವ, ಕೃಷ್ಣ ಹೇಳಿದ್ದಾನೆ ನಗಬೇಕು ಅಂತ ನಕ್ರು. ಪಕ್ಕದಲ್ಲಿ ಧರ್ಮರಾಜ ಹೇಳ್ತಾ ಇದ್ದಾನೆ ನಗಬೇಡ್ರಪ್ಪ ಅಂದ್ರು ಹಿಡಿಸ್ಕೊಂಡಿಲ್ಲ, ನಗ್ತಾನೇ ಇದ್ದಾರೆ. ಯಾಕೆ? ಧರ್ಮರಾಜನಿಗಿಂತ ಕೃಷ್ಣ ಜಾಸ್ತಿ, ಆದ್ದರಿಂದ ಅಲ್ಲೂ ಸೂಕ್ಷ್ಮ ಧರ್ಮಗಳಿವೆ. ಆದ್ದರಿಂದ ಹೊಟ್ಟೆ ಕಿಚ್ಚಾಯಿತು ಕೃಷ್ಣ. ನೋಡಿ ಇಷ್ಟು ಮಾಡಿ ಧರ್ಮರಾಜ ಆ ದುರ್ಯೋಧನನನ್ನ ಸಾಂತ್ವನ ಮಾಡ್ತಾನೆ. ಎಲ್ಲ ನಕ್ರು ಅಂತ ಅಂದುಕೋಬೇಡಪ್ಪ, ಇಲ್ಲೇ ಇರು ಅಂದ್ರೆ ಸಿಟ್ಟು ಬಂತು, ಹೊರಟೆ ಹೋಗಿಬಿಟ್ಟ, ಅದು ಯುದ್ಧಕ್ಕೆ ಕಾರಣ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂತಹ ಸಾಲ್ವ ಬರ್ತಾ ಇದ್ದಾನೆ. ಸಾಲ್ವ ದ್ವಾರಕ ಮೇಲೆ ದಂಡಯಾತ್ರೆಗೆ ಬರ್ತಾ ಇದ್ದಾನೆ. ಅವಾಗ ಕೃಷ್ಣ ಇಲ್ಲ ಅಲ್ಲಿ. ಯಾದವರು ಪ್ರದ್ಯುಮ್ನ ವಿಶೇಷವಾಗಿ ಅವನ್ನ ತಡೀತಾ ಇದ್ದಾರೆ. ಪ್ರದ್ಯುಮ್ನ ಮೂರ್ಛಾಕ್ರಾಂತನಾದಾಗ ಸಾರಥಿ ಅವನ ರಕ್ಷಣೆ ಮಾಡುತ್ತಾರೆ. ಮಾರನೆಯ ದಿನ ಪ್ರದ್ಯುಮ್ನ ಮತ್ತೂ ಬಂದು ದ್ಯುಮಾನ್ ಅಂತ ಅವನ ಸಂಹಾರ ಮಾಡುತ್ತಾ ಇದ್ದಾರೆ. ಸಾಲ್ವನಿಗೆ ತುಂಬಾ ತೊಂದರೆ ಆಯಿತು ಪ್ರದ್ಯುಮ್ನಿಂದ, ಓಡಿ ಹೋಗ್ತಾ ಇದ್ದಾನೆ. ಅಷ್ಟರೊಳಗೆ ಕೃಷ್ಣ ಬಂದಿದ್ದ, ಹೇಳ್ತಾ ಇದ್ದಾರೆ ಕೃಷ್ಣ ಅವನು ಓಡಿ ಹೋಗ್ತಾ ಇದ್ದಾನೆ ಎಂದಾಗ ಕೃಷ್ಣ ಅವನ ಹಿಂದೆ ಓಡಿ ಅವನನ್ನ ಕತ್ತರಿಸಿ ಹಾಕ್ತಾ ಇದ್ದಾರೆ ಸಾಲ್ವನನ್ನ. ನಂತರ ವಾರ್ತೆ ಬಂತು ಕೃಷ್ಣನಿಗೆ, ಪಾಂಡವರು ದ್ಯೂತದಲ್ಲಿ ಪರಾಜಯ ಹೊಂದಿ ಅವರು ವನಕ್ಕೆ ಹೋಗಿದ್ದಾರೆ ಅಂತ. ಅವಾಗ ಕೃಷ್ಣ ವನಕ್ಕೆ ಹೋಗಿ, ಅಲ್ಲ ಕೃಷ್ಣನಿಗೆ ಗೊತ್ತಿಲ್ಲೇನು ವನಕ್ಕೆ ಹೋಗಿದ್ದು ಅಂದ್ರೆ, ಹೇಳ್ತಾರೆ ಅವರಲ್ಲಿ ನಿಂತು ಜೂಜಾಡಿಸಿದ್ದು ಕೃಷ್ಣನೇ, ವನಕ್ಕೆ ಕರ್ಕೊಂಡು ಹೋದದ್ದು ಒಳಗಿದ್ದ ಕೃಷ್ಣ. ಹೊರಗಿದ್ದ ಕೃಷ್ಣನಿಗೆ ಸ್ವಲ್ಪ ವಾರ್ತೆ ಬೇರೆ ಒಬ್ಬರು ಹೇಳಿದ್ದಕ್ಕೆ ಕೃಷ್ಣ ವನದಲ್ಲಿ ಹೋಗಿ ಅವರನ್ನ ವಿಶೇಷವಾಗಿ ಸಾಂತ್ವನ ಮಾಡುತ್ತಾ ಇದ್ದಾನೆ. ನಿಮಗೆ ಸ್ವಲ್ಪ ವನವಾಸ ಕಳಿಸಿದ್ದೇನೆ, ಸ್ವಲ್ಪ ಜಾಗ್ರತೆ ಆಗಿರಿ, ನಾನಿರ್ತೇನೆ ಅಂದ. ನೋಡಿ ಅಲ್ಲ, ಏನ್ ದೇವರು ಏನು, ನಂಬಿದ್ದಕ್ಕೆ ವನಕ್ಕೆ ಕಳಿಸಿದ ಅಲ್ವೇ. ಅವ್ರು ಬದುಕಿಲ್ಲ ನೋಡ್ರಿ, ಎಲ್ಲ ಕಷ್ಟದಲ್ಲೇ ಕಳೆದ್ರು. ದೇವರು ನಂಬಿದ್ದಕ್ಕೇನಾಯ್ತು ಪಾಂಡವರಿಗೆ ಕಷ್ಟವೇ. ದುರ್ಯೋಧನ ಚೆನ್ನಾಗಿದ್ದ, ಕೊನೆಯ ಕಾಲಕ್ಕೆ ಸ್ವಲ್ಪ ಸತ್ತ ಅಷ್ಟೇ, ಕೊನೆವರೆಗೂ ಚೆನ್ನಾಗಿದ್ದ. ಅದರಿಂದ ಏನು ಕನ್ಕ್ಲೂಷನ್? ದೇವರು ನಂಬಬಾರ್ದು ಅಲ್ಲದೆ ಅಲ್ಲಿಗೆ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಇವರು ವನವಾಸದಲ್ಲಿದ್ರು ಸ್ವರ್ಗದಲ್ಲಿದ್ದಂತೆ ಇದ್ರು, ಚೆನ್ನಾಗಿದ್ರು. ಕೃಷ್ಣ ಎಷ್ಟು ಪ್ರೊಟೆಕ್ಷನ್ ಇಟ್ಟಿದ್ದ ಅಂದ್ರೆ, ಎಲ್ಲಾ ಋಷಿ ಮುನಿಗಳನ್ನ ಹೇಳಿ ಹೇಳಿ ಕಳಿಸಿದ್ದ, ಮಹಾಜ್ಞಾನಿಗಳೆಲ್ಲರೂ ಸೇರ್ಕೊಂಡ್ಬಿಟ್ಟಿದ್ರು. ಪಾಂಡವರಿಗೆ ಮೊದಲೇ ದೇವರು ಅಂದ್ರೆ ಪ್ರೀತಿ, ಅಲ್ಲಿ ದೇವರ ಭಕ್ತರು ಸೇರಿದ ಕೂಡಲೇ ಈ ರಾಜ್ಯದ ಪೀಡೆಯೇ ಬೇಡ ಸುಮ್ಮನೆ. ಯಾಕೆ ಅಂದ್ರೆ ದೇವರ ಚಿಂತನೆ ಮಾಡುತ್ತಾ ಹಾಯಾಗಿದ್ದಾರೆ. ಇದುವರೆಗೆ ಫುಲ್ ಆಗಿ ಟೆನ್ಷನ್ ಇಂದ ಇರುವಂತಹ ಜಾಬಲ್ಲಿ ಕೆಲಸ ಮಾಡುವವನಿಗೆ ಇದ್ದಕ್ಕಿದ್ದಂತೆ ಒಂದು 6 ತಿಂಗಳು ಲೀವ್ ಕೊಟ್ಟುಬಿಟ್ಟು ಹೋಗಪ್ಪ, ಎಲ್ಲೋ ಒಂದ್ ಕಡೆ ಸಂತೋಷವಾಗಿದ್ದು ಬಿಡು, ಫುಲ್ ಸ್ಯಾಲ್ರಿ ಕೊಡ್ತೀವಿ ಅಂದ್ರೆ ಹೇಗಿರುತ್ತೆ ಅವರಿಗೆ ಅಲ್ವಾ? ಆ ತರ ಇದ್ದಾರೆ ಅವರು, ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಇವ ರಾಜ್ಯದಲ್ಲಿದ್ರು ಹೊಟ್ಟೆ ಹುರ್ಕೊಂಡು ಸಾಯ್ತಾ ಇದ್ದಾನೆ. ಅಯ್ಯೋ ಅವರು ಚೆನ್ನಾಗಿದ್ದಾರೆ ಅಂತ ಅಲ್ಲಿಗೆ ಹೋದ, ಪೆಟ್ಟದಿಂದ ನಾನಾ ರೀತಿಯಲ್ಲಿ ಅಪಮಾನಕ್ಕೆ ಇವನು ಗುರಿಯಾದ, ಕೃಷ್ಣ ಹಾಗೆ ಮಾಡಿದ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಕೃಷ್ಣನ ಕುರಿತೇ ಕೇಳಿದ್ರೆ ಹೇಗೆ ಇನ್ನೊಬ್ಬರ ಕುರಿತು ಕೇಳಬೇಕು? ಯಾರು? ಬಲರಾಮ ದೇವರ ಅನುಗ್ರಹ ನಮಗೆ ಬೇಕು. ಶೇಷದೇವರ ಅನುಗ್ರಹ ಇದ್ದರೇನೆ ನಿಶ್ಚಯ ತತ್ವಜ್ಞಾನ ನಮಗೆ ಬರುತ್ತೆ. ಬಲರಾಮ ದೇವರು ವಿಶೇಷವಾಗಿ ಯಾತ್ರೆ ಮಾಡುತ್ತಾ ಬರ್ತಾ ಇದ್ದಾರೆ. ಅವರು ನಂದ ಗೋಕುಲಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಚಿಕ್ಕ ಹುಡುಗರಿದ್ದಾಗ ಆಡಿದ ಎಲ್ಲ ಗೋಪಿಕಾಸ್ತ್ರೀಯರು ಎಲ್ಲರಿದ್ದಾರೆ. ಅವರಿಂದ ಕೂಡಿಕೊಂಡು ಸ್ನಾನಕ್ಕೆ ಹೊರಟರು. ದೂರದಲ್ಲಿದೆ ಯಮುನಾ ನದಿ. ಅದಕ್ಕೆ ಯಮುನೆಯನ್ನು ನೋಡಿ ಸ್ವಲ್ಪ ಹತ್ತಿರ ಬಾ ಸ್ನಾನ ಮಾಡಬೇಕು, ಆಕೆ ಬರಲಿಲ್ಲ. ಅದಕ್ಕೆ ನೇಗಿಲು ಹಾಕಿ ಸೆಳೆದರೆ ಹೆದರ್ಕೊಂಡು ಬಂದಂತೆ. ಅಲ್ಲಿ ನೋಡಬೇಕು, ಆ ವೃಂದಾವನಕ್ಕೆ ಹೋದ ಕಡೆ ಒಂದು ಸ್ಥಳವಿದೆ ಖೀಂಚ್ ಅಂತ, ಅಲ್ಲಿ ಸೆಳೆಯೋದು ಅದೇ ಹೆಸರು, ಅದಕ್ಕೆ ಹೆಸರು ಖೀಂಚ್ ಅಂತ. ಆ ನದಿಗೆ ಹಾಗೆ ಹೋಗ್ತಾ ಇರುತ್ತೆ, ಒಂದು ನೀವು ಟಿಕ್ ಮಾರ್ಕ ಹಾಕಿದ್ರೆ ಹೇಗೋ ಹಾಗೆ ಬಂದು ನದಿ ಇನ್ನೊಂದು ಶಾಖೆ ಹೋಗಿದೆ. ಅದನ್ನು ಶುಕಾಚಾರ್ಯ ಹೇಳ್ತಾರೆ, ಅದ್ಯಾಪಿ ದೃಶ್ಯತೆ, ಆ ಯಮುನೆ ಹೀಗೆ ಬಂದದ್ದು ಹೀಗೆ ಅಲ್ಲಿ ಕಾಣಿಸ್ತಾ ಇದೆ ಅಂದರು. ನಂತರ ಇನ್ನೊಬ್ಬರು ಯಾರು ಅಂದರೆ ಅಶ್ವಿನಿ ದೇವತೆಗಳು ದೊಡ್ಡವರವರು. ಪ್ರಾರಬ್ಧ ಕರ್ಮ ಇಂದ್ರದೇವರನ್ನು ಚೂರು ಒಂದು ಸಂದರ್ಭದಲ್ಲಿ ಹೀಯಾಳಿಸಿದ್ದಕ್ಕೆ ಇಂದ್ರದೇವರು ಕ್ಷಮ ಮಾಡಿದರು. ಆದರೆ ದೇವರು ಕ್ಷಮ ಮಾಡಿಲ್ಲ, ಅವರು ವಿವಿಧ ಮೈಂದರಾಗಿ ಹುಟ್ಟಿ ರಾಮನ ಸೇವಾ ಮಾಡಿದ ಮೇಲೆ ದ್ವಾರಕಾ ಅಂದರೆ ದ್ವಾಪರ ಯುಗದಲ್ಲಿ ಅವರಲ್ಲಿ ಅಸುರಾವೇಶ ಬಂತು. ಅದಕ್ಕೆ ಕೃಷ್ಣನಿಗೆ ವಿರುದ್ಧವಾದ ತಂಡದ ಜೊತೆಗೆ ಸೇರಿಕೊಂಡು ಕೃಷ್ಣನ ದ್ವಾರಕೆಯ ಮೇಲೆ ಸಮುದ್ರದಲ್ಲಿ ನಿಂತು ಬೊಗಸೆಯಿಂದ ನೀರು ಹಾಕಿ ತೊಂದರೆ ಕೊಟ್ಟರು ಕೃಷ್ಣನ ಭಕ್ತರಿಗೆ, ಕೃಷ್ಣನ ಜನಕ್ಕೆ. ತೊಂದರೆ ಆಗುತ್ತಾ ಬೊಗಸೆಯಿಂದ ನೀರು ಹಾಕಿದರೆ? ಹಾ, ಯಾರು ಆ ವಿವಿಧ ಮೈಂದರಲ್ಲಿ ಒಬ್ಬರು ಬೊಗಸೆ ಬೇಡ, ಒಂದು ಕೈಯಿಂದ ನೀರು ಹಾಕಿದ್ರೆ ಬೆಂಗಳೂರು ಕೊಚ್ಕೊಂಡು ಹೋಗುತ್ತೆ, ಅಷ್ಟು ದೊಡ್ಡ ಆಕಾರ ಅವರದ್ದು. ಅವರು ಹಾಕ್ತಾ ಇದ್ದರೆ ಇಡೀ ದ್ವಾರಕಾ ನಗರ ತತ್ತರಿಸಿ ಹೋಗ್ತಾ ಇದೆ, ಅಂಥ ನೀರು ಬಂದು ಬೀಳುತ್ತಾ ಇದೆ, ಪರ್ವತಾಕಾರ ಎಲ್ಲರೂ ಅಂಥ. ಅದರಲ್ಲಿ ವಿವಿಧ ಬಲರಾಮ ದೇವರ ದರ್ಶನ ಆಗ್ತಾ ಇದೆ. ಬಂದವರು ಅಸಭ್ಯವಾಗಿ ಪ್ರವರ್ತನೆ ಮಾಡಿದಾಗ ಅವರನ್ನು ಸಂಹಾರ ಮಾಡುತ್ತಾ ಇದ್ದಾರೆ. ಯಾರು? ಬಲರಾಮ ದೇವರು. ನಂತರ ವಿಶೇಷವಾಗಿ ಸಾಂಬ. ಸಾಂಬ ಏನು ಮಾಡಿದ ಅಂದರೆ ಸ್ವಯಂವರದಲ್ಲಿ ಲಕ್ಷಣ ಆಕೆಯನ್ನು ಅಪಹಾರ ಮಾಡ್ತಾ ಇದ್ದಾನೆ. ಲಕ್ಷಣ ಯಾರು? ದುರ್ಯೋಧನ ಮಗಳು. ಆಕೆಯನ್ನು ಅಪಹಾರ ಮಾಡ್ತಾ ಇದ್ದಾನೆ. ಮಾಡಿದಾಗ ಕಟ್ಟಿ ಹಾಕಿದರು ಕೌರವರೆಲ್ಲ. ಹೋಗಿ ಕೇಳುತ್ತೆ, ಇದೆಲ್ಲ ಬರ್ತಾ ಇದೆ ಭಾಗವತದಲ್ಲಿ, ಎಲ್ಲ ಬರ್ತಾ ಇದೆ. ನಮಗೆ ಸಂಶಯ ಬರುತ್ತೆ, ಇದೆಲ್ಲ ಸಾಯಿಲಿಕ್ಕೆ ಸಿದ್ಧನಾದವನಿಗೆ ಯಾಕ್ರಿ ಇವೆಲ್ಲ? ಅವ್ರು ಬಂದರು, ಇವ್ರು ತಿಂದರು, ಅವ್ರು ಹೋದ್ರು, ಜಗಳ. ಯಪ್ಪ, ಅಂದರೆ ಸಾಯಿಲಿಕ್ಕೆ ಸಿದ್ಧನಾಗಿದ್ದಾನೆ, ಅದು ಗೊತ್ತಾಗದೇ ಇರುವಂತೆ ಏನೋ ಸ್ವಲ್ಪ ಟೈಮ್ ಪಾಸ್ ಹೇಳಿದ್ರ? ಇವೆಲ್ಲ ಯಾಕೆ ಹೇಳಬೇಕು ಅಂತ ಹೇಳ್ತಾರೆ. ದೊಡ್ಡವರ ಚರ್ಯಗಳು ಎಂಥವು ಅಂದರೆ, ಕಲಿಯುಗದಲ್ಲಿ ನಾವದನ್ನು ಕೇಳಿದರೆ ನಮ್ಮ ಪಾಪಗಳೆಲ್ಲ ಕತ್ತರಿಸಿ ಕತ್ತರಿಸಿ ಹೋಗುವಂತೆ ವೇದವ್ಯಾಸರು ಸೆಟಪ್ ಮಾಡಿದ್ದಾರೆ. ಸುಮ್ಮನೆ ಇಲ್ಲದಿದ್ದರೆ ಶುಕಾಚಾರ್ಯರಂಥ ಪರಮ ವಿರಕ್ತರು ಅಂಥವರು ಯಾರಿಗೂ ಸಿಗದೇ ಇರುವವರು ಪರೀಕ್ಷಿನ್ ಮಹಾರಾಜನಿಗೆ ಈ ಕಥೆಗಳೆಲ್ಲ ಹೇಳಿದ್ದಾರೆ ಅಂದರೆ ಅದರಲ್ಲಿ ಎಷ್ಟು ರಹಸ್ಯ ಕೂತಿರಬೇಕು, ಎಷ್ಟು ಎಚ್ಚರದಿಂದ ಕೇಳಬೇಕು ನಾವು ಅದನ್ನು ಹೇಳ್ತಾ ಇದ್ದಾರೆ. ಆವಾಗ ಕಟ್ಟಿ ಹಾಕಿದಾಗ ಬಲರಾಮ ದೇವರು ಬರ್ತಾ ಇದ್ದಾರೆ. ಹೇಳ್ತಾರೆ, ಸ್ವಲ್ಪ ಬಿಡ್ರಪ್ಪ ನಮ್ಮ ಹುಡುಗನ್ನ. ಹೇಳಕ್ಕೆ ಒಂದು ಮಾತಂದ್ರು, ಸಾರ್ವಭೌಮ ಉಗ್ರಸೇನ ಆಜ್ಞೆ ಆಗಿದೆ ಬಿಡಿ ಅಂತ. ಹೊಟ್ಟೆ ಉರಿದೋಯ್ತವರಿಗೆ. ಉಗ್ರಸೇನ ನಿಮಗೆ ರಾಜ, ನಮಗಲ್ಲ, ನಮಗೇನು ಆಜ್ಞೆ ಮಾಡೋದು ಕೌರವರನ್ನ ಅಂತ ಹೀಯಾಳಿಸಿ ಮಾತಾಡಿದರು. ಆವಾಗ ಸಿಟ್ಟಿನಿಂದ ನೇಗಿಲು ತಗೊಂಡು ಇಡೀ ಹಸ್ತಿನಾಪುರವನ್ನೇ ಸೆಳೆದು ಹಾಕ್ತಾ ಇದ್ದಾರೆ. ಈಗಲೂ ಹಸ್ತಿನಾಪುರ ಸ್ಟ್ರೈಟಾಗಿ ಕೂತಿಲ್ಲ, ಹೀಗೆದ್ದಿದೆ, ಹೀಗೇ ಇದೆ. ಮತ್ತನ್ನು ಸೆಟ್ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ, ಪ್ರಳಯ ಬರಬೇಕಷ್ಟೇ ಸೆಟ್ ಆಗಲಿಕ್ಕೆ. ಆ ರೀತಿಯಾಗಿ ಎಲ್ಲರೂ ಕಾಲಿಗೆ ಬಂದು ಬೀಳ್ತಾರೆ, ಸ್ವಾಮಿ ತಪ್ಪಾಯಿತು ಅಂತ. ಆವಾಗ ಲಕ್ಷಣ ಸಾಂಬ ಇಬ್ಬರಿಗೆ ಮದುವೆ ಮಾಡಿಸಿ ತಾವು ಕರ್ಕೊಂಡು ಬರ್ತಾ ಇದ್ದಾರೆ ಬಲರಾಮ ದೇವರು ದ್ವಾರಕೆಗೆ. ನಂತರ ವಿಶೇಷವಾಗಿ ಕೃಷ್ಣ ಎಲ್ಲರನ್ನ ಕರೆದ, ಋಷಿಮುನಿಗಳನ್ನ ಕರೆದು ಹೇಳ್ತಾ ಇದ್ದಾನೆ, ಸ್ವಲ್ಪ ದೂರಕ್ಕೆ ಹೋಗಿ ಬರೋಣ. ಎಲ್ಲಿಗೆ ಸ್ವಾಮಿ? ಮಿಥಿಲಾ ನಗರಕ್ಕೆ ಹೋಗೋಣ. ಕೃಷ್ಣ ಇದ್ದದ್ದಲ್ಲಿ ದ್ವಾರಕ, ದ್ವಾರಕೆಯಿಂದ ಕಾಠ್ಮಂಡು ಎಷ್ಟು ದೂರ? ಫ್ಲೈಟಲ್ಲಿ ಅಲ್ಲ, ರೋಡಲ್ಲಿ ಹೋದರೆ ತುಂಬ ರೋಡ್ ರೂಟ್ ಇದೆ, ಕಾಠ್ಮಂಡಿಗೆ ರೋಡ್ ರೂಟ್ ಇದೆ, ಟ್ರೈನು ಇದೆ. ನಮ್ಮಲ್ಲಿ ಬಹಳ ಜನ ಟ್ರೈನಲ್ಲಿ ಹೋಗ್ತಾರಲ್ಲಿ. ನಾವಲ್ಲಿ ಕಾಠ್ಮಂಡಿಗೆ ಹೋದಾಗ ದೇವಸ್ಥಾನದಲ್ಲಿ ಒಬ್ಬರು ಗೈಡ್ ಅಂತ ಸಿಕ್ಕಾಗ ಅವ್ರು ಹೇಳಿದರು, ನಾವು ಇಂಡಿಯಾದಲ್ಲೇ ಇರೋದು, ನಮ್ಮ ಬಳಗ ಎಲ್ಲ ಇಲ್ಲೇ ಜಯನಗರದಲ್ಲಿದ್ದಾರೆ ಅಂತ ಹೇಳಿದರು. ಅವರು ಇಲ್ಲೇ ಇದ್ದಾರೆ, ಇಲ್ಲಿಂದ ನಾವು ಟ್ರೈನಲ್ಲೇ ಬರ್ತೀವಿ ಅಂತ ಹೇಳಿದರು. ರೋಡ್ ರೂಟ್ ಇದೆ, ಬಸ್ ಇದೆ, ಟ್ರೈನ್ ಇದೆ. ಹಾಗಾದರೆ ಎಷ್ಟು ದಿನ ಬೇಕು ಅಂದರೆ 5 ದಿನ ವಿಶೇಷವಾಗಿ ಹಗಲು ರಾತ್ರಿ ಪ್ರಯಾಣ ಮಾಡಿ ಹೋದರು. ಅವಾಗ ಕೇಳಿದ್ರಂತೆ, ಸ್ವಾಮಿ ಇದ್ಯಾಕೆ ಕಾಟ ಕೊಡ್ತಾ ಇದ್ದೀವೋ ಕೃಷ್ಣ, ನೀನ ಗರುಡನ ಮೇಲೆ ಹಾರಬಹುದು, ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೆಯಾ ರಥಗಳಲ್ಲಿ, ಎಲ್ಲರಲ್ಲಿ ಯಾರಿದ್ದಾರಲ್ಲಿ ನೋಡಲಿಕ್ಕೆ? ಆ ಕಾಠ್ಮಂಡಲ್ಲಿ ಏನು ಕೂತಿರುತ್ತೆ, ಒಂದು ಮುಖವೂ ಚೆನ್ನಾಗಿರಲ್ಲ, ಎಲ್ಲ ಚಪಾತಿ ಥರನೇ ಇರುತ್ತೆ. ಯಾರನ್ನು ನೋಡಿದ್ರು ಕೂಡ ಡಿಫರೆನ್ಸ್ ಕಾಣಿಸೋದೇ ಇಲ್ಲ. ಗಂಡಸರು ಹೆಂಗಸರು ಎಲ್ಲ ನಾವು ನೋಡಿದ್ದೀರ ಅಲ್ಲಿ ಟಿಬೆಟ್ಟಲ್ಲಿ, ಹೌದಲ್ಲ, ವಿಚಿತ್ರವಾದ ಫೇಸ್ ಇರುತ್ತೆ, ಎಲ್ಲರಿಗೂ ಒಂಥರ ಇರುತ್ತೆ. ಅದು ನೋಡಿದ ಕೂಡಲೇ ಯಪ್ಪ ಯಾಕಾದ್ರೂ ಇಲ್ಲಿ ಬಂದ್ವ ಅಂತಿರುತ್ತೆ. ಅದರಲ್ಲಿ ಯಾರ್ಯಾರು ಡಿಫರೆನ್ಸೇ ಗೊತ್ತಾಗಲ್ಲ, ಡಿಫರೆನ್ಸೇ ಗೊತ್ತ ಫೀಲ್ ಆಗ್ತಾರೇನೋ ಗೊತ್ತಿಲ್ಲ. ಆದರೆ ಹಾ, ನಾವು ಹೋದ ಕಾಲಕ್ಕೆ ಪರಿಸ್ಥಿತಿ ಆಗಿತ್ತು ಯಪ್ಪ ಅಂಥೇಳಿ. ಆದರೆ ಅಲ್ಲಿಗೆ ಕೃಷ್ಣ ಹೋಗ್ತಾ ಇದ್ದಾನೆ. ಕೃಷ್ಣ ನೀನಲ್ಲಿಗೆ ಹೋಗಬೇಕಾದ್ರೆ ಯಾರಿದ್ದಾರೋ ಅಲ್ಲಿ? ಏನು ಮಾತಾಡಿಲ್ಲ. ಹೋದಾಗ ಆ ಮಿಥಿಲಾ ನಗರದ ರಾಜನಿದ್ದಾನೆ, ಯಾರು? ಬಹುಲಾಶ್ವ ಅಂತ. ಆತ ಯಾದವ, ಕೃಷ್ಣನ ಭಕ್ತ, ಅಲ್ಲಿದ್ದಾನೆ. ಆತನ ನೋಡ್ಲಿಕ್ಕೆ ಕೃಷ್ಣ ಹೋಗಿದ್ದು ಅಲ್ಲ. ಯಾರನ್ನು ನೋಡ್ಲಿಕ್ಕೆ ಯಾರು ಬರಬೇಕು? ಅವರು ಬರಬೇಕಾ? ಅವ್ರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಇದ್ದ ಕಡೆ ಕೃಷ್ಣ ಆರಾಧನೆ ಮಾಡ್ತಾ ಇದ್ದಾರೆ, ಕೃಷ್ಣನೇ ಹೋದ. ಈ ಆಂಗ್ಲದಲ್ಲಿ ಒಂದು ಗಾದೆ ಮಾತಿದೆ, ಈ ಅಂದರೆ ಆಬು ಅಂತ ಒಬ್ಬ ಇರ್ತಾನೆ, ಅವನು ಪರ್ವತದತ್ರ ಹೋಗಿ ಬರ್ತಾ ಇರ್ತಾನೆ, ಪರ್ವತ ಮಾತಾಡ್ತಾ ಇರುತ್ತೆ ಅವನ ಜೊತೆಗೆ. ಅದು ಹೇಳ್ತಾರೆ, ವೆನ್ ಆಬು ಕೆನಾಟ್ ಗೋ ಟು ದಿ ಮೌಂಟೇನ್, ಮೌಂಟೇನ್ ವಿಲ್ ಕಮ್ ಟು ಆಬು ಅಂತ. ಹಾಗೆ ದೇವರೇ ಬಂದ, ಎಲ್ಲರನ್ನ ಕರ್ಕೊಂಡು ಬಂದ. ಅಲ್ಲಿ ಇನ್ನೊಬ್ಬ ಭಕ್ತನಿದ್ದ, ಶ್ರುತದೇವ ಅಂತ, ಚಿಕ್ಕ ಕುಟೀರ ಗುಡಿಸಲು, ಅದರೊಳಗೆ ಒಬ್ಬ ಯಾವಾಗೂ ಜಪ ಮಾಡುತ್ತಾ ದೇವರ ಚಿಂತನೆ ಮಾಡ್ತಾ ಇದ್ದಾನೆ. ಆತನ್ನು ನೋಡ್ಲಿಕ್ಕೆ ಹೋದ ಕೃಷ್ಣ. ಇವರೆಲ್ಲರೂ ಋಷಿಮುನಿಗಳಿಗೆ ಎಲ್ಲರಿಗೂ ಆಶ್ಚರ್ಯ, ಇವರನ್ನು ನೋಡ್ಲಿಕ್ಕೆ ಬಂದ್ಯಾ? ಕೃಷ್ಣ ತೋರಿಸಿದ, ಇವರು ಯಾರು ತೋರಿಸ್ತೇನೆ ಅಂತ ಹೇಳಿ ಶ್ರುತದೇವನ ಹತ್ರ ಬಂದಾಗ, ಎಷ್ಟುದು ಚಿಕ್ಕ ಮನೆ, ಅದರಲ್ಲಿ ಎಲ್ಲರೂ ಕೂಡ್ತಾ ಇದ್ದಾರೆ, ಒಮ್ಮೆಲೆ ಬರ್ತಾ ಇದ್ದಾರೆ, ಅಟ್ಯಾಕ್ ಮಾಡಿ ಎಲ್ಲರೂ ಬಂದ್ಬಿಟ್ರೆ ಒಂದು 20 ಜನ ಮನೆಗೆ ಹೇಗಿರುತ್ತೆ? ಎಲ್ಲರೂ ಕೂತಾಗ ಅಷ್ಟು ಜನಕ್ಕೆ ಕೊಡಬೇಕಲ್ಲ, ಬಂದವರಿಗೆ ಏನು ಕೊಡಬೇಕು? ಪಾಪ ಆತನ ಹತ್ರ ಗಡ್ಡೆ ಗೆಣಸು ಇತ್ತು, ಅದನ್ನೇ ಹೋಳು ಮಾಡಿ ಚಿಕ್ಕ ಚಿಕ್ಕ ಎಲೆಗಳಲ್ಲಿ ಎಲ್ಲರ ಮುಂದೆ ಇಟ್ಟ. ಅದು ಮೂಗು ಸಾಕಾಗಲ್ಲ, ಇಟ್ಟರೆ ಕೃಷ್ಣ ಸ್ವೀಕಾರ ಮಾಡಿದ, ಎಲ್ಲರೂ ಸ್ವೀಕಾರ ಮಾಡಿದರು, ಅನುಗ್ರಹ ಮಾಡ್ತಾ ಇದ್ದಾನೆ. ಆತನಿಗೆ ಮೈ ಮರೆತು ಹೋಗ್ತಾ ಇದ್ದಾನೆ, ಕೃಷ್ಣನ ನೋಡ್ತಾ ಇದ್ದಾನೆ, ಆನಂದ ಪಡ್ತಾ ಇದ್ದಾನೆ. ಕೃಷ್ಣ ಕೇಳಿದ, ನೀನು ನನ್ನ ಹತ್ರ ಬರ್ಲಿಕ್ಕೆ ಆಗ್ತಾ ಇಲ್ಲ, ಸರಿ, ನಾನು ನಿನ್ನ ರಾಜ್ಯಕ್ಕೆ ಬಂದೆ, ನಿನ್ನ ರಾಜನ ಹತ್ರ ಬಂದೆ, ಬಹುಲಾಶ್ವನ ಹತ್ರ, ಅಲ್ಲಿಗೆ ಯಾಕೆ ಬರಲಿಲ್ಲ ನೀನು? ಏನು ಹೇಳಿದ್ರೆ ಶ್ರುತದೇವ, ಸ್ವಾಮಿ ಇಲ್ಲೇ ಇದ್ದೀಯಲ್ಲಪ್ಪ, ನಾ ಅಲ್ಲಿ ಯಾಕೆ ಬರಲಿ? ಅವಾಗ ಸುತ್ತಿದ್ದವರಿಗೆ ಗೊತ್ತಾಯಿತು, ಎಂಥ ಬಿಂಬೋಪಾಸಕ, ಭಗವಂತನ ದರ್ಶನ ಪಡೆದಿದ್ದಾನೆ ಹೃದಯದಲ್ಲಿ, ಅದಕ್ಕೆ ಸ್ವಾಮಿ ತಾನಾಗಿ ಬಂದಿದ್ದಾನೆ ಅಂತ ಋಷಿಮುನಿಗಳಿಗೆ ಆತನನ್ನು ನೋಡಿದ್ದಕ್ಕೆ ಪರಮ ಸಂತೋಷ ಆಯಿತಂತೆ. ಇದು ಭಾಗವತ ಅಂದರು. ಇಂಥದ್ದು ನಂತರ ಕೃಷ್ಣ ವಿಶೇಷವಾಗಿರತಕ್ಕಂಥ ಪಾಂಡವರೆಲ್ಲ ವನವಾಸ ಮುಗಿಯಿತು ಅಂತ ತಿಳ್ಕೊಂಡು ಕೃಷ್ಣ ಇಂದ್ರಪ್ರಸ್ಥಕ್ಕೆ ಬರ್ತಾ ಇದ್ದಾನೆ. ನಂತರ ದೂತನಾಗಿ ಬರ್ತಾ ಇದ್ದಾನೆ, ತಾನೇ ದೌತ್ಯ ನಡೆಯದೆ ಒಳಗೆ ನಿಂತು ಮುರಿದ, ನಂತರ ಯುದ್ಧ ನಡೆಸಿದ, ವಿಶೇಷವಾಗಿ ದುರ್ಯೋಧನ ಸರ್ವನಾಶ ಮಾಡಿದ ಕೃಷ್ಣ ಅಂತ ಹೇಳ್ತಾನೆ. ಸರಿ, ಇವತ್ತು ಸ್ವಲ್ಪ ಕಾಟ ಕೊಡ್ತೇನೆ, ಸ್ವಲ್ಪ ಹೆಚ್ಚು ಹೊತ್ತು ಆಗ್ಬೋದಾ? ಸ್ವಲ್ಪ ಹೊತ್ತು, ಹೆಚ್ಚಿಲ್ಲ, ಆಗ್ಬೋದಾ? ಸರಿ, ನಾವೆಲ್ಲ ಯುದ್ಧದ ಕುರಿತು ಕೇಳಿದ್ವಿ, ಎಷ್ಟು ಜನ? 18 ಅಕ್ಷೋಹಿಣಿ ಸೈನ್ಯ ಯುದ್ಧಕ್ಕೆ ನಿಂತಿದ್ದಾರೆ. ವೆರಿ ಫೈನ್. ಊಟ ಯುದ್ಧ ಮಾಡಲಿಕ್ಕೆ ಶಕ್ತಿ ಬೇಕಲ್ಲ. ಏನು ಒಂದಿನ ಅಲ್ಲ, ನಾನ್ ಸ್ಟಾಪ್ 18 ದಿನ. ಮತ್ತೆ ಊಟದ ವ್ಯವಸ್ಥೆ ಹೇಗಾಯಿತು ಅಂದ್ರೆ, ಚೆನ್ನಾಗಿ ಹೇಳ್ತಾರೆ, ಒಬ್ಬ ರಾಜ ಬಂದ, ಉಡುಪಿಯ ರಾಜ. ಉಡುಪಿಯ ರಾಜ ನೋಡಿ, ಎಲ್ಲಿ ಇವರೆಲ್ಲ ಜಗಳ ಆಡೋರು, ಎಲ್ಲ ಉತ್ತರಾದಿ ಕಡೆಯವರೇ, ಕೃಷ್ಣ ಅಲ್ಲಿ ಅವನೇ, ನಮ್ಮ ನಮ್ಮವನಲ್ಲ. ಅಲ್ಲೇನು, ಕೃಷ್ಣ ಹುಟ್ಟಿದ್ದು ಗೋಕುಲ, ಮಥುರಾ, ನಂತರ ಗೋಕುಲ, ನಂತರ ದ್ವಾರಕ, ನಾರ್ತ್ ಸೈಡ್ ಅವನೇ ಕೃಷ್ಣ, ನಮ್ಮವನಲ್ಲ. ಕೃಷ್ಣನಿಗೆ ಹೇಳಬೇಕಾದರೆ ಕೃಷ್ಣನ ಮಡಿಯೂ ಅದರದ್ದೇ, ನಮ್ಮಡಿ ಅಲ್ಲ. ನಮ್ಮಷ್ಟು ಮಡಿ ಕೃಷ್ಣನಿಗೂ ಗೊತ್ತಿಲ್ಲ ಪ್ರಾಯಶ. ಯಾಕೆ ಅಲ್ಲಿದ ಮಡಿಯೇ ಅಲ್ಲ, ಶರ್ಟು ಪ್ಯಾಂಟ್ ಹಾಕೊಳ್ತೇವೆ, ಅದೇ ಮೇಲೆ ಶರ್ಟು ಕೆಳಗೆ ಪಂಚಿ, ಇದೇ ಕೃಷ್ಣನ್ ಸೆಟಪ್ಪು. ನಾವೇನು ಕಷ್ಟಪಟ್ಟು ನಾಲ್ಕು ಸ್ನಾನ ಮಾಡಿ ಅವನಿಗೆ ಅಭಿಷೇಕ ಮಾಡ್ತೀವಿ, ಪಾಪ ಬೇಡ ಅಂತಾನೆ, ಶರ್ಟ್ ಹಾಕೊಂಡೆ ಮಾಡುವಂತಾನೆ, ನಾವು ಸುಮ್ಮನೆ ಒದ್ದಾಡ್ತೀವಿ. ಇಲ್ಲ, ಅವನೆಲ್ಲ ಕಡೆ ಇದ್ದಾನೆ. ತಮಾಷೆಗೆ ಹೇಳಿದೆ, ವಿಶೇಷವಾಗಿ ಏನು ಹೇಳಿಕ್ಕೆ ಹೊರಟೆ, ಉಡುಪಿ ರಾಜ ಬಂದ, ಕೃಷ್ಣನ ಹತ್ರ ಕೇಳಿದ, ಕೃಷ್ಣ ಎಲ್ಲರಿಗೆ ಊಟ ಹಾಕೋ ಸೌಭಾಗ್ಯ ಕೊಡು ಸಾಯುವಂಥವರಿಗೆ. ಸರಿ ಕೃಷ್ಣ ಅಂದ, ಮಾಡು ಅಂತ. ಸರಿ ಚೆನ್ನಾಗಿದೆ, ದಿನಾಗ್ಲೂ ಬೆಳಿಗ್ಗೆ ಊಟ ಹಾಕ್ತಿದ್ರೆ ಫಲಾರ ಏನು ಕೊಡ್ತಿದ್ರೋ ಗೊತ್ತಿಲ್ಲ, ಉಪವಾಸದಿಂದ ಯುದ್ಧ ಮಾಡುವರು ಅವ್ರು ಯಾರಿದ್ರು ಗೊತ್ತಿಲ್ಲ, ಒಟ್ಟಾರೆ ರಾತ್ರಿ ಊಟಕ್ಕೆ ಸಿದ್ಧ ಆಗಬೇಕು. ಅಡಿಗೆ ಹೆಂಗೆ ಮಾಡಬೇಕು, ಅಡಿಗೆ ಮಾಡಬೇಕಾದ್ರೆ ರಾತ್ರಿ ಇವತ್ತಿದ್ದವರು ನಾಳೆ ಇರಲ್ಲ, ಸತ್ತೋಗಿರ್ತಾರೆ, ಎಷ್ಟು ಜನ ಸಾಯ್ತಾರೆ ಅಂತ ಹೇಳಿ ಸಾಯ್ತಾರಾ, ಗೊತ್ತೇ ಆಗಲ್ಲ. ಮತ್ತೆ ಅಡಿಗೆ ಎಲ್ಲ ವೇಸ್ಟ್ ಆಗಲ್ವಾ ಮಾಡಿದ್ದವರಿಗೆ, ಅದಕ್ಕೆ ಹೇಗೆ ಗೊತ್ತಾಗಬೇಕು. ನೋಡಿದ್ರೆ ಸರಿಯಾಗಿ ಒಂದು ಅಗುಳು ಉಳಿತಾ ಇದ್ದಿಲ್ಲ, ಎಲ್ಲರಿಗೂ ಕರೆಕ್ಟ್ ಆಗ್ತಿತ್ತಂತೆ. ಆವಾಗ ಕೊನೆಯ ದಿನ ಮುಗಿದ ಮೇಲೆ ಧರ್ಮರಾಜ ಕೇಳುತ್ತಾನೆ ಆ ರಾಜನನ್ನ, ಹೇಗ್ ಗೊತ್ತಾಗ್ತಾ ಇತ್ತು ನಿಮಗೆ ಸರಿ ದಿನಾಗ್ಲೂ ಇಷ್ಟೇ ಜನ ರಾತ್ರಿ ಉಳಿತಾರೆ ಅಂತ. ಅವಾಗೆ ಆತ ಕೃಷ್ಣನ ಕಡೆ ತೋರಿಸ್ತಾರೆ, ಈತನಿಂದ ಗೊತ್ತಾಗ್ತಾ ಇತ್ತು. ಹೇಗೆ ಅಡಿಗೆ ಮೊದಲು ಕೃಷ್ಣ ಬರ್ತಿದ್ದಂತೆ ಅಲ್ಲಿಗೆ ಅಡಿಗೆ ಶಾಲೆಗೆ ಬಂದು, ಕೃಷ್ಣ ಬಂದ ಕೂಡಲೇ ಈ ಕಡಲೆ ಬೀಜ ಕೃಷ್ಣನ ಮುಂದೆ ಇಡಬೇಕಂತೆ, ಇಟ್ಟರೆ ಅದರಲ್ಲಿ ಕೃಷ್ಣ ತಗೊಂಡು ಸರಿಯಾಗಿ ಇಷ್ಟು ಅಂತ, ಅದರಲ್ಲಿ ಕೆಲವು ತಿಂದು ಕೆಲವು ಉಳಿಸಿ ಹೋಗ್ತಿದ್ದ ದಿನಾಗ್ಲೂ. ಅದು ನೋಡಿ ಲೆಕ್ಕ ಇಟ್ಟುಕೊಂಡು ಇಷ್ಟು ಜನ ಉಳಿತಾರೆ ಇಷ್ಟು ಜನ ಸಾಯ್ತಾರೆ ಅಂತ ಮೊದಲೇ ಕೃಷ್ಣ ಹಿಂಟು ಕೊಡ್ತಾ ಇದ್ದ. ಏನು ಒಬ್ಬರು ಹೆಚ್ಚಿರಬಾರದು, ಒಬ್ಬರು ಕಡಿಮೆ ಇರಬಾರದು, ಹೇಗ್ರಿ ಬರೋರು ಎಸ್ಟಿಮೇಟ್ ಮಾಡ್ಲಿಕ್ಕಾಗಲ್ಲ, ಮಠದಲ್ಲಿ 100 ಒಂದಿದ್ದಾಗ 200 ಆಗ್ತಾರೆ. ಹೌದು, ಹುಳಿ ಸಾರಾಗಿರುತ್ತೆ, ಎಲ್ಲ ಆಗಿರುತ್ತೆ, ಅದ್ಭುತವಾಗಿರತಕ್ಕಂಥ. ಹೌದು, ತಪ್ಪಿದ್ದಲ್ಲ, ಮದುವೆ ಮಾಡಲೇಬೇಕು ಅಡಿಗೆ ಅಲ್ವಾ. ಮತ್ತೆ ಅಲ್ಲಿ ಹೇಗೆ ಮಾಡ್ತಿದ್ರು ಅಂದ್ರೆ, ಕೊಲ್ಲುವವ ಇವನೇ, ಎಲ್ಲರಲ್ಲಿ ನಿಂತು ಕೊಲ್ಲುವನು ಇವನೇ. ಹೇಗೆ ಪ್ರೀ ಪ್ಲಾನ್ಡ್, ಇಷ್ಟು ಜನ ಕೊಲ್ಲಬೇಕು ಅಂತ ಮೊದಲೇ ನಿಂತುಕೊಂಡು ಕೊಲ್ಲುವ ಆ ಶಕ್ತಿ ಅಲ್ಲಿ ಪರಿಚಯ ಆಗುತ್ತೆ. ದುರ್ಯೋಧನ ಸಮಾಪ್ತಿ ಮಾಡಿಸ್ತಾರೆ. ನಂತರ ಬಲರಾಮ ದೇವರು ತೀರ್ಥಯಾತ್ರೆ ಮಾಡ್ತಾ ಬಂದು ನೈಮಿಷಾರಣ್ಯದಲ್ಲಿ ರೋಮಹರ್ಷಣರು ಯಜ್ಞದಲ್ಲಿರುವಾಗ ಅವರು ಎದ್ದಿಲ್ಲ ಅಂತ ಅವರನ್ನ ವಧ ಮಾಡುತ್ತಾರೆ. ನಂತರ ಅವರಿಗೇನು ಪಾಪ ಇಲ್ಲ, ಯದ್ಯಪಿ ಅವರ ಕರ್ಮ ಪರಿಹಾರ ಮಾಡಿ ನಂತರ ಇನ್ನೊಂದು ರೂಪ ಕೊಡುತ್ತಾರೆ ಅವರಿಗೆ, ಆದರೆ ಯಾತ್ರೆಗೆ ಮತ್ತೂ ಹೊರಡುತ್ತಾರೆ ಅಂತ ಹೇಳುತ್ತಾರೆ. ನಂತರ ಆ ಒಂದು ಯಾತ್ರೆಯಲ್ಲಿ ಒಬ್ಬ ದೈತ್ಯ ಎಲ್ಲ ಋಷಿಮುನಿಗಳಿಗೆ ತೊಂದರೆ ಕೊಡ್ತಿದ್ದ. ಏನು ಕೊಡ್ತಿದ್ದ, ಯಜ್ಞ ಪೂರ್ಣಾಹುತಿಯಾಗೋ ಕಾಲಕ್ಕೆ ಮಲಮೂತ್ರಗಳು ಹಾಕ್ತಿದ್ದ ಅಲ್ಲಿ. ಅವನನ್ನ ಕೊಂದು ಹಾಕಿದರು ಬಲರಾಮ ದೇವರು. ಅರ್ಥ ಆಗಿಲ್ಲಲ್ವಾ, ಇದನ್ನ ಜ್ಞಾನಿಗಳು ಹೇಳುತ್ತಾ ಇದ್ರಂತೆ, ಯಾರು ಐಕೂರಾಚಾರ ಮಹಾನುಭಾವರೆಲ್ಲ. ಯಾರೋ ಒಬ್ಬ ಆತನಿಗೆ ವಿಚಿತ್ರ ರೋಗ, ವಿಚಿತ್ರ ರೋಗ. ಏನು ರೋಗ, ಮಾಮೂಲಾಗಿದ್ರೆ ಚೆನ್ನಾಗಿರ್ತಾನೆ, ದೇವರು ಪೂಜಾ ಮಾಡಿ ಕೂತುಕೊಂಡಾಗ ಮಧ್ಯದಲ್ಲಿ ವಿತೌಟ್ ಕಂಟ್ರೋಲ್ ಯೂರಿನೇಷನ್ ಬಂದ್ಬಿಡುತ್ತೆ, ಥಟ್ಟನೆ ಬಂದ್ಬಿಡುತ್ತೆ, ಮೋಷನ್ ಬಂದ್ಬಿಡುತ್ತೆ. ಏನು ಮಾಡಬೇಕು, ಸಾಲಗ್ರಾಮ ಇಟ್ಟುಕೊಂಡು ಒರೆಸ್ತಾ ಇರೋ ಕಾಲಕ್ಕೆ ಬಂದ್ರೆ ಇಡೀ ಎಲ್ಲಾ ತೊಳೆದು ಬಳದು ಯಪ್ಪ ಅಳತಾ ಇದ್ರಂತೆ. ಆವಾಗ ಬಲರಾಮ ದೇವರು ಈ ಬಲ್ವಲನನ್ನ ಸಂಹಾರ ಮಾಡಿದ ಕಥ ನಿತ್ಯ ಸ್ಮರಣೆ ಮಾಡು ಅಂತ ಹೇಳಿದ್ರಂತೆ. ಒಂದು ತಿಂಗಳಲ್ಲಿ ಆ ರೋಗ ಹೋಯಿತು. ಅಲ್ಲ, ಇದಕ್ಕದಕ್ಕೆ ಸಂಬಂಧ ಏನು ಅಂದ್ರೆ, ಅಲ್ಲಿ ಎಲ್ಲಾ ಸಜ್ಜನರಿಗೆ ಪೂರ್ಣಾಹುತಿಯಲ್ಲಿ ಮಲಮೂತ್ರಗಳು ಹಾಕಿದಂಥ ಬಲ್ವಲನೇ ನಮ್ಮ ಶರೀರದಲ್ಲಿದ್ದುಕೊಂಡು ನಿಜವಾದ ಸಾಧನೆ ಮಾಡುವಾಗ ಮಲಮೂತ್ರಗಳು ಏನು ಪೂಜಾ ಮಾಡೋ ಕಾಲಕ್ಕೆ, ಹೋಮ ಮಾಡೋ ಕಾಲಕ್ಕೆ, ಎಲ್ಲ ಕಾಲಕ್ಕೆ ತಟ್ಟನೆ ಬರುವಂತೆ ಮಾಡೋದು, ತೊಂದರೆ ಆಗುವಂತೆ ಮಾಡೋದು ಆ ಬಲ್ವಲ ನಮ್ಮೊಳಗಿರ್ತಾನೆ. ಅಲ್ಲಿ ಬಲರಾಮದೇವರು ಕೊಂದದ್ದನ್ನು ಚಿಂತನೆ ಮಾಡಿದರೆ ಇಲ್ಲಿ ಬಲರಾಮದೇವರು ಅವನನ್ನು ಕೊಂದು ನಮ್ಮ ಆರೋಗ್ಯ ಸೆಟ್ ಮಾಡುತ್ತಾರೆ. ಇದು ಪ್ರಾಕ್ಟಿಕಲ್ಲಿ ಅಪ್ಲೈಡ್ ಭಾಗವತ. ನಮಗೆ ಆ ಪೋರ್ಷನೇ ಗೊತ್ತಿಲ್ಲ. ಐಕ್ಯರಾಜನಂತವ್ರು ತೆಗೆದು ಕೊಡ್ತಾ ಇದ್ರಂತೆ, ನೋಡು ಇದು ಚಿಂತನೆ ಮಾಡಿದರೆ ನೀವು ಹೋಗುತ್ತೆ, ಇದು ಹೋಗುತ್ತೆ ಅಂತ. ಅದಕ್ಕೆ ಅಲ್ಲಿದ್ದ ಜನಕ್ಕೆಲ್ಲ ಭಾಗವತ ಅಂದ್ರೆ ಬಹಳ ಇಷ್ಟ. ಯಾವ ಪಾರ್ಟ್ ಮುಟ್ಟಿದ್ರೆ ನಮ್ದು ಯಾವ ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ ಅಂತ ಕಾದುಕೊಂಡಿದ್ರು. ನಮಗ ಯುಟಿಲೈಸೇಷನೇ ಗೊತ್ತಿಲ್ಲ. ಅದಕ್ಕೆ ಪುಸ್ತಕ ಅಲ್ಲೇ ಬಿದ್ದಿರುತ್ತೆ, ನಾವು ಅಲ್ಲೇ ಇರ್ತೀವಿ. ಅವು ತಾನೆ ಧೂಳಿ ಕೂತಿರುತ್ತೆ ಅದರ ಮೇಲೆ. ಆ ಸರಿ, ಮುಂದಕ್ಕೆ ಹೋದರೆ ವಿಶೇಷವಾಗಿರತಕ್ಕಂಥ ಬಲ್ವರನನ್ನ ಸಂಹಾರ ಮಾಡಿ ನಂತರ ಒಂದು ವರ್ಷ ಪರ್ಯಂತ ತೀರ್ಥಯಾತ್ರೆ ಮಾಡಿದರು. ನಂತರ ವಿಶೇಷವಾಗಿ ಭೀಮ ದುರ್ಯೋಧನರ ಯುದ್ಧ ಕಾಲಕ್ಕೆ ಬಂದರು. ಬಂದವರು ಭೀಮ ಸರಿಯಾಗಿ ಯುದ್ಧ ಮಾಡಿಲ್ಲ ಅಂತ ಸಿಟ್ಟು ಮಾಡಿದ್ರು. ಮಾಡಿದ್ದಕ್ಕೆ ಕೃಷ್ಣ ಸರಿಯಾಗಿ ಹೇಳಿದ್ದು, ಭೀಮ ಸರಿಯಾಗಿ ಹೊಡೆದದ್ದು ಮೇಲ್ನೋಟಕ್ಕೆ ಹಾಕಿಕೊಂಡಿದೆ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ನಂತರ ವಿಶೇಷವಾಗಿ ಪಾಂಡವರನ್ನ ರಾಜ್ಯದಲ್ಲಿ ಸ್ಥಾಪನೆ ಮಾಡಿ ಯಾಗಗಳು ಮಾಡಿಸಿ ನಂತರ ಕೃಷ್ಣ ದ್ವಾರಕೆಗೆ ಬಂದ. ಬಂದಾಗ ಒಬ್ಬ ವ್ಯಕ್ತಿ ಬಂದ. ಯಾರು ಅಂದರೆ ಕುಚೇಲ. ಕು ಅಂದರೆ ಛಿದ್ರ, ತೂತು ಬಿದ್ದ ಬಟ್ಟೆ ಇರುವವ, ಕುಚೇಲ ಅಂದರು. ಸರಿ, ಬಂದನ ಮಹಾನುಭಾವ. ಹೆಂಡತಿ ಒಂದೇ ಗೋಳು ಹಾಕಿಕೊಂಡು, ನಾನು ಉಪವಾಸ ಇರ್ತೇನೆ, ನೀವು ಉಪವಾಸವೇ, ಮಕ್ಕಳಿರಬೇಕಂದ್ರೆ ಹೇಗೆ? ಹೋಗಿ ನಿಮ್ಮ ಸ್ನೇಹಿತ ಅಲ್ವಾ, ಕೃಷ್ಣನನ್ನ ಸ್ವಲ್ಪ ಕೇಳಿ ಏನಾದರೂ ತನ್ನಿ. ಪಾಪ ಆಕೆಯ ಕಾಟಕ್ಕೆ ತಡೆಯಲಾರದೆ ಕೃಷ್ಣನ್ನ ಏನೋ ಕೇಳಬಾರದೆಂಬ ದೀಕ್ಷಾ, ಈಕೆ ಕೇಳಲೇಬೇಕೆಂಬ ದೀಕ್ಷಾ. ಸರಿ, ಹೊರಡ್ತಾ ಇದ್ದಾರೆ. ಕೃಷ್ಣನ ಹತ್ರ ಹೋಗ್ಬೇಕಾದ್ರೆ ಏನಾದರೂ ಚೂರು ತಗೊಂಡು ಹೋಗ್ಬೇಕಲ್ಲ, ಬರೀ ಗೈಲಿ ಹೋಗ್ಬಾರ್ದಂತ ದೇವರ ಹತ್ರ, ಬರೀ ಗೈಲಿ ಹೋಗ್ಬಾರ್ದು ದೇವರ ಹತ್ರ, ಮಕ್ಕಳ ಹತ್ರ, ಮುದುಕರಿದ್ದ ಕಡೆ ಬರೇ ಗೈಲಿ ಹೋಗಬಾರದು, ಏನಾದರೂ ತಗೊಂಡು ಹೋಗ್ಬೇಕಂತೆ. ಅವಾಗ ಏನು ಮಾಡಬೇಕು? ಬೇರೆ ಮನೆ ಹೋಗಿ ಕುಟ್ಟಿ ಅವಲಕ್ಕಿ ಚೂರು ತಂದು, ಅದು ಹಿಡಿಸಲಿಲ್ಲ ಯಾವುದರಲ್ಲಿ, ಬಟ್ಟೆಯಲ್ಲಿ, ಮನೆಯಲ್ಲಿ ಪಾತ್ರೆಗಳೇ ಇಲ್ಲ ತರಲಿಕ್ಕೆ. ಅದಕ್ಕೆ ಆ ವಸ್ತ್ರ ಹೇಗಿತ್ತು ಅಂದರೆ ಅದರ ತುಂಬ ತೂತೆ, ಎಲ್ಲಿರಬೇಕು ಅವಲಕ್ಕಿ, ಎಲ್ಲ ಸೋರಿ ಹೋಗ್ಬೇಕು. ಅದಕ್ಕೆ ಒಂದೊಂದು ಗಂಟಿಗೂ ಗಂಟಿಗೂ ಗಂಟು ಹಾಕಿದ್ಲು ಅಂದರೆ, ತೂತು ತೂತಿಗೂ ಗಂಟು ಹಾಕಿದ್ಲು. ಹಾಕಿದರೆ ಅದೆಲ್ಲ ಗಂಟುಗಳು ಸೇರಿ ಚೂರು ಸ್ಥಳ ಬಂತು. ಅಲ್ಲಿ ಹಾಕಿದರೆ ಹಿಡಿ ಅವಲಕ್ಕಿ ಸರಿಯಾಗಿ ಹಿಡಿಯಿತು. ಆ ಗಂಟು ಕಟ್ಟೆ ಎಲ್ಲಿ ಮತ್ತು ಸೋರಿ ಹೋಗುತ್ತೋ ಅಂತದು. ಅದನ್ನು ಕಳಿಸಿಕೊಟ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಬಡಕಲು ಶರೀರ, ಗಾಳಿ ಬಂದರೆ ಕಾಣಿಸಲ್ಲ ವ್ಯಕ್ತಿ ಅಂತ ವ್ಯಕ್ತಿ, ಕಾಲಿಗೆ ಚಪ್ಪಲಿ ಇಲ್ಲ, ಕೋಲು ಹಿಡ್ಕೊಂಡು ಬಂದಿದ್ದಾನೆ ವೃದ್ಧ, ಕೃಷ್ಣನ ಹತ್ರ ಬರ್ತಾ ಇದ್ದಾನೆ. ಬಂದರೆ ಹೊರಗೆ ನಿಂತು ಅಲ್ಲಿದ್ದವರಿಗೆ ಹೇಳಿದ್ದು, ನಾನು ಕುಚೇಲ ಅಂತ ಬಂದಿದ್ದೇನೆ ಹೇಳಿ. ಯಾರೀ ನೀವು? ಮಾಮೂಲಿ ಅಲ್ಲ. ಅಲ್ಲಿದ್ದವರು ನೋಡಿದ್ರು ಆಕಾರ ವ್ಯವಹಾರ ನೋಡಿ, ಯಾರ ನೀವು? ಕೃಷ್ಣನ ಸ್ನೇಹಿತ. ನೀನೇನು ಕೃಷ್ಣನ ಸ್ನೇಹಿತನ? ಕೃಷ್ಣ ರಾಜಾಧಿರಾಜ. ಹೇಳಿ ಅಪ್ಪ, ಇರು ಅಂದ್ರೆ ಇರ್ತೇನೆ, ಹೋಗು ಅಂದ್ರೆ ಹೋಗ್ತೇನೆ. ಚೆನ್ನಾಗಿದೆ ಅಲ್ವಾ? ಸರಿ, ನಮ್ದೇನು ಹೋಯಿತು? ಯಾಕಂದ್ರೆ ಕೃಷ್ಣನ್ ತಂಟೆ ಬೇಡ ಅಂತ ಎಲ್ಲರಿಗೂ. ಈತನಿಗ ಇಂಥವರೇ ಇರ್ತಾರೆ ಸ್ನೇಹಿತರು ಅಂತಿಲ್ಲ, ಎಲ್ಲರೂ ಇಂಥವರೇ ಈತನಿಗೆ, ಎಲ್ಲ ಬಡವರೇ ಸ್ನೇಹಿತರು. ಒಳಕ್ ಹೋದ್ರು ಕೃಷ್ಣನಿಗೆ ಹೇಳ್ತಾರೆ, ತುಂಬಾ ಸುಂದರ ಆದ ಕಲ್ಪನೆ, ಬಹಳ ಚೆನ್ನಾಗಿದೆ. ಎಲ್ಲಿ ಅಂದ್ರೆ ಭೇಟ ದ್ವಾರಕ ಹೋಗ್ಬೇಕು ನೀವು. ಭೇಟ ದ್ವಾರಕ ಹೋದರೆ ಹೋಗಿದ್ದೀರಾ? ಸ್ವಲ್ಪ ಕಣ್ಣು ಶಾರ್ಪ್ ಆಗಿರ್ಬೇಕು. ನಾವು ತೀರ್ಥಯಾತ್ರೆಗೆ ಯಾವುದಕ್ಕೆ ಶಾರ್ಪ ಪರಮಶಾರ್ಪ ಆಗಿರುತ್ತೆ ಕಣ್ಣುಗಳೆಲ್ಲ, ಯಾವ ಶಾಪ ಅಲ್ಲಿ ಏನೇನು ಮಾರ್ತಾ ಇದ್ದಾರೆ ಅಂತ ಅದರಲ್ಲಿ ಆಗಿ ಯಪ್ಪ ಎಲ್ಲರನ್ನ ಸೆಳ್ಕೊಂಡು ಬರಲಾರ್ದೆ ಒದ್ದಾಡಬೇಕು, ಅಷ್ಟು ಶಾಪಿಂಗ್ ಹೋಗ್ಬಿಡ್ತಾ ಇರ್ತಾರೆ. ಬಹಳ ಒದ್ದಾಡಿದ್ವಿ ತೀರ್ಥಯಾತ್ರೆಯಲ್ಲಿ, ಆ ಶಾರ್ಪ್ನೆಸ್ ಬೇಡ, ಮಿಕ್ಕದ್ದು ಬೇಕು. ಅಲ್ಲಿ ಆ ಒಂದು ಕಡೆ ಆ ಬೇಟ ದ್ವಾರಕೆಯಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಕೃಷ್ಣ ಕುಚೇಲ ಭೇಟಿಯಾದ ಜಾಗ, ಅವಲಕ್ಕಿ ಕೊಟ್ಟದ್ದಿಲ್ಲೇ ಅಂತ ಹೇಳ್ತಾರೆ. ಅಲ್ಲೊಂದು ಟೇಬಲ್ ಹಾಕಿರ್ತಾರೆ, ರಸೀಟು ಇಟ್ಟಿರ್ತಾರೆ, ಎಲ್ಲ ಕಡೆ ರಸೀಟ್ ಇರುತ್ತೆ ಅಲ್ಲಿ ದುಡ್ಡು ತಗೊಳ್ಳಿಕ್ಕೆ, ಅದು ಒಂದು ಸಿಸ್ಟಮ್ ಮಾಡ್ಕೊಂಡಿರ್ತಾರೆ. ಸರಿ, ಅಲ್ಲೊಂದು ಫೋಟೋ ಇದೆ ನೋಡಬೇಕು. ಕೃಷ್ಣನಿಗೆ ಭಟ ಹೇಳತಾ ಇದ್ದಾನೆ, ಈ ಕುಚೇಲ ದೂರದಲ್ಲಿದ್ದಾನೆ ಹೊರಗೆ, ಕೃಷ್ಣ ಹೇಗ್ ಬಂದ ಅಂದ್ರೆ ಪಾಲಕಿಯನ್ನ ಭಟರು ಹೊರಿತಾ ಇದ್ದಾರೆ, ಪಾಲಕಿ ಬರ್ತಾ ಇದೆ, ಕೃಷ್ಣ ಓಡಿ ಬರ್ತಾ ಇದ್ದಾನೆ, ಓಡಿ ಬರ್ತಾ ಇದ್ದಾನೆ. ಅದು ಹಾಕಿದ್ದಾರಲ್ಲಿ, ಕೃಷ್ಣ ನಡ್ಕೊಂಡು ಬಂದಿಲ್ಲ, ನೀ ಹೋಗಿ ಕರ್ಕೊಂಡು ಬಂದಿ ಅಂತ ಹೇಳಿಲ್ಲ, ತಾನು ಓಡ್ತಾ ಇದ್ದಾನೆ, ಅವರನ್ನ ಓಡಿಸ್ತಾ ಇದ್ದಾನೆ, ಕುಚೇರನ ಹತ್ರ ಬರ್ತಾ ಇದ್ದಾನೆ. ಅವನಲ್ಲಿ ಇವನಲ್ಲಿ ಅವ ಓಡಿ ಬರೋದೇನು? ಹೌದು, ಹರಿವಂಶದಲ್ಲಿ ಬರ್ತಾ ಇದೆ, ಪುರಾಣಗಳಲ್ಲಿ ಬರ್ತಾ ಇದೆ, ಭಕ್ತರಿಗಾಗಿ ಓಡಿ ಬರ್ತಾನೆ. ಅದಕ್ಕೆ ಇವನಂದ್ರೆ ಎಲ್ಲರಿಗೂ ಇಷ್ಟ. ಬಂದ ಕುಚೇರನ ಕರ್ಕೊಂಡು ಹೋಗ್ತಾನೆ, ನೋಡಿ ಕುಚೇರನನ್ನ ಪಾಲಕಿಯಲ್ಲಿ ಕೂಡಿಸ್ತಾನೆ, ಪಾಲಕಿಯಲ್ಲಿ ಕೂಡಿಸಿ ತಾನು ನಡ್ಕೊಂಡು ಹೋಗ್ತಾ ಚಾಮರ ಹಾಕ್ತಾನೆ. ಚಾಮರ ಹಾಕಿ ಕರ್ಕೊಂಡು ಹೋಗಿ ಸಿಂಹಾಸನದಲ್ಲಿ ಕೂಡಿಸಿ ಕಾಲು ಹಿಡಿದು ಕಳಕ್ ಕೊಡ್ತಾನೆ. ಕಳಕ್ ಕೂತು ಕಾಲು ತೊಳೀತಾನೆ. ರುಕ್ಮಿಣಿ ದೇವಿ ಎಲ್ಲರಿಗೂ ಆಶ್ಚರ್ಯ, ಎಂತ ಯಪ್ಪ ಹೀಗಿದ್ದ ನೋಡ್ಲಿಕ್ಕೆ. ಕೃಷ್ಣ ಕಾಲು ಹಿಡಿತಾನೆ, ಕೃಷ್ಣ ಕಾಲು ಹಿಡಿತಾನೆ, ಪಾದ ತೊಳೀತಾನೆ, ಎಲ್ಲರಿಗೂ ಹಾಕ್ತಾನೆ. ಯಾರಿಗೆ? ತನ್ನ ತಲೆ ಮೇಲೆ ಹಾಕ್ಕೊಡ್ತಾನೆ, ರುಕ್ಮಿಣಿ ದೇವಿ ತಲೆ ಮೇಲೂ ಹಾಕ್ತಾನೆ, ಎಲ್ಲ ಇಡೀ ಕೋಶಾಗಾರಕ್ಕೂ ಹಾಕ್ತಾನೆ. ಪಕ್ಕದೇ ಬಲರಾಮ ದೇವರು ಇದ್ರು, ಅವ್ರಿಗೂ ಹಾಕಿದ. ಅವರು ನೋಡು, ಬೇ ಕೃಷ್ಣ ನಿನ್ ನಾಟಕ ಏನು ಬೇಕಾದ್ರೂ ಮಾಡಯ್ಯ ಅಂತ ಎಲ್ಲರೂ ಹಾಕಿಸಿಕೊಂಡ್ರು. ಯಾಕೆ? ದೊಡ್ಡವರೆಲ್ಲ, ಚಿಕ್ಕ ಈತ. ನಂತರ ಅವರಿಗೆ ವಿಶೇಷವಾಗಿ ಹೇಳ್ತಾರೆ, ಸುಸ್ತಾಗಿ ಬಂದಿದ್ನಲ್ಲ, ಆತನ ಕರ್ಕೊಂಡು ಹೋಗಿ ತಾನೇ ಪಕ್ಕದಲ್ಲಿ ರುಕ್ಮಿಣಿ ದೇವಿ ಬಿಸಿ ನೀರು ಹಾಕಬೇಕು. ದಾಸರು ಹೇಳಿದ್ದಾರೆ ಇದನ್ನ, ಆತ ಎಣ್ಣೆ ಹಚ್ಚಿ ವಿಶೇಷ ಎರದದ್ದಂತೆ, ವಸ್ತ್ರ ಉಡಿಸಿದ್ದು, ಊಟ ವಿಶೇಷವಾಗಿ ತಾನು ಪಕ್ಕದಲ್ಲಿ ಮಾಡಿಸಿದ್ದು, ಇಷ್ಟೆಲ್ಲ ಆದರೆ ಇದ್ಯಾವುದೂ ಆತನ ತಲೆಗೆ ಬರುತ್ತಾ ಇಲ್ಲ. ಎದುರಿಗೆ ಇವ ಇದ್ದಾನಲ್ಲ, ಅವನನ್ನೇ ನೋಡ್ತಾ ಇದ್ದಾರೆ, ಅವನನ್ನೇ ನೋಡ್ತಾ ಇದ್ದಾರೆ, ಮೈ ಮರೆತು ಹೋಗ್ತಾ ಇದ್ದಾರೆ. ಎಲ್ಲ ಮುಗೀತು, ರಾತ್ರಿ ಎಲ್ಲ ತಾವು ಹುಡುಗತನದಲ್ಲಿ ಕಡದಂತಹ ಎಲ್ಲ ನೆನೆಸ್ಕೊಳ್ತಾ ಇದ್ದಾರೆ. ಕೃಷ್ಣ ಹೆಚ್ಚು ಕಾಲ ಇಟ್ಕೊಂಡಿಲ್ಲ, ನಾನು ಹೊರಡುತ್ತೇನೆ ಅಂದಾಗ ಹೊರಡು ಅಂದ. ಯಾಕೆ? ಹತ್ತಿರ ಹೆಚ್ಚು ಕಾಲ ನೋಡುವ ಯೋಗ್ಯತೆ ಇರಲ್ಲ, ಅದಕ್ಕೆ ಬೇಗ ಕಳಿಸಿಕೊಟ್ಟ. ನಂತರ ಹೋಗ್ತೇನೆ ಅಂದಾಗ ಹೋಗಿ ಬಾ ಅಂದ. ಏನು ಕೊಳ್ಳಿಲ್ಲ ಕೈಯಲ್ಲಿ, ಏನೂ ಇಲ್ಲ. ನಾವು ಸ್ವಲ್ಪ ಹೋಗೋ ಕಾಲಕ್ಕೆ ಬ್ರಾಹ್ಮಣ ಬಂದಿದ್ದು, ಈತ ಕ್ಷತ್ರಿಯ ದಕ್ಷಿಣೆ ಇಲ್ಲ, ಸ್ನೇಹಿತ ಬಂದನಲ್ಲ, ಸ್ನೇಹಿತನಿಗೆ ಕೊಡಬಾರ್ದು ಹೋಗು. ಪಾಪ ಅರ್ಧ ಹಾದಿ ಬಂದ್ಮೇಲೆ ನೆನಪಾಯ್ತು, ಹೌದು ಹೆಂಡತಿ ಕೇಳಿದಲ್ಲ, ಏನಾಚು ಕೇಳಿ ತಗೊಂಬಾ ಅಂತ. ನಾ ಕೇಳೇ ಇಲ್ಲ, ಕೇಳಿಲ್ಲ ಅಂಬುದಕ್ಕೆ ದುಃಖ ಆಗಿಲ್ಲ, ಖುಷಿಯಾಯ್ತಂತೆ. ಯಪ್ಪ ದೇವರತ್ರೆ ಈ ಕೇಳೋ ದೇವ ಬಂದಿಲ್ಲಲ್ಲ, ಆನಂದ ಆಯ್ತು. ಮತ್ತೆ ಹೆಂಡತಿ ಏನೊಂದು ಹೇಳೋಣ, ಮರ್ತೋದೆ ಅದು ಮಾಮೂಲ ಇರುತ್ತಲ್ಲ ಮನೆಯಲ್ಲಿ, ಏನ್ ತರಬೇಕಾದ್ರೆ ಮರ್ತೋದೆ ಅಂತ ಒಂದು ಉತ್ತರ ಗಂಡದ್ರಿಂದ ಇರುತ್ತೆ. ಅದಕ್ಕೆ ನಾ ಮರ್ತೋದೆ ಅಂತ ಹೇಳೋಣ ಅಂತ ಹೋದ. ಹೋಗುವಾಗ ನಾವು ಅಲ್ಲಿಗೂ ಹೋಗಿದ್ವಿ, ಎಲ್ಲಿ ಕುಚೇಲನ ಮಂದಿರ ದೊಡ್ಡ ಭವನ ಇದ್ದ ಜಾಗಕ್ಕೂ ಹೋಗಿದ್ವಿ. ಅದು ತೋರ್ತಾರೆ ಕುಚೇಲ್ಕ ಭವನ್ ಅಂತ. ಇವಾಗ ಕುಚೇಲನ ಚಿಕ್ಕದಾಗಿದೆ ಕಾರ್ಯಕ್ರಮದಲ್ಲಿ, ಆ ಸ್ಥಾನ ಇದೆ ವಿಶೇಷವಾಗಿ ಬರ್ತಾನೆ. ನೋಡಿದ್ರೆ ಪಾಪನಿಗೆ ಹತಾಶ, ಏನು ಯುದ್ಧ ಚಿಕ್ಕ ಗುಡಿಸಲು ಹೋಗ್ಬಿಟ್ಟಿದೆ, ಯಾರೋ ದೊಡ್ಡ ಭವನ ಕಟ್ಬಿಟ್ಟಿದ್ದಾರೆ. ನೋಡಿದ ಅಯ್ಯೋ ನನ್ನ ಗುಡಿಸಲು ತೆಗೆದುಬಿಟ್ಟು ಯಾರೋ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲಿಗೆ ಹೋಗ್ಬೇಕಪ್ಪ ನಾನು ಕೃಷ್ಣ ಅಂದ್ಕೊಂಬೋದ್ರೊಳಗೆ ಯಾರೋ ಬಾಕಿ ಏನು ಮೈಯೆಲ್ಲ ಆಭರಣ ಮೈಯೇ ಕಾಣಿಸಲ್ಲ ಆ ಥರ ಆಭರಣ ಹಾಕೊಂಡು ಬಂದು ನಮಸ್ಕಾರ ಮಾಡ್ತಾಳೆ. ಅವರು ಒಂದು ಯಾಕಮ್ಮ ಯಾರು ನಮಸ್ಕಾರ ಮಾಡ್ತೀನಿ ನಾನ್ರಿ ಹೆಂಡತಿ, ಇದೇನು ಇಂಥ ಪರಿ, ಕೃಷ್ಣ ಕೊಟ್ಟ ಅಲ್ಲ ನನಗೇನು ಕೊಟ್ಟಿಲ್ಲ, ಇಲ್ಲಿಗೆ ಎಲ್ಲ ಟ್ರಾನ್ಸ್ಫರ್. ಕೇಳಿದ್ಯಾರು ಸಂಪತ್ತು ಆಕೆ, ಅದಕ್ಕೆ ಆಕೆ ಕೇಳಿದ್ದ ಆಕೆ ಕೊಟ್ಟ, ನೀನು ಕೇಳಿದ್ದೇನೋ, ನನ್ನನ್ನೇ ಅಲ್ವಾ, ನನ್ನನ್ನೇ ಕೊಡ್ತೀನಿ, ನಿನ್ನ ಹೃದಯದಲ್ಲಿ ನಾನಿದ್ದೇನೆ. ಚೆನ್ನಾಗಿದೆ ರಾಘವೇಂದ್ರ ವಿಜಯದಲ್ಲಿ. ಕೊನೆಯಲ್ಲಿ ರಾಯರು ದೇವರಿಗೆ ಮಂತ್ರ ಪುಷ್ಪ ಹಾಕಿ ಮುತ್ತಿನ ಗದ್ದಿಗೆಯಲ್ಲಿ ಬಂದು ಕೂಡುತ್ತಾರೆ ಅಂತ ಅಲ್ಲಿಗೆ ಸಮಾಪ್ತಿ ಮಾಡ್ತಾರೆ. ಆ ಮಂತ್ರ ಪುಷ್ಪ ಬಹಳ ಚೆನ್ನಾಗಿದೆ. ಅಲ್ಲಿ ಹೇಳ್ತಾರೆ, ಕೃಷ್ಣ ಇಷ್ಟು ಸಂಪತ್ತಿದೆ ನಿನಗೆ, ನೀನು ಆ ಕುಚೇರನಿಗೆ ಚೂರು ಸಂಪತ್ತು ಕೊಟ್ಟದ್ದೇನು ದೊಡ್ಡದಲ್ಲ, ಕೋಟಿ ರೂಪಾಯಿ ಇದ್ದವನಿಗೆ ಒಂದು ಪೈಸಾ ದಾನ ಮಾಡಿದ್ರೆ ಏನು ದೊಡ್ಡಸ್ತಿಗೆ ಏನಿದೆ, ಅಂಥದ್ದೇನಿಲ್ಲ. ಆದರೆ ನೀನು ದಾನ ಮಾಡಿದ ಸಂಪತ್ತು ಕುಚೇರನಿಗೆ ಬಹಳ ದೊಡ್ಡದು. ಅಷ್ಟು ಸಂಪತ್ತು ಬಂದಿದ್ರು ಕುಚೇಲನಾಗಿ ಉಳಿದ ಅಂದ್ರೆ ಏನು, ಹರಕ ಬಟ್ಟೆ ಹಾಕೊಂಡೇ ಉಳಿದ. ಮನೆಯಲ್ಲಿ ಎಲ್ಲ ರೇಷ್ಮೆ ವಸ್ತ್ರ ರಾಶಿ ರಾಶಿ, ಈತ ಹರಕ ಬಟ್ಟೆ. ಯಾಕೆ, ಕೃಷ್ಣ ನನಗೆ ಬೇಕು, ಸಂಪತ್ತು ಬಂದ್ರೆ ದೇವರು ದೂರ ಆಗ್ತಾರೆ. ಆ ರೀತಿಯಲ್ಲಿ ಕುಚೇರನಿಗೆ ವಿಶೇಷ ಅನುಗ್ರಹ ಮಾಡಿದ. ಇಲ್ಲಿ ನೋಡಬೇಕಾಗಿದ್ದು ಭಾಗವತ ಬೇರೆ ಇದೆ. ಇದು ಯಾವುದು ಭಾಗವತದ, ನಾವು ಹೇಳೇ ಇಲ್ಲ ಭಾಗವತ. ನಿಜವಾಗಿ ಐಕುರಾಚಾರ ಅಂತವರು ಕೂತ್ರೆ ಅದು ಭಾಗವತ ಬೇರೆದೇ ಆಗುತ್ತೆ. ಕುಚೇರನಿಗೆ ಕೃಷ್ಣ ಅನುಗ್ರಹ ಮಾಡಿದ್ನಲ್ಲ, ಏನ್ ಅನುಗ್ರಹ ಮಾಡಿದ ಅಂದ್ರೆ ಹೇಳ್ತಾರೆ, ಕುಚೇಲನೊಳಗೆ ಇಲ್ಲಿ ಕೃಷ್ಣ ಎರಡು ರೂಪ, ಒಂದು ಹೊರಗಿರೋ ರೂಪ, ಒಂದು ಬಿಂಬ ರೂಪ, ಅದು ಕೃಷ್ಣನೇ. ಆ ಬಿಂಬರೂಪ ಏನು ಮಾಡಿದೆ, ಅದ್ಭುತವಾದ ವೈರಾಗ್ಯ ಭಕ್ತಿ ಎಲ್ಲ ಕೊಟ್ಟು ಒಳಗೆ ಸದಾ ಇದ್ದು ರಕ್ಷಣೆ ಮಾಡಿದ್ದು ಕೃಷ್ಣ. ಹೊರಗಿದ್ದು ಆಟ ಆಡಿದ್ದು ಬೇರೆ, ಒಳಗಿದ್ದು ಸದಾ ಕೊಟ್ಟಿದ್ದು ನಮಗೆ ಕೊಡದೇ ಇರುವುದು. ಒಂದಿನ ಭಕ್ತಿ ಕೊಟ್ರೆ ವಾರದ ದಿವಸ ಇರಲ್ಲ, ವಿರಕ್ತಿಯೇ ಇರಲ್ಲ, ಎಲ್ಲ ಮರೆಸ್ತಾ ಇರ್ತಾನೆ. ಆತನಿಗೆ ಸದಾ ಕೊಟ್ಟು ರಕ್ಷಣೆ ಮಾಡಿದ. ಈ ಬಿಂಬ ರೂಪದ ಪರಿಚಯ ಮಾಡಿಕೊಡುವುದೇ ಭಾಗವತ. ಅದರ ಕಡೆಯೇ ನೋಡದೆ ಇವರು ತಂದ್ರು ಇವರು ತಿಂದ್ರು ಅವರು ಹೋದ್ರು ಅಂತ ಈ ಭಾಗವತ ಕೇಳಿದರೆ ಅದು ಬೇಬಿ ಸಿಟ್ಟಿಂಗ್ ಲೆವೆಲ್ ಭಾಗವತ, ಎಷ್ಟು ಕಾಲ ಕೇಳಬೇಕು ಅಂತಾರೆ. ಆ ರೀತಿಯಲ್ಲಿ ವಿಶೇಷವಾಗಿ ಆತನಿಗೆ ಅನುಗ್ರಹ ಮಾಡಿ ನಂತರ ಕೃಷ್ಣ ವಿಶೇಷವಾಗಿರತಕ್ಕಂಥ ಯಾಗವನ್ನು ಮಾಡ್ತಾ ಇದ್ದಾರೆ. ಅಶ್ವಮೇಧ ಯಾಗ ಮಾಡಿದ. ಎಲ್ಲಿ ಮಾಡಿದ ಅಂದರೆ ಹೇಳ್ತಾ ಇದ್ದಾರೆ, ಯಮುನಾ ತಟದಲ್ಲಿ ಮಾಡಿದ. ತನ್ನವರು ಗೋಪಿಕಾಸ್ತ್ರೀಯರು ಎಲ್ಲರೂ ಬರ್ತಾರೆ ಅಂತ ಅಲ್ಲಿ ಮಾಡ್ತಾ ಇದ್ದಾನೆ. ಒಬ್ಬ ಬ್ರಾಹ್ಮಣ ಬಂದ, ಬ್ರಾಹ್ಮಣ ಬಂದ, ಬಂದು ಕೇಳುತ್ತಾನೆ ಕೃಷ್ಣನನ್ನ, ಕೃಷ್ಣ ನನ್ನ ಹೆಂಡತಿ ಹಡದಾಗೆಲ್ಲ ಯಾರೋ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳನ್ನ, ಕಾಯೋ ಬರಬೇಕಾ ಹೋಗ್ಬೇಕಾ, ಯಜ್ಞದಲ್ಲಿ ಕೂತಿದ್ದಾನೆ. ಆವಾಗ ಅರ್ಜುನ ಅಂದ, ಏ ಕೃಷ್ಣ ನೀನು ಯಾಕೆ, ನಾ ಹೋಗ್ತೀನಿ. ಕೃಷ್ಣ ಅಂದ, ನೀನ, ಏ ನಾನು ಗಾಂಡೀವಿ, ಗಾಂಡೀವ ಇದೆ, ನಾನು ರಕ್ಷಣೆ ಮಾಡ್ತೀನಿ. ನೀನ ಇದೇ ಹೇಳ್ತಾನೆ, ತ್ವಂ ಪಾಸಿ, ನೀ ಕಾಯ್ತೇನೋ, ಹಾ ನಾನೇ ಕಾಯ್ತೇನೆ. ಓ ಹೌದ ಅರ್ಜುನ, ಏನು ಅರ್ಜುನ ಕಮ್ಮಿಯೇನಲ್ಲ, ಬಾಣದಿಂದ ಎಲ್ಲ ಸೂತಿಕಾಗೃಹ ಹೆರಿಗೆ ಮನೆ ಸುತ್ತು ಕಟ್ಟಿದ, ಒಂದು ಪಿಶಾಚಿ ಒಳಗೆ ಹೋಗಬಾರದು, ಮಂತ್ರದಿಂದ ಕಟ್ಟಿದ. ಮಾಮೂಲಾಗಾದ್ರೆ ಯಾರು ಹೋಗ್ಲಿಕ್ಕಿಲ್ಲ. ಮಗು ಅದೃಶ್ಯ, ಬ್ರಾಹ್ಮಣ ಅಂದ, ಗಾಂಡೀವಿ ಅಂದಿ ಅದೊಂದಿ, ಮಗರೇ ಇಲ್ಲಲ್ಲ, ಯಾಕೆ ಬಂದಿ ನೀನೊಂದು ಬೈದರೆ. ಅವಾಗ ಅರ್ಜುನ ಅಂತಾನೆ, ಛೇ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ, ನಾನು ಏನು ಮಾಡ್ಲಿಕ್ಕಾಗಿಲ್ಲ. ಅವಾಗ ದೇವ ಅಂತಾನೆ, ಹೇ ಅರ್ಜುನ ಸಾಕು, ಬೇಡಪ್ಪ ಬಾ ಅಂಥೇಳಿ ತಾನು ವಿಶೇಷವಾಗಿ ಹೊರಡ್ತಾನೆ. ಎಲ್ಲಿಗೆ ಹೊರಟದ್ದು ಅಂದರೆ ಪಾತಾಳ ತಲಕ್ಕೆ, ಭೂಮಿ ಸೀಳಿಕೊಂಡು ಪಾತಾಳ ತಲಕ್ಕೆ ಹೋಗ್ತಾರೆ. ಅಲ್ಲಿ ಕತ್ತಲಿರುತ್ತೆ, ಚಕ್ರದಿಂದ ಸೀಳಿಕೊಂಡು ಹೋದ ಅಂತಾರೆ. ಹೋಗಿದ್ದಲ್ಲಿಗೆ ಸಂಕರ್ಷಣ ನಾಮಕ ಭಗವಂತ ಶೇಷದೇವರು ಕಳಕ್ ಕೂತಿದ್ದಾರೆ. ಅಲ್ಲಿಗೆ ಹೋಗ್ತಾರೆ, ಅರ್ಜುನನಿಗೆ ಆಶ್ಚರ್ಯ, ಇಲ್ಲೆಲ್ಲಿ ಬರ್ತಾ ಇದೀವಲ್ಲ ಅಂತ. ಅಲ್ಲಿ ನೋಡಿದರೆ ಶೇಷದೇವರು, ಸಂಕರ್ಷಣ ದೇವರು ಇಲ್ಲಿ ಕೃಷ್ಣನಿಗೆ ವಿಶೇಷವಾದ ಅರ್ಘ್ಯ ಪಾತ್ರೆ ಎಲ್ಲ ಕೊಟ್ಟು ಸತ್ಕಾರ ಮಾಡ್ತಾರೆ. ಕೃಷ್ಣ ಕೇಳುತ್ತಾನೆ, ಕ್ಷೇಮವೇ ಅಲ್ಲ. ಆವಾಗ ಶೇಷದೇವರು ಹೇಳ್ತಾರೆ, ಸ್ವಾಮಿ ನಿನ್ನನ್ನು ನೋಡ್ಬೇಕನ್ಸಿತ್ತೋ, ಅದಕ್ಕೆ ಈ ಹುಡುಗರನ್ನ ಹೊತ್ಕೊಂಡು ಬಂದ್ವಿ ನಾವು, ನಮ್ಮವ್ರು ಹೊತ್ಕೊಂಡು ಬಂದ್ರು, ಇಲ್ಲೇ ಇದ್ದಾರೆ ಹುಡುಗರು, ಕರ್ಕೊಂಡು ಹೋಗು ಅಂದಾಗ ಎಲ್ಲ ಸತ್ತ ಹುಡುಗರನ್ನೆಲ್ಲ ಕರ್ಕೊಂಡು ಕೃಷ್ಣ ಆ ಬ್ರಾಹ್ಮಣನಿಗೆ ಕೊಟ್ಟ ಅನುಗ್ರಹ ಮಾಡಿದ ಕಥಾ ಇಲ್ಲಿ ಬರ್ತಾ ಇದೆ. ಅಂಥ ಕಥಾ ನಾವು ಯಾಕಿಷ್ಟು ಸ್ವಲ್ಪ ಹೇಳಿದೆ ಅಂದ್ರೆ, ನಾವು ಕೊಚ್ಚಿಗೆ ಹೋಗಬೇಕು. ಕೊಚ್ಚಿ ಹೋದರೆ ಅಲ್ಲಿ ನಾವೊಂದ್ಸಲ ನಮ್ಮ ಸ್ವಾಮಿ ಸರಿ ಹೋಗಿದ್ವಿ, ಅಲ್ಲೇ ಒಂದು ದೇವಸ್ಥಾನ ಇದೆ ಅಂತ ಹೇಳಿದರು. ಸರಿ, ನಂಗೊಂದು ಅಭ್ಯಾಸ, ಎಲ್ಲಿ ಒಳ್ಳೆ ದೇವಸ್ಥಾನ ಅಂದರೆ ಬೆಳಿಗ್ಗೆ ಹೋಗ್ಬಿಡೋದು ಅಲ್ಲಿಗೆ. ಅಲ್ಲಿ ಹೋಗ್ತಾ ಇದ್ದೆ, ಬೆಳಿಗ್ಗೆ 5ಕ್ಕೆಲ್ಲ ಬರಬೇಕು, ಆರತಿ ಆಗುತ್ತೆ ಅಂದರು. ನೋಡಿದರೆ ಅನಂತೇಶ್ವರ ದೇವಸ್ಥಾನ ಇದೆಯಲ್ಲ, ಅನಂತೇಶ್ವರ ದೇವಸ್ಥಾನ ಹೇಗಿದೆ ಅದು? ಆನೆ, ಆನೆ ಹಿಂದಿನಿಂದ ಹೇಗಿರುತ್ತೆ, ರೌಂಡ್ ಯು ಶೇಪ್ ಇರುತ್ತಲ್ಲ, ಅದು ಗಜಪೃಷ್ಠ ಆಕೃತಿ. ಆ ಆಕೃತಿಯಲ್ಲೇ ಅನಂತೇಶ್ವರ ದೇವಸ್ಥಾನ ಇರೋದು. ಮೇಲೆ ಎಲ್ಲ ಈಗ ಚಪ್ಪಡಿ ಸೆಳೆದಿದ್ದಾರಲ್ಲ ಟ್ಯಾಪರ್ ಆಗಿ ಮೇಲಿಂದ, ಅದೇ ಥರ ಇದೆ. ಇಲ್ಲಿ ಕಟ್ಟಿದ್ದು ಪಾಂಡವರೇ ಆ ಚಪ್ಪಡಿ ಕಲ್ಲನ್ನ, ಒಂದೊಂದು ಎತ್ತಲಿಕ್ಕಾಗಲ್ಲ ಅಂತದ್ದನ್ನ ಒಂದು ಕೈಯಿಂದ ಇಟ್ಟದ್ದು ಭೀಮಸೇನ ದೇವರೇ. ಅಲ್ಲೂ ಪಾಂಡವರೇ ಕಟ್ಟಿದ್ದು. ಅಲ್ಲಿ ಪಂಚಲೋಹದ ಕೃಷ್ಣ ಪ್ರತಿಮೆ, ದೊಡ್ಡದು ಒಂದೊಂದು ಕೈ ಹಿಡ್ದಪ್ಪ ಇರುತ್ತೆ ಅಂತ ಪ್ರತಿಮೆ ಸ್ಥಾಪನೆ ಮಾಡಿದ್ದಾರೆ. ಅರ್ಜುನ ಇಟ್ಟ ಪ್ರತಿಮೆ ಸುತ್ತು ಕೆತ್ತಿದ್ದಾರೆ. ಈ ಕಥಾ ಯಾವುದು, ಪಾತಾಳ ತಳಕ್ಕೆ ಹೋಗಿ ಆ ಮಕ್ಕಳನ್ನ ಕರಕೊಂಡು ಬರೋದು, ಎಲ್ಲ ಕೆತ್ತಿದ್ದಾರೆ. ಆ ಕರಕೊಂಡು ಬಂದಾಗ ಕೃಷ್ಣ ಎಂಥ ಉಪಕಾರ ಮಾಡಿದ ಅಂತ ಆ ಒಂದು ವಿಶೇಷಕ್ಕಾಗಿ ಅಲ್ಲಿ ಪ್ರತಿಷ್ಠಾ ಮಾಡಿದ್ದು ಅರ್ಜುನ ಅಂತ ಹೇಳ್ತಾರೆ. ವಿಶೇಷವಾದ, ನೀವು ಹೋಗಿ ನೋಡಬೇಕಲ್ಲಿ. ಬೆಳಿಗ್ಗೆ 5 ಗಂಟೆಗೆ ದೇವರಿಗೆ 5ವರೆಗೆಲ್ಲ ಆರತಿ ಆಗುತ್ತೆ. ಪ್ರಾಯಶಃ ನಾನು ನೋಡಿದ ಸರಿ ಅಂತಾದರೆ ಆ ಗೋಡೆಯಿಂದ ಈ ಗೋಡೆವರೆಗೂ ಡಯಾಮೀಟರ್ ಇಟ್ಕೊಂಡ್ರೆ ಅಷ್ಟು ದೊಡ್ಡ ಪಾತ್ರೆ ಇಷ್ಟು ದಪ್ಪಕ್ಕಿರುತ್ತೆ. ಆ ಕಂಚು ಅಂತ ಹೇಳ್ತಾರಲ್ಲ ಅಂಥ ದೊಡ್ಡ ಪಾತ್ರೆ, ಅದು ಈ ಗಡಿಗೆ ಮೇಲೆ ಮುಚ್ಚಳ ಇರುತ್ತಲ್ಲ ಆ ಶೇಪಲ್ಲಿ ಇರುತ್ತೆ. ಅದರ ತುಂಬ ಪಾಯಸ ಮಾಡ್ತಾರೆ. ನೀವು 6 ಗಂಟೆಗೆ ಹೋದರೆ ಒಂದು ತೊಟ್ಟು ಪಾಯಸ ಇರಲ್ಲ, ಪಾತ್ರೆ ಬೊರಳಾಕಿರ್ತಾರೆ. ಯಾರು ಬರ್ತಾರೆ ಅಲ್ಲಿಗೆ ಅಂದರೆ ಊರಿನವರೇ ಬರ್ತಾರೆ. ಬೆಳಿಗ್ಗೆ 300-400 ಜನ ಸೇರ್ತಾರೆ, ದೇವರ ದರ್ಶನ ಮಾಡಿಕೊಂಡು ಎಲ್ಲ ಬೆಳಕೊಂಡು ತಗೊಂಡೋಗ್ಬಿಡ್ತಾರೆ. ಪಾಯಸ ಒಂದು ತೊಟ್ಟು ಇರಲ್ಲ. ಅದ್ಭುತವಾದ ಕೃಷ್ಣ ಕ್ಷೇತ್ರ. ಯಾಕೆ ಹೇಳಿದೆ, ಸಂದರ್ಭ ಬಂತಲ್ಲ, ನಮಗೂ ಕೊಚ್ಚಿ ದೇಶಕ್ಕೆ ಹೋಗುವ ಸಂದರ್ಭ ಬಂದರೆ ಆ ಕೃಷ್ಣನ ನೋಡಿಕೊಂಡು ಬರಬಹುದು. ನಂತರ ವಿಶೇಷವಾಗಿರತಕ್ಕಂಥ ಆ ಕೃಷ್ಣ ಯಮುನಾ ನದಿಯಲ್ಲಿ ಅವಭೃತ ಸ್ನಾನ ಮಾಡುತ್ತಾ ಇದ್ದಾನೆ. ಮಾಡುವ ಕಾಲಕ್ಕೆ ವಾರ್ತೆ ಬರ್ತಾ ಇದೆ, ಏನು ಅಂತ, ದಂತವಕ್ರ ವಿದೂರಥ ಧಾಳಿಗೆ ತಂದಿದ್ದಾರೆ ಅಂತ. ಕೃಷ್ಣ ಗರುಡ ವಾಹನನಾಗಿ ಹೋಗಿ ಅವರನ್ನು ವಿಶೇಷವಾಗಿ ಸಂಹಾರ ಮಾಡುತ್ತಾಗಿದ್ದಾನೆ ಚಕ್ರದಿಂದ ಅಂತ ಹೇಳಿದರು. ನಂತರ ಬರುವುದು ದ್ವಾರಾವತಿಯಲ್ಲಿ ಸರೋವರದಲ್ಲಿ ಕೃಷ್ಣ ತನ್ನವರಿಂದ ಕೂಡಿಕೊಂಡು ಜಲಕ್ರೀಡೆ ಆಡತಾ ಇದ್ದ ಅಂತ. ಕೃಷ್ಣ ಅಷ್ಟು ರೂಪಗಳಿಂದ ಅಷ್ಟು ಕೆಲಸ ಮಾಡ್ತಾ ಇದ್ದು, ಒಂದು ಕೆಲಸದಿಂದ ಚೆನ್ನಾಗಿ ಎಲ್ಲರ ಜೊತೆಗೆ ಆಡ್ತಾ ಇದ್ದ. ಇದನ್ನು ಚೆನ್ನಾಗಿ ಹೇಳಿ ಅಷ್ಟರೊಳಗೆ ಎಲ್ಲಾ ಋಷಿ ಮುನಿಗಳು ದ್ವಾರಕೆಗೆ ಬಂದ್ರು. ಯಾಕೆ ಬಂದ್ರು ಅಂದ್ರು, ಹೇಳ್ತಾರೆ ವಿಶ್ವಾಮಿತ್ರರು, ಗೌತಮರು, ವಶಿಷ್ಠರು, ದೊಡ್ಡ ದೊಡ್ಡ ಬ್ರಹ್ಮರ್ಷಿಗಳೆಲ್ಲ ಬರ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ, ಕೃಷ್ಣ ಹೇಳಿ ಕಳಿಸಿದ್ದಂತೆ, ಸ್ವಲ್ಪ ಶಾಪ ಹಾಕಿ ಹೋಗ್ರಿ, ನಿನ್ನ ಇದಕ್ಕಾಗಿ ಇಲ್ಲಿ ಬರಬೇಕಾ ಅಂದ್ರೆ, ಈ ಯದುಕುಲ ಎಲ್ಲ ದೇವತೆಗಳೇ ಬಂದಿದ್ದಾರೆ, ಕೃಷ್ಣ ಇದ್ದಾನೆ, ಇನ್ನೊಬ್ಬರಿಂದ ಪರಾಭವ ಬರಬಾರದು, ಸಾವು ಬರಬಾರದು. ಅದಕ್ಕೆ ಕೃಷ್ಣ ಹೇಳಿದ, ನೀವೇ ನಿಮಗೆ ಸಾವು ತಂದುಕೊಂಡು ಹೋಗಿ. ಅದಕ್ಕಾಗಿ ಒಬ್ಬರ ಶಾಪ ಮೊದಲೇ ಇತ್ತು, ಚಿಕ್ಕ ಶಾಪ ಗಾಂಧಾರಿ ದೇವಿದು, ನೀವೇ ಬಡ್ಕೊಂಡು ಸತ್ತು ಹೋಗಿ ಅಂತ. ಸಾಕಾಗಿಲ್ಲ, ಋಷಿಗಳ ಶಾಪ ಬೇಕು ಅಂತ ಋಷಿಗಳನ್ನು ಕರೆಸಿದರು. ಅವರು ಅದಕ್ಕಾಗಿಯೇ ಬಂದರು, ದೇವರ ದರ್ಶನ ಮಾಡಿಕೊಂಡು ಹೊರಡತಾ ಇದ್ದಾರೆ. ಸಾಂಬನಿಗೆ ಸ್ತ್ರೀ ವೇಷ ಹಾಕಿ ಕೇಳತಾ ಇದ್ದಾರೆ. ಈ ಹುಡುಗಿ ಪಾಪ ಗರ್ಭಿಣಿ, ಯಾವ ಕೂಸನ್ನು ಹಡಿಯುತ್ತೋ ಸ್ವಲ್ಪ ಹೇಳಿ ಅಂದಾಗ ಅವ್ರು ಹೇಳ್ತಾರೆ, ಹೇ ಮಂದಾಹ ಧಡ್ರೆ, ನಿಮ್ಮ ಕುಲನಾಶನ ಮಾಡತಕ್ಕ ಮುಸಲ ಹುಟ್ಟುತ್ತೆ. ಅಲ್ಲ, ಒನಕೆ ಎಷ್ಟು ದೊಡ್ಡದಿತ್ತು, ಹೊಟ್ಟೆಗೆ ಬಟ್ಟೆ ಕಟ್ಟಿದಾಗ ಗಂಡಸರಿಗೆ ಆ ಬಟ್ಟೆ ಜಾಗದಲ್ಲಿ ಒಳಗೆ ಹಿಡಿಯುವಷ್ಟು ಒನಕೆ ಎಷ್ಟಿರುತ್ತೆ, ಚಿಕ್ಕ ಕೂಸು ಹುಟ್ಟಿದರೆ ಎಷ್ಟು ಸೈಜ್ ಇರುತ್ತೋ ಅಷ್ಟೇ ಒನಕೆ ಬಂದಿದೆ ನೋಡಿ, ಅದು ಇಡೀ ಯಾದವ ಕುಲವನ್ನು ನಾಶ ಮಾಡ್ತಾ ಇದೆ. ಅದಕ್ಕೆ ತಗೊಂಡು ಹೋಗಿ ತೋರಿಸ್ತಾರೆ ರಾಜನಿಗೆ, ಎಲ್ಲರೂ ಹೆದರ್ತಾರೆ. ಅರದು 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 ಎಲ್ಲಿ ವಿಶೇಷವಾಗಿ ಸಮುದ್ರದಲ್ಲಿ ಹಾಕ್ತಾರೆ, ನಾವು ಹಾಕಿ ನೋಡೋಣ, ಅಲ್ಲೇ ಬಿದ್ದಿರುತ್ತೆ, ದಿಕ್ಕಾಪಾರ ಆಗುತ್ತೆ. ಆದರೆ ಹಾಕಿದ ಪುಡಿಯೆಲ್ಲ ಒಂದೇ ರೀತಿಯಾಗಿ ಸಮುದ್ರದಲ್ಲಿ ಹೋಗಿ ಪ್ರಭಾಸ ಕ್ಷೇತ್ರಕ್ಕೆ ಸೇರಿ ಗಿಡಗಳಾಗ್ತಾ ಇವೆ, ಬಡ್ಕೊಳ್ಳಿಕ್ಕೆ ಬೇಕಾದ ಎರಕ ಗಿಡಗಳು. ನಂತರ ಚಿಕ್ಕ ತುಂಡು ಉಳಿಯಿತು, ಅದು ಒಳಗೆ ಹಾಕಿದರೆ ನೀರಲ್ಲಿ ಅದು ಮೀನು ನುಂಗಿತು. ನೋಡಿ ಸರಿಯಾಗಿ ದೇವರ ಪ್ಲಾನ್ ಹೇಗಿರುತ್ತೆ. ಆ ಮೀನು ಸಿಗಬೇಕಾದ ಬೇಟೆಗಾರನಿಗೆ ಸಿಕ್ತು. ಯಾರು? ನಮ್ಮವರೇ ಮಹಾನುಭಾವರು, ಭೃಗು ಋಷಿಗಳು. ಅವರೇ ಬಂದಿದ್ರು ಜರಾನಾಮಕ ವ್ಯಾಧರಾಗಿ. ಅವರ ಕೈಗೆ ಸಿಗಬೇಕಾ? ಅದನ್ನು ಕತ್ತರಿಸಿದಾಗ ಅದರೊಳಗೆ ಸಿಗಬೇಕಾ? ಅದನ್ನು ಬಾಣಕ್ಕಿಡಬೇಕಾ? ಕೃಷ್ಣನ ಕಾಲಿಗೆ ಆಗಬೇಕಾ? ಕೃಷ್ಣ ಹೇಳಿದ, ನಾನೂ ಎಕ್ಸೆಪ್ಷನ್ ಅಲ್ಲ, ನನಗೂ ಪೆಟ್ಟು ಬೀಳುತ್ತೆ, ನಿಮಗೂ ಹಾಕ್ತೇನೆ ಅಂತ ಹೇಳಿದ. ಆ ರೀತಿಯಲ್ಲಿ ಮುಂದಿನ ಕಥೆಯನ್ನು ನಾಳೆ 9:30 ಸೇರಿದಾಗ ಏಕಾದಶ ಸ್ಕಂದ ಸ್ವಲ್ಪ ನೋಡೋಣ, ದ್ವಾದಶ ಸ್ಕಂದ ಸ್ವಲ್ಪ ನೋಡೋಣ. ತತ್ವಗಳನ್ನು ಬಿಡೋದು ಬೇಡ, ಸರಿಯಾಗಿ ನೋಡಿ ಊಟಕ್ಕೆ ತಡ ಆಗದೆ ಊಟಕ್ಕೆ ಕೂಡೋಣ ನಾಳೆ. ಯಾಕಂದರೆ ಇವ್ರು ಮತ್ತೆ ಹೇಳ್ತಾ ಕೂತರೆ ಊಟಕ್ಕೆ ತಡ ಆಗುತ್ತೆ ಅನ್ನೋದು ಹೆದರಿಕೆ ಬೇಡ. ಸರಿಯಾಗಿ ಎಷ್ಟು ಗಂಟೆಗೆ ಊಟ? 12. 12 ಸರಿ. ಶ್ರೀಕೃಷ್ಣ ಅರ್ಪಣೆ.